ಎಲ್ಲರಿಗೂ ಮುಖ್ಯವಾಗಿ ತಂದೆಯ ದೇವನಂದಲು ನಮ್ಮ ರಕ್ಷಕರು ನಮ್ಮ ಮನೆಯಾಗಿರುವಂತಹ ಯೇಸುಕೃಷ್ಣಂದಲು ಅಭಿನಂದನೆಗಳನ್ನ ಹಾಕಿದ್ದೀನಿ. ಸೊ ನಾವು ನೋಡ್ಬೇಕಾದ್ರೆ ಕಳೆದ ವಾರ ನಾವು ಏನ್ ಮಾಡಿದ್ರೆ ಈ ನಮ್ಮ ಒಂದು ಬೈಬಲ್ ಸ್ಟಡಿಯಲ್ಲಿ ಇರುವಂತಹ ಒಂದು ಮುಖ್ಯವಾಗಿರುವಂತಹ ಮೊದಲೇ ಒಂದು ಸಬ್ಜೆಕ್ಟ್ ನೋಡಿದ್ರಿ. ಅದರ ಏನಂತಂದ್ರೆ ಬೈಬಲ್ನ ಯಾವ ರೀತಿ ಓದಿ ತಿಳ್ಕೊಳೋದು ಅಂತಂದ್ಬಿಟ್ಟು ಅದರ ಸೊ ನೋಡ್ಬೇಕಾದ್ರೆ ನಾವು ಬೈಬಲ್ನಲ್ಲಿ ಮುಖ್ಯವಾಗಿರುವಂತಹ ಒಂದು ಕೆಲವೊಂದು ಅಂಶಗಳನ್ನ ನೋಡಿದ್ರಿ. ಅದರ ಸೊ ಸತ್ಯವೇದನ ಓದ್ಬೇಕಾದ್ರೆ ಯಾವ ಪಾಯಿಂಟ್ಸ್ ಗಳನ್ನ ಮನಸ್ಸಲ್ಲಿ ನೆನಪಿಟ್ಕೊಬೇಕು ಅಂತಂದ್ಬಿಟ್ಟು ಅಂದ್ರ ಸೊ ಮುಖ್ಯವಾಗಿ ನಾವು ಏನು ಜ್ಞಾಪನ ಇಟ್ಕೊಬೇಕು ಅಂತಂದ್ರೆ ನಾವು ನೋಡಿರುವಂತಹ ಒಂದು ಮುಖ್ಯವಾದ ಪಾಯಿಂಟ್ಸ್ ಗಳಲ್ಲಿ ಕಾಣಿಸುತ್ತೆ ನಿಮಗೆ ಕಾಣಿಸುತ್ತಾ ನೋಡ್ಬೇಕಾದ್ರೆ ನಾವೇನ್ ನೋಡಿದ್ರೆ ಬೈಬಲ್ ಅಲ್ಲಿ ವಿಧಿ ವಿಧವಾದಂತ ಒಂದು ಡೀಟೇಲ್ ದೇವರು ಮಾಡ್ತಾರೆ ಮಾತಾಡ್ತಾರೆ ಅದರ ಸೊ ಬೈಬಲ್ ಅಲ್ಲಿ ಎಲ್ಲಾ ಒಂದು ಸೆಂಟೆನ್ಸ್ ಗಳು ಎಲ್ಲಾ ರೀತಿಯಲ್ಲೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದರ ಸೊ ಅದಕ್ಕೆ ಏನಿದೆ ಅಂದ್ರೆ ಡಿಫ್ರೆಂಟ್ ಸ್ಟೆಪ್ಸ್ ಇದೆ ಅದರ ನೋಡ್ಬೇಕಾದ್ರೆ ಮೊದಲನೇದಾಗಿ ನೋಡ್ಬೇಕಾದ್ರೆ ಏನಂದ್ರೆ ಡೈರೆಕ್ಟ್ ಲ್ಯಾಂಗ್ವೇಜ್ ಅದರ ಅಂದ್ರೆ ಬೈಬಲ್ ಅಲ್ಲಿ ಒಂದು ಏನೋ ಮಾತಾಡ್ತಾರೆ ಅಂದ್ರೆ ಅದ್ರಲ್ಲಿ ಬೇರೆ ಏನು ಅರ್ಥ ಇರಲ್ಲ, ಅದು ಅದೇನ್ ಕೊಟ್ಟಿದ್ಯೋ ಅದೇ ಅರ್ಥ ಇರ್ತಾರೆ. ಸೊ ಅದನ್ನ ಅದೇ ರೀತಿ ಏನ್ ಮಾಡ್ಕೋಬೋ ಅದನ್ನ ಸ್ವೀಕಾರ ಮಾಡ್ಬೇಕು ಅಂದ್ರ ಸೊ ಇದು ಜನರಲ್ ಆಗಿ ಇದು ನಾವು ಸಾಮಾನ್ಯ ಓದ್ಬೇಕಾದ್ರೆ ಬೈಬಲ್ ಎಲ್ಲರೂ ಇದೇ ತರ ಓದೋದು ಅದರ ಸೊ ಅದೇನಿರ್ತಾರೋ ಅದನ್ನ ಹಂಗೇನ್ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ತಾರೆ ಅದರ ಸೊ ಇದು ಮೊದಲನೇದು. ಅದರ ಎರಡನೇದೇನು ಅಂತಂದ್ರೆ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತ ನೋಡ್ತೀವಿ, ಅಂದ್ರೆ ಚಿಹ್ನೆಗಳ ಮುಖಾಂತರ ಮಾತಾಡಿರೋದು ಅದರ ಅದಕ್ಕೆ ನಾವು ಉದಾಹರಣೆ ನೋಡಿದ್ರಿ. ಅಂದ್ರ ಏನು ಉದಾಹರಣೆ ನೋಡಿದ್ರಿ, ಯಾರು ಜ್ಞಾಪನ ಇದೆಯಾ? ಅದರ ಪ್ರಕಟಣೆ ಪುಸ್ತಕದಲ್ಲಿರುವಂತಹ 13ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಬರುವಂತಹ ಮುರುಗನ ಬಗ್ಗೆ ಅದರ ಸೊ ನೋಡೋದಕ್ಕೆ ಅದಂಗಿತ್ತು ಅಂತ ನೋಡ್ಬೇಕಾದ್ರೆ ಒಂದು ಚಿಟ್ಟೆ ತರ ಇತ್ತು, ನೋಡ್ಬೇಕ್ರೆ ತಡಿಯ ಒಂದು ಕಾಲ್ಗಳಿತ್ತಂತೆ, ಆದ್ರೆ ಒಂದು ಬಾಯಿ ನೋಡ್ಬೇಕಾದ್ರೆ ಸಿಂಹದ ಬಾಯಿ ತರ ಇತ್ತು. ಜಟ ಸ್ವಲ್ಪ ಇದಕ್ಕೆ ಶಕ್ತಿ ಕೊಡ್ದ ನೋಡ್ತೀವಿ ಅದರ ಸೊ ಏನಂತಂದ್ರೆ ಟೋಟಲ್ ಆಗಿ ಇದು ಒಂದು ಚಿಹ್ನೆಗಳ ಮುಖಾಂತರ ದೇವರ ಬಗ್ಗೆ ಮಾತಾಡಿರೋದು ಅದರ ಸೊ ಅದನ್ನ ಫಸ್ಟ್ ಏನ್ ಮಾಡ್ಬೇಕು, ಆ ಚಿಹ್ನೆಗಳು ಏನು ಅಂತ ಅರ್ಥ ಕಂಡಿದ್ರೆ ಅದನ್ನ ನಮ್ಗೆ ಏನಾಗ್ತಾರೆ ಒಂದೊಂದು ನಮ್ಗೆ ಅರ್ಥ ಆಗೋದಕ್ಕೆ ನಮ್ಗೆ ಶುರು ಆಗ್ತಾರೆ ಅದರ ಸೊ ಇದು ನಾವು ಬೈಬಲ್ ಓದ್ಬೇಕ್ರೆ ಯಾವ ವಚನ ಡೈರೆಕ್ಟ್ ಲ್ಯಾಂಗ್ವೇಜು ಯಾವ ವಚನ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತಂದ್ಬಿಟ್ಟು ನಾವು ಓದು ಕಂಡಿಟ್ಕೊಂಡ್ರೆ ನಮಗೆ ಅದನ್ನ ಎಲ್ಲಾನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅದರ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ನೋಡ್ಬೇಕಾದ್ರೆ ಪ್ಯಾರಾಬೋಲಿಕ್ ಲ್ಯಾಂಗ್ವೇಜ್ ನೋಡ್ತೀವಿ, ಅಂದ್ರೆ ಸಾಮಿಗಳ ಮುಖಾಂತರ ಮಾತಾಡಿರೋದು. ಇದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕೃಷ್ಣ ಏನ್ ಮಾಡಿದ್ರೆ ಬಿತ್ತುವಣ ಸ್ವಾಮಿಯನ್ನ ಮಾತಾಡ್ತಾರೆ ಅದರ ಬಿತ್ತುವಣ ಸ್ವಾಮಿಯಲ್ಲಿ ಅವ್ರು ಏನ್ ಮಾಡಿದ್ರು, ಹೋಗಿ ಬೀಜನ ಬಿತ್ತನೆ ಮಾಡಿದ್ರು. ಅದು ನಾಲ್ಕು ವಿಧವಂತ ಭೂಮಿಯಲ್ಲಿ ಬಿತ್ತು ಅಂದ್ರೆ ಅದಕ್ಕೆ ಅರ್ಥ ಅವ್ರ ಏನ್ ಮಾಡ್ತಾರೆ ಹೇಳ್ತಾರೆ, ಅದು ಭೂಮಿ ಅಂದ್ರೆ ಮನಸ್ಸು, ವಾಕ್ಯ ಅಂದ್ರೆ ಸಾರಿ ಬೀಜ ಅಂದ್ರೆ ದೇವರ ವಾಕ್ಯ ಅಂತ ಅಂದ್ರೆ. ಸೊ ಈ ರೀತಿ ಬೈಬಲ್ ಅಲ್ಲಿ ಹೆಚ್ಚು ಕಮ್ಮಿ 32 ಸ್ವಾಮಿಗಳಿದೆ. ಈ ಎಲ್ಲಾ ಸ್ವಾಮಿಗಳಿಗೂ ಬೈಬಲ್ ಇಂದ ಅರ್ಥ ಕಂಡುಬಿಡ್ತಾವೆ ತೆಗೀರಿ, ಹೋದ್ರೆ ನಮ್ಗೆ ಏನಾಗ್ತಾರೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಮುಂದೆ ಬರೋ ದಿನಗಳು ಏನ್ ಮಾಡೋದಿಲ್ಲ ಅದನ್ನ ನಾವು ಮುಂದೆ ಓದ್ತಾ ನೋಡೋಣ ಅದರ. ಆಮೇಲೆ ಇನ್ನೊಂದು ಒಂದು ಪಾಯಿಂಟ್ ನಾವು ಏನ್ ಗಮನ ಇಟ್ಕೋಬೇಕು ಅಂತ ನೋಡ್ಬೇಕಾದ್ರೆ ನಾವು ಒಂದು ಬೈಬಲ್ ಸ್ಟಡಿ ಮಾಡ್ಬೇಕಾದ್ರೆ ಏನಂತ ನೋಡೋದಂದ್ರೆ ಬೈಬಲ್ ಏನಂತ ಮತ್ತೊಂದು ಭಾಷೆ ಏನಂತಂದ್ರೆ ಟೈಪ್ ಮತ್ತೆ ಆಂಟಿ ಟೈಪ್ ಅದರ ಅದೇ ಹಳೆ ಒಡಂಬಡಿಕೆಯಲ್ಲಿ ಬಂದಿರುವಂತಹ ಅನೇಕ ಕಾರ್ಯಗಳು ನೋಡ್ಬೇಕಾದ್ರೆ ಏನಂತಂದ್ರೆ ಇವೆಲ್ಲ ಛಾಯೆ ಮತ್ತೆ ನಿಜ ಸ್ವರೂಪ ಅಂತ ಹೇಳ್ತೀರಿ. ಅದರ ಅಂದ್ರೆ ಹಳೆ ಕಾಲದಲ್ಲಿ ಎಷ್ಟೋ ಒಂದು ಘಟನೆಗಳು ಬರ್ತಿದೆ, ಎಷ್ಟೋ ಒಂದು ಕಥೆಗಳು ಕೊಟ್ಟಿದೆ ಅಂದ್ರ ಇದು ನಮ್ಗೆ ಪಾಠ ಇಟ್ಟವ್ರೆ ಅಂದ್ರೆ ಖಂಡಿತವಾದ ನಮ್ಗೆ ಏನ್ ಮಾಡೋದು ದೇವರಲ್ಲಿ ಪಾಠ ಇಟ್ಟವ್ರೆ ಅಂದ್ರ ಅದರಲ್ಲಿ ಏನು ಪಾಠ ಇದೆ ಅಂತಂದ್ಬಿಟ್ಟು ಹಳೆ ಕಾಲ ನಡೆದಿರೋದ್ಗೋ ಆಮೇಲೆ ನಮಸ್ಕಾರ ಸರ್ ಈ ಕಾಲ ನಡೆದಿರೋದ್ಗೋ ಏನ್ ಮಾಡೋದು ನಾವು ಕಂಪಾರಿಸನ್ ಮಾಡಿ ನಾವು ನೋಡ್ಬೇಕು ಅದರ ಇದಕ್ಕೆ ಹೇಳ್ತಾರೆ ಛಾಯೆ ಮತ್ತೆ ನಿಜ ಸ್ವರೂಪ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಲಾಸ್ಟ್ ಅಂತರ ಒಂದು ಓದ್ರಿ, ಅದರ ಮೋಸೆ ಯಾವ ರೀತಿ ಅಡವಿಯಲ್ಲಿ ತಾಮ್ರ ಸತ್ವನ ಎತ್ತರದಲ್ಲಿ ಇಟ್ಟಿದ್ರು ಅದೇ ತರ ಮನುಷ್ಯಕುಮಾರ ಏನಬೇಕು ಎತ್ತರದಲ್ಲಿ ಶಿಲ್ಬೆಯಲ್ಲಿ ಸಾಯಲ್ ಪಡಬೇಕು ಅಂತ ಅಂದ್ರೆ ಯೇಸು ಕ್ರಿಸ್ತನ ಒಂದು ಮರಣನ ಹಳೆ ಕಾಲದಲ್ಲಿ ಮೋಸೆ ಒಂದು ತಾಮ್ರ ಸರ್ಪನ ಯಾವ ರೀತಿ ಕಂಬಲ್ ಮೇಟ್ರು ಅದಕ್ಕೆ ಕಂಪಾರಿಸನ್ ಆಗಿ ಮಾತಾಡ್ತಾರೆ. ಅದರ ಇದರಲ್ಲಿ ಅನೇಕ ಹೋಲಿಕೆಗಳು ಬರ್ತಾರೆ. ಮೋಸೆ ಅಂದ್ರೆ ಯಾರು? ಆ ತಾಮ್ರ ಸರ್ಪ ಅಂದ್ರೆ ಯೇಸು ಕ್ರಿಸ್ತನ ಅವರ ಮರಣಕ್ಕೆ ಛಾಯೆ ಆಗಿದೆ. ಯಾಕೆ ತಾಮ್ರಾಗಿ ಕಂಪೇರ್ ಮಾಡ್ತಾರೆ, ಯಾಕೆ ಸರ್ಪಕ್ಕೆ ಕಂಪೇರ್ ಮಾಡ್ತಾರೆ? ತಾಮ್ರನಿಗೆ ಸರ್ಪ ಅಂದ್ರೆ ಬೈಬಲಿನಿ ಯಾರಿಗೆ ಯೂಸ್ ಮಾಡ್ತಾರೆ? ಅದರ ಪುರಾತನ ಸರ್ಪ, ಅದರ ಘಟ ಸರ್ಪವಾಗಿದ್ದಂತ ಸೇತನ 1000 ವರ್ಷ ಬಂದಲ್ಲಿ ಇತ್ತು ಅಂತ ಪ್ರಕಟಣೆ 20ನೇ ಅಧ್ಯಾಯ ಹೇಳ್ತಾರೆ. ಹಂಗೆ ನೋಡ್ಬೇಕಾದ್ರೆ ಬೈಬಲ್ನಲ್ಲಿ ಸಾಮಾನ್ಯವಾಗಿ ಸರ್ಪ ಅಂತಂದ್ರೆ ಸೇತನ್ಗೆ ಹೇಳ್ತಾರೆ. ಅದರ ಅಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತು ಇದು ಬಂದ್ಬಿಟ್ಟು ಆತನ ಮರಣಕ್ಕೆ ಹಿಂಗೆ ಹೋಲಿಕೆ ಆಗ್ತದೆ. ಅದರ ಇದೆಲ್ಲ ಬಂದ್ಬಿಟ್ಟು ಫ್ಯೂಚರ್ ನಾವು ಏನ್ ಮಾಡೋಣ, ಮುಂದೆ ಬರೋ ಕ್ಲಾಸ್ ಡೀಟೇಲ್ ನೋಡ್ಬೇಕಾದ್ರೆ ನೋಡ್ತೀರಿ. ಅದರ ಆಮೇಲೆ ಇನ್ನೊಂದು ಒಂದು ಪಾಯಿಂಟ್ ಏನಂದ್ರೆ ಬೈಬಲ್ ನೋಡ್ಬೇಕಾದ್ರೆ ಏನಂದ್ರೆ ಕನಸುಗಳು, ಅದರ ಅನೇಕ ಕನಸುಗಳಿದೆ, ಅನೇಕ ದರ್ಶನಗಳಿದೆ. ಅದರ ಈ ಅನೇಕ ಕನಸುಗಳು ಅನೇಕ ದರ್ಶನಗಳೇನ್ ಮಾಡ್ಬೇಕು, ಅದಕ್ಕಿರೋಂತ ಅರ್ಥಗಳೇನ್ ಮಾಡ್ಕೋ ಅದ್ರ ಪಕ್ಕನೇ ನಾವು ನೋಡ್ಬೇಕು. ಅದರ ಸೊ ಈ ಕನಸುಗಳು
ಅದರ
ಈ ದರ್ಶನಗಳು ಅಂತ ನೋಡ್ಬೇಕಾದ್ರೆ ನಾವು ಯೋಸೆಫ್ ಕೂಡ ಏನ್ ಮಾಡ್ತಾರೆ, ಒಂದು ಕನಸು ನೋಡ್ತಾರೆ, ಅದರ ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಹಿಂಗೆ ಅಡಿಬಿಡೋದು. ಅದಕ್ಕೆ ಅರ್ಥ ಏನು ಅಂತಂದ್ರೆ ಇವರು ಏನ್ತಾರೆ ಎಲ್ಲರಕ್ಕಿಂತ ಉನ್ನತವಾಗಿರ್ತಾರೆ, ಇವ್ರ ತಂದೆ ತಾಯಿಯಿಂದ ಹಿಡಿದು ಎಲ್ಲಾ ಸಹೋದರಗಳು ಇವ್ರಿಗೆ ಸರ್ ಇವ್ರಿಗೆ ಕೆಳಗಡೆ ಇರ್ತಾರೆ ಅಂತಂದ್ಬಿಟ್ಟು ಅದರ ಇದು ಅರ್ಥ. ಅಂದ್ರೆ ಆ ಕನಸಿಗೆ ಅರ್ಥ ಇದೇ ತರ ಬೈಬಲ್ನಲ್ಲಿ ಅನೇಕ ಕನಸುಗಳುಂಟು, ಅನೇಕ ದರ್ಶನಗಳುಂಟು. ಇದೆಲ್ಲ ನಾವೇನ್ ಮಾಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಾವು ಅರ್ಥಗಳನ್ನ ನೋಡೋಣ. ಓಕೆನ್ರ? ಸೊ ಇದು ಕೂಡ ನಮ್ಮ ಮನಸ್ಸಿಗೆ ಅರ್ಥ ಇಟ್ಕೋಬೇಕು. ಆಮೇಲೆ ಕಾಂಟೆಕ್ಸ್ಟ್ ಅಂತ ಹೇಳ್ತಾರೆ, ಅಂದ್ರೆ ಅದು ಯಾವ್ದು ಸಂಬಂಧವಾಗಿ ಮಾತಾಡ್ತಾ ಇದೆ ಆ ವಚನ ಅಂತ ಹೇಳ್ಬೇಕು. ನಾವು ಓದ್ಬಿಟ್ಟು ಮೇಲೆ ಕಡೆ ಓದ್ಬಿಟ್ಟೆ ಅದನ್ನ ಅಪ್ಲೈ ಮಾಡ್ಬೇಕು. ಸುಮ್ಮನೆ ವಚನ ಎತ್ಕೊಂಡ್ಬಿಟ್ಟು ನಾವು ಸುಮ್ಮನೆ ಏನ್ ಮಾಡಕ್ ಸಾಧ್ಯ ಇಲ್ಲ, ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಲ್ವರ. ಆಮೇಲೆ ಪ್ರವಾದನೆ ಮಾತುಗಳಿದೆ ಅದರ ಬೈಬಲ್ ನಲ್ಲಿ ಅನೇಕ ಒಂದು ಪ್ರಾಫಸಿಗಳಿದೆ, ಅನೇಕ ಒಂದು ಪ್ರವಾದನೆ ಮಾತುಗಳಿದೆ. ಈ ಪ್ರವಾದನೆ ಮಾತುಗಳನ್ನ ಅದರ ಪ್ರಕಾರ ನೋಡಕೋಬೇಕು. ಅದರ ಬೈಬಲ್ ವಚನ ಹೇಳ್ತಾರೆ, ಎವ್ರಿ ನೀ ಶಲ್ ಬೋ, ಎವ್ರಿ ಟಂಗ್ ಶಲ್ ಕನ್ಫೆಸ್ ಜೀಸಸ್ ಕ್ರೈಸ್ಟ್ ಇಸ್ ಲಾರ್ಡ್ ಅಂತ ಹೇಳ್ತಾರೆ ಅಲ್ವರ. ನೋಡ್ಬೇಕ್ರೆ ಅದು ಏನಂತಂದ್ರೆ ಅದು ಪ್ರಾಫಸಿ. ಇವಾಗ ಖಂಡಿತವಾಗ ಯಡಿಯೂರಪ್ಪ ಇಂದ ಹಿಡಿದು ಸಿದ್ದರಾಮಯ್ಯ ಅವರು ಎಲ್ಲರೂ ಬಂದ್ಬಿಟ್ಟು ಯೇಸು ಕೃಷ್ಣ ಮೊಣಕಾಲು ಬಂದ್ಬಿಟ್ಟು ಇವರೇ ರಕ್ಷಕ ಅಂತ ಅಂಗೀಕಾರ ಮಾಡ್ತಾರ, ಅದೆಲ್ಲ ಒಂದು ಮುಂದೆ ಬರುವಂತ ಟೈಮ್ ಅಲ್ಲಿ ಅದರ. ಸೊ ಇದನ್ನ ಅದರ ಪ್ರಕಾರ ನಾವು ಅಪ್ಲೈ ಮಾಡಬೇಕು ಅದರ. ಆಮೇಲೆ ಡಿಸ್ಪೆನ್ಸೇಷನ್ ಅಂತ ಅಂತಾರೆ, ಕಾಲದ ಸಂಬಂಧವಾಗಿರುವಂತಹ ಅನೇಕ ಒಂದು ಮಾತುಗಳು ಅದರ. ಅಂದ್ರೆ ಕಾಲದ ಸಂಬಂಧವಾಗಿರೋದನ್ನ ನೋಡ್ಬೇಕಾದ್ರೆ ಕೆಲವೊಂದು ಮಾತುಗಳು ಕೆಲವೊಂದು ಕಾಲಕ್ಕೆ ಏನಾಗ್ತದೆ ಅದು ಅಪ್ಲೈ ಆಗ್ತಾರೆ ಅದರ. ಸೊ ಅದನ್ನ ಏನ್ ಮಾಡ್ಬೇಕು, ಆ ಕಾಲಕ್ಕೆ ನಾವು ಓದ್ಬಿಟ್ಟು ಹಾಕ್ಬೇಕು. ಉದಾಹರಣೆಗೆ ನೋವಾಗ ಏನ್ ಹೇಳ್ತಾರೆ, ಒಂದು ದೊಡ್ಡ ದೋಣಿ ಕಟ್ಟು ಜಲಪ್ರಳಯ ಕಳಿಸ್ತೀನಿ ಅಂತ ಹೇಳ್ತಾರೆ ಅಲ್ವರ. ಅದು ಯಾರಿಗೆ ಹೇಳಿದ್ದು? ಇವಾಗ ನನ್ನ ಹೆಸರು ನೋವಾ ಅಂತಂದ್ಬಿಟ್ಟು ನನ್ಗೆ ದೇವ್ರಿಗೆ ಹೇಳ್ತಾರೆ ದೊಡ್ಡ ಕಟ್ಟಕಾಗ್ತದ ಅದರ. ಸೊ ಆ ರೀತಿ ಆ ಒಂದು ವಚನಗಳು ಕೆಲವೊಂದು ಕಾಲಕ್ಕೆ ಮಾಡ್ತಾವೆ ಅಪ್ಲೈ ಮಾಡ್ಬೇಕು ಅಲ್ವರ. ಆಮೇಲೆ ಬೈಬಲ್ ನೆಕ್ಸ್ಟ್ ಏನಿದೆ ಅಂತಂದ್ರೆ ನೋಡ್ಬೇಕಾದ್ರೆ ಲ್ಯಾಂಗ್ವೇಜ್ ಏನಂತಂದ್ರೆ ಕ್ರೋನಾಲಜಿ ಅಥವಾ ಕಾಲದ ಬಗ್ಗೆ ಅಲ್ವರ. ನಾವು ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟು ವರ್ಷ ಆಯ್ತು? 6,000 ವರ್ಷ. ಆಮೇಲೆ 7,000 ವರ್ಷ. ಯಾರು ಹೇಳಿದ್ದು? ಅದೇ ಯಾರು ಹೇಳಿದ್ದು ನಿಮ್ಗೆ? ಯಾರು ಯಾವ ಕ್ಲಾಸ್? ನಾವೇ ಹೇಳಿದ್ದು ಅಲ್ವರ. ನೀವ್ ಹೇಳಿದ್ರು ತಿಳ್ರಿ ಅಲ್ವರ. ಯಾರು ಹೇಳಿದ್ದು? ನಾವ್ ಹೇಳಿದ್ದು. ವೆರಿ ಗುಡ್ ಅಲ್ವರ. ಸರಿ, ನಾವ್ ಹಿಂಗ್ ಹೇಳ್ತೀರಿ. ಸೈನ್ಸ್ ಏನ್ ಹೇಳ್ತಾರೆ? ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟು ವರ್ಷ ಆಯ್ತು? ಮನುಷ್ಯನ ಸೃಷ್ಟಿ ಮಾಡಿ ಕೋಟ್ಯಾನು ಕೋಟಿ ವರ್ಷಗಳಾಯ್ತು ಅಂತ ಹೇಳ್ತಾರೆ, ಕರೆಕ್ಟಾ? ಸರಿ, ಇದಕ್ಕೂ ಮತ್ತೆ ಬೈಬಲ್ಗೂ ಟ್ಯಾಲಿ ಆಗ್ತದಾ? ಅದಕ್ಕೆ ನಾವು ಚೆಕ್ ಮಾಡ್ಬೇಕು. ಇವಾಗ ನಾನು ಹೇಳ್ಬಿಟ್ಟೆ, ನೀವು ನಮಗೆ ಹೋಗ್ತೀರಾ? ನಾನು ಹೇಳುವ ದಯವಿಟ್ಟು ನಮಗೆ ಹೋಗ್ಬಿಡಿ. ಬೈಬಲ್ ಹೇಳಿದ್ರೆ ಮಾತ್ರ ಮಾಡಿ ನೀವು ನಂಬಿ. ಓಕೆನ್ರ? ಅದನ್ನ ಬೈಬಲ್ನ ಪ್ರೂವ್ ಮಾಡಿ ನೋಡಿಸ್ರಿ. ಅದಕ್ಕೆ ಏನಿದೆ ಅಂತಂದ್ರೆ ಕ್ರೋನಾಲಜಿ ಅಂತ ಹೇಳ್ತಾರೆ, ಅದರ ವಂಶಾವಳಿ ಅಂತ ಹೇಳ್ತಾರೆ. ಆದನ್ನು ಸೃಷ್ಟಿ ಮಾಡೋದ್ರಿಂದ ಹಿಡಿದು ಕ್ರಿಸ್ತ ಶಕ 1ನೇ ಇಸವಿವರೆಗೂ ಎಷ್ಟು ವರ್ಷ ಅಂತ ಬೈಬಲ್ ಅಂದ್ರೆ ಕ್ಲಿಯರ್ ಆಗಿ ನಿಮ್ಗೆ ಏನ್ ಮಾಡ್ತೀವಿ ಹೊಸದಾಗಿ ನಿಮ್ಗೆ ಹೇಳ್ಕೊಡ್ತಾ ಇದೆ. ಇದನ್ನೆಲ್ಲ ನಿಮ್ಮ ಮನಸ್ಸು ಇಟ್ಕೋಬೇಕು. ಕೊನೆಗೆ ನೋಡ್ಬೇಕ್ರೆ ಟಾಪಿಕಲ್ ಸ್ಟಡಿ ಅಲ್ಲ. ಟಾಪಿಕಲ್ ಸ್ಟಡಿ ಅಂದ್ರೆ ಒಂದೊಂದು ಏನಂತಾರೆ ಸಬ್ಜೆಕ್ಟ್ ನ ಬೇಸಿಸ್ ಮೇಲೆ ನಾವು ಸ್ಟಡಿ ಮಾಡಬೇಕು ಅದರ. ಈ ಸಬ್ಜೆಕ್ಟ್ ಬೇಸಿಸ್ ಮೇಲೆ ಸ್ಟಡಿ ಮಾಡೋದೇ ನಮ್ಗೆ ಯೂಸ್ ಆಗೋದು ಅದರ. ಇದನ್ನೇ ನಾವು ಇವತ್ತಿನ ಮಾಡಕ್ ಹೋಗೋಣ ಅದರ. ನಮ್ದು ಇದರಲ್ಲಿ ಇದಂತ ಮೊದಲನೇ ಪಾಠ ನೀವು ಜಗನ್ಮೋಹನ್ ತಲೆಸಲ್ಲಿ ಕೇಳಿದೀರ, ಯೇಸು ಕ್ರಿಸ್ತನ ಈಡ್ ಬಲಿ. ಯೇಸುಕ್ಕು ಸೇವ್ ಮಾಡೋದು ನಮ್ಮೆಲ್ಲರಿಗೂ. ಹೌದು, ವಿಮೋಚನಾರ್ಥಕವಾಗಿ ನನ್ನ ಜೀವನನೇ ಅರ್ಪಿಸೋರು. ಒಬ್ಬ ಮನುಷ್ಯ ಹಿಂಗೆ ಎಲ್ಲರಿಗೂ ಕೊಡಕ್ ಸಾಧ್ಯ ಅಂದ್ರೆ ಅದು ಆದಾಮ್ಗೆ ಕೊಟ್ಟಿರೋದ್ರಿಂದ ಆದಾಮ್ ಮುಖಾಂತರ ನಮ್ಮೆಲ್ಲರಿಗೂ ರಕ್ಷಣೆ ಬಂದಿರಲ್ಲ. ಎಲ್ಲಾ ಮನುಷ್ಯಗೆ ಏನ್ ಬಂದಂತಾಯ್ತು? ಇವಾಗ ರಕ್ಷಣೆ ಬಂದಂತಾಯ್ತು ಅಂತ ನೋಡಿದ್ರಿ ಅಂದ್ರ. ಸೊ ನೋಡ್ಬೇಕ್ರೆ ಯಾವ ಮನುಷ್ಯಗೆ ರಕ್ಷಣೆ ಅಂತಂದ್ರೆ ಭೂಲೋಕದಿಂದ ಪ್ರತಿಯೊಬ್ಬ ಮನುಷ್ಯರಿಗೂ ರಕ್ಷಣೆ, ಅದರಲ್ಲಿ ಏನೋ ಒಂದು ಇದೇ ಇಲ್ಲ ಅದರ. ಸರಿ, ಇವತ್ತೇ ಮಾಡ ಅಂತಂದ್ರೆ ನಾವು ಲೋಕದಲ್ಲಿ ಇರ್ಬೇಕ್ರೆ ಅನೇಕ ಒಂದು ಮಾತುಗಳನ್ನ ಕೇಳಿದಿರಿ ಅದರ. ಏನಂತಂದ್ರೆ ಬಿಬಿಸಿ ವರ್ಲ್ಡ್ ಕೇಳಿದಿರಾ? ಅದರ ಬಿಬಿಸಿ ವರ್ಲ್ಡ್ ನಾವು ಕೇಳಿದ್ರಿ ಅಂದ್ರ. ಬಿಬಿಸಿ ವರ್ಲ್ಡ್ ಅಂದ್ರೆ ಏನು ಅಂದ್ರ? ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್. ಅಂದ್ರ ವರ್ಲ್ಡ್ ಅಂದ್ರೆ ಪ್ರಪಂಚ, ಅಂದ್ರೆ ನ್ಯೂಸ್ ಇನ ಪ್ರಪಂಚದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮ್ಗೆ ಎಲ್ಲಿ ಸಿಗ್ತದೆ ನೋಡ್ಬೇಕ್ರೆ ಅಂದ್ರೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಇರುವಂತ ಒಂದು ಟ್ರಾನ್ಸ್ಮಿಷನ್ ನೋಡೋದ್ಬಿಟ್ರೆ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಸ್ಟಾರ್ ವರ್ಲ್ಡ್ ಅಂತ ಕೇಳಿದಿರ. ಸ್ಟಾರ್ ವರ್ಲ್ಡ್ ಅಂದ್ರೆ ಏನಂದ್ರೆ ಈ ಒಂದು ಫಿಲಮ್ ಸ್ಟಾರ್ಸ್ ಗಳ ಬಗ್ಗೆ ಅಂದ್ರ ಎಲ್ಲಾ ಇರೋಂತ ಒಂದು ಎಲ್ಲಾ ಒಂದು ನ್ಯೂಸ್ ಗಳನ್ನ ಎಲ್ಲ ನಮ್ಗೆ ಎಲ್ಸಿಗ್ತಾರೆ ಅಂದ್ರೆ ಈ ಸ್ಟಾರ್ ವರ್ಲ್ಡ್. ಅಂದ್ರೆ ಅವ್ರಿಗೆ ಪ್ರಪಂಚದಲ್ಲಿ ಇರುವಂತ ಅನೇಕ ಕಾರ್ಯಗಳು ಯಾವ್ದಲ್ಲಿ ಸಿಗ್ತಾರೆ ಅಂದ್ರೆ ಇದನ್ನ ಸಿಗ್ತಾರೆ ನೋಡಿದ್ರಿ ಅದರ. ಅದೇ ರೀತಿ ನೋಡ್ಬೇಕ್ರೆ ನಾವು ಸ್ಪೋರ್ಟ್ಸ್ ವರ್ಲ್ಡ್ ಅಂತ ನೋಡಿದ್ರಿ ಅದರ. ಅಂದ್ರೆ ಸ್ಪೋರ್ಟ್ಸ್ ಸ್ಟಾರ್ ಗಳ ಬಗ್ಗೆ ಅದರ. ನಾವು ನೋಡ್ಬೇಕ್ರೆ ಫನ್ ವರ್ಲ್ಡ್ ಅದರ, ಆಟ ಆಡೋಂತ ಒಂದು ಜಾಗ ಅದರ. ಅಂದ್ರೆ ಅದಿಗೆ ಒಂದು ಲೋಕ ನೋಡ್ರಿ ಇದ್ರಿ. ಅದೇ ತರ ಫುಡ್ ವರ್ಲ್ಡ್ ಕೂಡ ಏನ್ ಮಾಡಿದ್ರಿ ನಾವು? ಯಾವ ಕೇಳಿದಿರಿ ಅದರ. ಮ್ಯೂಸಿಕ್ ವರ್ಲ್ಡ್ ಕೂಡ ಕೇಳಿದ್ರಿ. ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಲ್ಡ್ ಇದೆ, ಬೇರೆ ಬೇರೆ ಲೋಕಗಳಿದೆ ಅದರ. ಇದೇ ತರ ಕರ್ತನೆ ಪ್ರಿಯ ನೋಡ್ಬೇಕ್ರೆ ಬೈಬಲ್ ನಲ್ಲಿ ಏನಿದೆ ಗೊತ್ತಾ? ಇವತ್ತು ನಾವೇನ್ ಮಾಡೋಣ, ಯುಗಗಳ ಬಗ್ಗೆ ನಾವು ನೋಡೋಣ ಅದರ. ಪ್ರಪಂಚಗಳು ಬೈಬಲ್ ಅಲ್ಲಿ ಮಾತಾಡ್ತಾರೆ ಗೊತ್ತಾ, ಯುಗಗಳ ಬಗ್ಗೆ ಮಾತಾಡ್ತಾರೆ ಅದರ. ನಾವು ಲೋಕದಲ್ಲಿ ಇರ್ಬೇಕಾದ್ರೆ ಎಷ್ಟೋ ಯುಗಗಳನ್ನ ಕೇಳಿದಿರಿ ಅದರ. ಎಕ್ಸಾಂಪಲ್ ನೋಡ್ಬೇಕ್ರೆ ಹಿಂದೂಸಲ್ಲಿ ಕೂಡ ಹೇಳ್ತಾರೆ ಅದರ, ಏನಿಷ್ಟು ಯುಗ ಇದೆ ಅಂತಂದ್ರೆ 3 ಯುಗಗಳಿದೆ
ಅದರ
ದ್ವಾಪರಿಗ ಕಲಿಯುಗ ಯುಗ ಅಂತ. ಸೊ ಈ ತರ ನೋಡ್ಬೇಕು, ಈ ತರ ಮೂರು ಯುಗಗಳ ಬಗ್ಗೆ ಮಾತಾಡ್ತಾರೆ. ಅಂದ್ರ ಅದೇ ತರ ನಾವು ಕ್ರಿಶ್ಚಿಯನ್ಸ್ ಅಲ್ಲಿ ಕೂಡ ನಾವೇನ್ ಮಾಡಿದಿರಿ, ನಾವು ಕೇಳಿದಿರಿ ಅಂದ್ರ ಮೂರು ಲೋಕಗಳಿದೆ, ಒಂದು ಭೂಲೋಕ, ಇನ್ನೊಂದು ಪರಲೋಕ. ವೆರಿ ಗುಡ್, ವೆರಿ ಗುಡ್ ಸಿಸ್ಟರ್, ನೋಡಿದ್ರೆ ವೆರಿ ಗುಡ್ ಅಂದ್ರೆ ಸೂಪರ್ ಹೇಳಿದ್ರೆ 100 out of 100 ಎಲ್ಲರಿಗೂ. ಅಂದ್ರೆ ನೋಡ್ಬೇಕಾದ್ರೆ ಏನಂತಾರೆ, ಭೂಲೋಕ ಆಮೇಲೆ ಸ್ವರ್ಗಲೋಕ ಆಮೇಲೆ ಮಾತಾಡ್ಲೋಕ ಅದರ. ಸರಿ, ಇವತ್ತೇನ್ ಮಾಡೋಣ ಅಂತಂದ್ರೆ ನಾವು ಬೈಬಲ್ ಇರೋಂತದ ಮೂರು ಲೋಕಗಳ ಬಗ್ಗೆ ಮಾಡೋಣ. ನಾವು ನಾವು ನೋಡೋಣ ಅಂದ್ರೆ ಬೈಬಲ್ ಇರೋಂತ ಮೂರು ಲೋಕಗಳು ಯಾವುದು ಅಂದ್ರ ನಾವು ಈ ಲೋಕಗಳನ್ನ ತಿಳ್ಕೊಂಡಿದ್ದೀವಿ ಅದರ, ಅದು ಖಂಡಿತವಾಗೂ ಐತೆ ಬೈಬಲ್ ಅಂದ್ರ. ಅದೇ ರೀತಿ ಬೈಬಲ್ ಏನಪ್ಪ ಹೇಳ್ತಾರೆ ಇವತ್ತು ಮೂರು ಲೋಕದ ಬಗ್ಗೆ ನಾವೇನ್ ಮಾಡೋಣ, ಓದ್ಬಿಟ್ಟು ತಿಳ್ಕೊಳೋಣ. ಅದರ ಮೊದಲೇ ನೋಡ್ಬೇಕ್ರೆ ಬೈಬಲ್ ಅಂದ್ರೆ ಮೊದಲನೇ ಲೋಕ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಾಗಿದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಎರಡನೇ ಲೋಕ ಅಂತ ಹೇಳ್ತಾರೆ, ಆಮೇಲೆ ಮೂರನೇ ಲೋಕ ಅಂತ ಏನ್ ಮಾಡ್ತಾರೆ. ಅಲ್ಲಿ ಅಲ್ಲಿ ಮೂರು ಲೋಕಗಳ ಬಗ್ಗೆ ಏನ್ ಮಾಡ್ತಾರೆ ಬೈಬಲ್ ಅಲ್ಲಿ ಅಲ್ಲಿ ಹೇಳೋದುಂಟು ಅಂದ್ರ. ಸರಿ, ಅಂದ್ರೆ ಈ ಮೂರು ಲೋಕಗಳು ಯಾವುದು ಅಂದ್ರ ನೋಡ್ಬೇಕ್ರೆ, ಈ ಮೊದಲನೇ ಲೋಕಕ್ಕೆ ದೇವರು ಕೊಡಂತ ಹೆಸರು ಬೈಬಲ್ ಏನಂತಂದ್ರೆ ಪೂರ್ವದಲ್ಲಿದ್ದಂತ ಪ್ರಪಂಚ ಅಂತಂದ್ಬಿಟ್ಟು ಬೈಬಲ್ ಏನ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಹೆಸರು ಕೊಡ್ತಾರೆ. ಅದರ ಇದು ಒಂದು ವಚನ ನೀವು ಓದ್ಬೋದು, ಹೆಬ್ರೆಯರಲ್ಲಿ 2nd chapter 5th verse ಓದ್ಬೋದು ನೋಡ್ತೀನಿ. ಹೀಬ್ರೂಸ್ 2nd chapter verse 5 ಸಿಸ್ಟರ್ ಓದ್ತೀರಾ ನೀವು? 2nd chapter 5th verse ಓದಿ ಸಿಸ್ಟರ್. ಈ ಹೆಬ್ರೆಯರಲ್ಲಿ ಯಾರಿಗಾರ ನೀರು ಬೇಕಾದ್ರೆ ಇಲ್ಲಿ ತಗೊಂಡ್ಬೋದು ನೀವು. ಹೆಬ್ರೆಯರಲ್ಲಿ ಎಲ್ಲ ಕಾಣ ಓದ್ಬಿಡೋಣ ಆಯ್ತರ. ಅದು ಅಧೀನ ಮಾಡಿಲ್ವ ಅಂತ ಹೇಳ್ತಾರಲ್ವ. ಸರಿ, ಏನ್ ಮಾಡಿದ್ರೆ ನೀವು ಇವಾಗ ಯಾವ ವಚನ ಓದಿದ್ರೆ ಅದ್ರಲ್ಲಿ ಬರ್ಲಿಲ್ಲ. ಏನ್ ಮಾಡಿ ಅಂತಂದ್ರೆ ನೀವು 2nd Peter 3rd chapter ಓದಿದ್ರಿ. 2nd Peter 2nd Peter ಮೂರನೇ ಅಧ್ಯಾಯ 6th verse ಓದಿಷ್ಟ 2nd Peter 3:6 ನೋಡಿ. ನೋಡ್ರ ಆ ಕಾಲದಿಂದ ಲೋಕವು ಅಂತ ಏನ್ ಮಾಡ್ತಾರೆ ಇಲ್ಲಿ ಅಲ್ಲಿ ಮಾತಾಡ್ತಾರೆ. ಆ ಕಾಲದಲ್ಲಿ ಇದ್ದಂತ ಒಂದು ಲೋಕದ ಬಗ್ಗೆ ಮಾಡ್ತಾ ಇದ್ರೆ ಇಂಗ್ಲಿಷ್ ಏನ್ ಬರ್ತದೆ ಓದಿ ಇವಾಗ 2nd Peter 3:6 ದ ವರ್ಲ್ಡ್ ದಟ್ ದೆನ್ ಎಕ್ಸಿಸ್ಟೆಡ್ ದ ವರ್ಲ್ಡ್ ದಟ್ ವಾಸ್ ಅಂತ ಬರ್ತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಪೂರ್ವದಲ್ಲಿದ್ದಂತ ಒಂದು ಲೋಕವು, ಪೂರ್ವದಲ್ಲಿದ್ದ ಒಂದು ಪ್ರಪಂಚ ಏನ್ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಅಂದ್ರ. ಸೊ ಈಗಿರುವಂತ ಒಂದು ಪ್ರಪಂಚಕ್ಕೆ ಅದು ಬೈಬಲ್ ಏನ್ ಮಾಡ್ತಾರೆ ಪ್ರೆಸೆಂಟ್ ವರ್ಲ್ಡ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಸೊ ಈಗಿರುವಂತ ಒಂದು ಪ್ರಪಂಚದ ಬಗ್ಗೆ ನೋಡಿದಿರಿ. ಗಲಾತಿಯರು 1:4 ಓದಿದ್ದೀನಿ. ಗಲಾತಿಯರಲ್ಲಿ 1:4 ಗಲಾತಿಯರಲ್ಲಿ 1:4 ನೋಡ್ರ ಈಗಿರುವಂತ ಒಂದು ಕೆಟ್ಟದಾಗಿರಂತ ಯುಗ, ದುಷ್ಟ ಯುಗ ಅಂತ ಹೇಳ್ತಾರೆ. ಅಂದ್ರೆ ಈಗಿರುವಂತ ಒಂದು ದುಷ್ಟ ಯುಗ ಅಂತ ಏನ್ ಮಾಡ್ತಾರೆ ಪ್ರೆಸೆಂಟ್ ವರ್ಲ್ಡ್ ಗೆ ಹೇಳ್ತಾರೆ. ಅಂದ್ರೆ ಇದೇ ರೀತಿ ನೋಡ್ಬೇಕ್ರೆ ಫ್ಯೂಚರ್ ವರ್ಲ್ಡ್ ಬಗ್ಗೆ ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಮುಂದೆ ಬರುವಂತ ಮೂರನೇ ಲೋಕದ ಬಗ್ಗೆ ಕೂಡ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರ. ಅದಕ್ಕೆ ಅಂದ್ರೆ ಮುಂದೆ ಬರುವಂತ ಪ್ರಪಂಚ ಅವಾಗ ಗೊತ್ತಲ್ಲ. ಫೆಬ್ರವರಿಯಲ್ಲಿ 2nd chapter 5th verse ಇನ್ನೊಂದ್ಸತಿ ಓದಿ. ಹೀಬ್ರೂಸ್ 2nd chapter verse 5 ಫೆಬ್ರವರಿಯಲ್ಲಿ 2nd chapter 5th verse
For it was not to angels that God subjected the habitable world of the creation.
Yeah.
Of which we are speaking.
ನೋಡಿ ಕಾಣಿ ನೋಡೋಣ. ಆತನು ಏನ್ ಮಾಡಿದಂತೆ ದೇವದೂತರಿಗೆ ಅಧೀನ ಮಾಡಬಿಲ್ಲಲ್ಲ ಅಂತ. ಅಂದ್ರೆ ಪ್ರಸ್ತಾಪಿಸುವಂತ ಮುಂದಿನ ಸಾಮ್ರಾಜ್ಯ ಅಂತ ಏನ್ ಮಾಡ್ತಾರೆ ಅಲ್ಲಿ ಫ್ಯೂಚರ್ ಒಂದು ಲೋಕದ ಬಗ್ಗೆ ಮಾಡ್ತಾರೆ ಅಲ್ಲಿ ಮಾಡ್ತಾ. ಅಂದ್ರೆ ಮುಂದೆ ಒಂದು ಲೋಕ ಬರ್ತಾರಂತೆ ಅದರ, ಆ ಲೋಕನ ದೇವರೇ ಮಾಡಿಲ್ವಂತೆ ಅಲ್ಲಿ ಬೇರೆ ಯಾರಿಗೂ ಕೊಡಕ್ ಹೋಗಿಲ್ಲ ಅಂತ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರ ಸರಿ ನೋಡ್ಬೇಕ್ರೆ ಮೊದಲೇ ಲೋಕ ಅಂದ್ರೆ ಅವಾಗ ಓದಿದಂತ ವಂಚನ ಏನಂತಾರೆ 2nd chapter 2nd verse ಬರುವಂತ ಮೊದಲೇ ಪ್ರಪಂಚ ಅಂದ್ರೆ ಈ ತರ ಮಾಡೋದು ಫಸ್ಟ್ ವರ್ಲ್ಡ್ ಅಂತ ಹೇಳ್ಬೋದು. ಅಂದ್ರ ಅಂದ್ರೆ ಆ ಮೊದಲನೇ ಲೋಕಕ್ಕೆ ಒಂದು ಆದಿ ಇಂಟು ಏನಿತ್ತು ಒಂದು ಅಂತ್ಯ ಆಯ್ತು. ಅಂದ್ರ ಅದೇ ರೀತಿ ನೋಡ್ಬೇಕ್ರೆ ಎರಡನೇ ಲೋಕಕ್ಕೇನಿದೆ ಒಂದು ಆದಿ ಇದೆ ಒಂದು ಅಂತ್ಯ ಇದೆ. ಕಟ್ಟ ಗಣಾಚಾರ 1:4 ಬರೋ ಪ್ರಕಾರ ಅದೇ ರೀತಿ ಮೂರನೇ ಲೋಕಕ್ಕೇನಿದೆ ಒಂದು ಆದಿ ಇದೆ ಒಂದು ಅಂತ್ಯ ಇದೆ ಅದರ. ಸರಿ, ಈ ಮೂರು ಲೋಕದ ಬಗ್ಗೆ ಬೈಬಲ್ ಏನ್ ಮಾಡೋದಂತಂದ್ರೆ ಒಂದೇ ಅಧ್ಯಾಯದಲ್ಲಿ ಕೊಟ್ಟಿರೋದನ್ನ ಓದ್ಬಹುದು. ಅಂದ್ರೆ ಇವಾಗ ನೋಡಿದ್ರೆ ಬೇರೆ ಬೇರೆ ಅಧ್ಯಾಯದಲ್ಲಿ ಈ ಮೂರು ಲೋಕದ ಬಗ್ಗೆ ಕೊಟ್ಟಿರೋದು ನೋಡಿದ್ರಿ. ಅಂದ್ರ ಒಂದೇ ಅಧ್ಯಾಯದಲ್ಲಿ ಈ ಮೂರು ಲೋಕದ ಬಗ್ಗೆ ಕೂಡ ಕೊಡ್ತಾರೆ. ಎಲ್ಲಿ ಅಂತಂದ್ರೆ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಐದನೇ ವಚನದಿಂದ ಹಿಡಿದು ಹದಿಮೂರನೇ ವಚನದವರೆಗೂ ಏನ್ ಮಾಡ್ತಂದ್ರೆ ಈ ಮೂರು ಲೋಕದ ಬಗ್ಗೆ ಕೊಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಮೊದಲು ಐದನೇ ವಚನ ಓದ್ಬೇಕು ಅಂತ ಕೇಳ್ಕೊಂತೀನಿ. ಎರಡನೇ ಪೇತ್ರ ಮೂರನೇ ಅಧ್ಯಾಯ ಐದನೇ ವಚನ. ನೋಡ್ರಿ, ಪುರಾತನ ಲೋಕವನ್ನು ದೇವರು ಸುಮ್ಮನೆ ಬಿಡದೆ ಅಂತ ಹೇಳ್ತಾರೆ. ಅಂದ್ರೆ ಹೇಳ್ತೀನಿ, ಗಮನ ಇಟ್ಟು ಕೇಳ್ಕೊಟ್ರೆ ಐತಿ ನೋಡ್ತೀನಿ. ಪುರಾತನ ಲೋಕವನ್ನು ದೇವರು ಸುಮ್ಮನೆ ಬಿಡದೆ ಅವರ ಮೇಲೆ ಜಲ ಪ್ರಳಯವನ್ನು ಬರಮಾಡಿದನು. ಅಲ್ವರ ನೋಡಿ, ಇಂತ ಏನ್ ಮಾಡ್ತಾ ಇದೆ? ಪುರಾತನ ಇದ್ದಂತ ಒಂದು ಲೋಕದ ಬಗ್ಗೆ ಏನ್ ಮಾಡ್ತಾ ಇದೆ ಅಲ್ಲಿ ಮಾತಾಡ್ತಾ ಇದ್ರ? ಎಷ್ಟೇ ವಚನ ಓದ್ತಾರೆ ನೀವು? ಎರಡನೇ ಪೇತ್ರ ಮೂರನೇ ಅಧ್ಯಾಯ ಅಲ್ವರ ಐದನೇ ವಚನ ಅಲ್ವಾ? ಐದನೇ ವಚನ ಇನ್ನೂ ಓದಿ ನೋಡೋಣ. ನೀವು ಎಷ್ಟೇ ಅಧ್ಯಾಯ ಓದ್ತಾ ಇದೀರಾ? ಮೂರು ಐದು. ನೋಡ್ರ, ಪೂರ್ವಕಾಲದಲ್ಲಿ ಇದ್ದಂತ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ನೋಡ್ರ ಆ ಕಾಲದಲ್ಲಿ ಇದ್ದಂತ ಲೋಕನ ದೇವರೇಂಬಂತೆ ಜಲಪಡೆಯಲ್ಲಿ ನಾಶ ಮಾಡ್ಬಿಟ್ಟಂತೆ. ಅಂದ್ರೆ ಪೂರ್ವ ಕಾಲದಲ್ಲಿ ಒಂದು ಲೋಕ ಇತ್ತಂತೆ, ಅಲ್ಲಿ ಒಂದು ಭೂಮಿ ಆಕಾಶ ಇತ್ತಂತೆ. ಕರೆಕ್ಟ್ರ? ಪೂರ್ವ ಕಾಲದಲ್ಲಿ ಒಂದು ಭೂಮಿ ಆಕಾಶ ಇತ್ತಂತೆ. ಆ ಲೋಕನ ದೇವರು ಜಲಪಡೆಯಲ್ಲಿ ನಾಶ ಮಾಡ್ಬಿಟ್ಟು ಅಂತ ಹೇಳ್ತಾರೆ. ಅಂದ್ರೆ ಒಂದು ಲೋಕ ಅಂತ ಹೇಳ್ಬೇಕ್ರೆ ಆ ಲೋಕದಲ್ಲಿ ಒಂದು ಭೂಮಿ ಉಂಟು, ಒಂದು ಆಕಾಶ ಉಂಟು. ಕಟ್ರ ಇಂಗ್ಲಿಷ್ ಓದಿ ಬಿಡ, ಚೆನ್ನಾಗಿ ಬರ್ತೀನಿ ಇಂಗ್ಲಿಷ್ ಓದಿ. ತಮಿಳ್ನಾಡು ಓದ್ತಿರ ಇಲ್ಲಿ ತಮಿಳ್ ಸರಿ ಅಟ್ವಾಡ್ ನಿಂಗಿರ ತಮಿಳ್ ಕೇಟಿಂಗ್ ಫೋನ್ ಕೇಟಿಂಗ್ ತಮಿಳ್ ಸರಿಂಗ್ಲಾ? ಕೆಲವು ಪಾಯಿಂಟ್ಸ್ ನಾನು ತಮಿಳ್ ಸೊಟ್ರೆ. ನಿಮ್ ಬೈಬಲ್ ಹೇಳ್ಕೊಂಡ್ ಏನಾದ್ರೆ ಇಲ್ಲ, ಅಪ್ಪ ನಮ್ಗೂ ಕೂಡ ಇಂಟ್ರೆಸ್ಟ್ ಇರ್ಕೋ ಸರಿಂಗ್ಲಾ? ಸೆಕೆಂಡ್ ಬಿಟ್ಟ 3-5 ಪಡಿಂಗ್.
ವಿಚ್
ಇಸ್ ದ ಟ್ರಾನ್ಸ್ಲೇಷನ್ ಯು ಆರ್ ರೀಡಿಂಗ್? ಯು ಹ್ಯಾವ್ ಕೆಜಿಎಫ್ ವಿತ್ ಯು? ಓಕೆ, ನೋಡ್ಬೇಕಾದ್ರೆ ಕೆಜಿಎಫ್ ಏನ್ ಬರ್ತಾನೆ ಓದ್ತೀನಿ ಕೇಳ್ಬಿಟ್ಟಿರ್ತೀನಿ. ಕೆಜಿಎಫ್ ಅಲ್ಲಿ ಏನ್ ಕೊಡ್ತಾ ಅಂತಂದ್ರೆ, ಫಾರ್ ದಿಸ್ ದೇ ವಿಲಿಂಗ್ ಆರ್ ಇಗ್ನೋರೆಂಟ್ ಆಫ್ ದಟ್ ಬೈ ದ ವರ್ಡ್ ಆಫ್ ಗಾಡ್ ದ ಹೆವೆನ್ಸ್ ವೇರ್ ಆಫ್ ಓಲ್ಡ್ ಅಂಡ್ ದ ಅರ್ತ್ ಸ್ಟ್ಯಾಂಡಿಂಗ್ ಔಟ್ ಆಫ್ ದ ವಾಟರ್ ಅಂಡ್ ಇನ್ ದ ವಾಟರ್ ವೇರ್ ಬೈ ದ ವರ್ಲ್ಡ್ ದಟ್ ದೆನ್ ವಾಸ್ ಬೀಂಗ್ ಓವರ್ ಫ್ಲೋಡ್ ವಿತ್ ದ ವಾಟರ್ ಸರಿ ಅಂತ ಕೊಡ್ತಾರೆ. ಅಂದ್ರೆ ದ ಹೆವೆನ್ ಅಂದ್ರೆ ಅರ್ತ್ ಅಂತ ಕೊಡ್ತಾರೆ. ಅಂದ್ರೆ ಒಂದು ಭೂಮಿ ಅಂತಂದ್ರೆ ಒಂದು ಲೋಕ ಅಂತ ಹೇಳಬೇಕಾದ್ರೆ ಅದನ್ನು ಭೂಮಿ ಉಂಟಂತೆ. ಇದು ಮೊದಲನೇ ಲೋಕ ಅಂತೆ. ಇದನ್ನ ದೇವರು ಜಡಪ್ಪಳೆಗಳು ಏನ್ ಮಾಡ್ತಾರಂತೆ ನಾಶ ಮಾಡ್ತಾರೆ. ತಮಿಳು ಬೈಬಲ್ ಇದ್ರೆ ಸೂಪರ್ ಆಗಿ ಬಂದಿರೋದು ಸರಿಂಗ್ಲಾ? ತಮಿಳು ಬೈಬಲ್ ನಿಮ್ ತಮಿಳು ಯಾರು ತಮಿಳು ಬಂದ್ರೆ ಎಲ್ಲರಿಗೂ ಎಲ್ಲರಿಗೂ ಅರ್ಥ ಆಗ್ತದ? ಪಾತ್ರಿಂಗ್ಲಾ? ಅದನ್ನ ತಮಿಳು ಹೇಳ್ತಂದ್ರೆ ರೊಂಬ ಯೂಸ್ಫುಲ್ ಆಗಿರ್ಕೋ ಅಲ್ಲಿಂಗ್ಲಾ? ತಮಿಳು ಮೊಬೈಲ್ ಇರ್ಕಿದ್ರಿಂಗ್ಲಾ ತಮಿಳು ಯಾರು ಅಥವಾ ಡೌನ್ಲೋಡ್ ಮಾಡ ನಾನು ಕೊಡುಗು ಸೋದ್ರಿಗೆ ಸರಿಂಗ್ಲಾ? ಅಂದ್ರೆ ಸರಿ ಓಕೆ, ಅಂದ್ರೆ ತಮಿಳು ಏನೋ ಬರತ್ತಿರ್ಲಿಲ್ಲ ಅಂದ ಪೂರ್ವ ಕಾಲದಲ್ಲಿ ಇರ್ಕಿರೋ ವಾನತೆಯು ಭೂಮಿಯು ದೇವ್ ನೆನಪಡ್ತಿರ್ಲಿಲ್ಲ ಜಡ ಪೊಳೆತ್ಲೆ ಅಳಿಸಿ ಪೋಟ ಅದಕ್ಕೆ ಕ್ಲಿಯರ್ ಆಗಿ ಕೊಡ್ತಿರ್ತ. ಅಂದ್ರೆ ಅವ್ರ ಉಲಗ ಮಂಡಿ ಪೇಸರಾರು ಅಂದ ಉಲಗತ್ಲೆ ಅವ್ರ ವಾಣ ಮಿಂದದ ಅವ್ರ ಭೂಮಿ ಮತ್ತೆ ಪೇಸರಾರು. ಅದ್ನಲ್ಲಿ ನೋಡ್ಬೇಕು ಕಾಣಲ್ಲಿ ಏನ್ ಬರ್ತಾರೆ, ಒಂದು ಭೂಮಿ ಇತ್ತಂತೆ, ಒಂದು ಲೋಕ ಇತ್ತಂತೆ. ಆ ಲೋಕದಲ್ಲಿ ಒಂದು ಭೂಮಿ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ ಒಂದು ಒಂದು ಆಕಾಶದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ನೋಡ್ಬೇಕ್ರೆ ನೀವು ಚೆನ್ನಾಗಿ ಗಮನ ಇಟ್ಕೋಬೇಕು. ಒಂದು ಲೋಕ ಅಂತ ಹೇಳ್ಬೇಕ್ರೆ ಒಂದು ಆಕಾಶ ಉಂಟು, ಒಂದು
ಭೂಮಿ ಉಂಟು. ಇದು ನಿಮಗೆ ಕೆಳಕ್ಕೆ ಒಂದು ಸ್ವಲ್ಪ ವಿಚಿತ್ರವಾಗಿರ್ಬೋದು. ಈಗೇನಪ್ಪ ಇದು ಅಂತಂದ್ಬಿಟ್ಟಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ನೋಡಿ ಭಾರತ ದೇಶ ಇದೆ ಕಟ. ಇವಾಗ ಭಾರತ ದೇಶದಲ್ಲಿ ನಮ್ಮ ಎಲ್ಲಾ ಒಂದು ಏರ್ಕ್ರಾಫ್ಟ್ ಭಾರತ ದೇಶದಲ್ಲಿ ಹಂಗೆ ಹಾದ್ಬಿಟ್ಟು ಹೋಗ್ಬೋದಾ? ಎಲ್ಲಾ ಒಂದು ಭಾರತ ದೇಶ ಮಾಡಕ್ ಸಾಧ್ಯ ಇಲ್ಲ, ಹಾದ್ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇಂಡಿಯನ್ ಏರ್ ಸ್ಪೇಸ್ ಅಲ್ಲಿ ಪಾಕಿಸ್ತಾನ್ ಏರ್ಕ್ರಾಫ್ಟ್ ಎಲ್ಲ ಬಂದು ಹೋಗೋದಕ್ಕೆ ಏನಿಲ್ಲ, ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇಂಡಿಯನ್ ಏರ್ ಸ್ಪೇಸ್ ಇದೆ ಕರೆಕ್ಟ್, ಅದು ಇಂಡಿಯಾಗಿರೋಂತ ಒಂದು ಆಕಾಶ, ಇಂಡಿಯಾಗಿರೋಂತ ಒಂದು ಭೂಮಿ ಇದೆ. ಆ ಒಂದು ಆಕಾಶ, ಆ ಒಂದು ಭೂಮಿಯಲ್ಲಿ ಬೇರೆ ಯಾರೋ ಬಂದು ಪ್ರವೇಶ ಮಾಡಕ್ಕೆ ಸಾಧ್ಯ ಇಲ್ಲ. ಅದರ ಹಂಗಿರ್ಬೇಕಾದ್ರೆ ಒಂದು ಸೆಟಪ್ ಇದೆ ಅಂತಂದ್ರೆ ಆ ಸೆಟಪ್ ಅಲ್ಲಿ ಒಂದು ಭೂಮಿ ಉಂಟು, ಒಂದು ಆಕಾಶ ಉಂಟು. ಅಲ್ಲ ನೋಡಿ, ಇದು ಮೊದಲನೇ ಲೋಕ ಅಲ್ಲ. ಎರಡನೇ ಲೋಕದ ಬಗ್ಗೆ ಏಳನೇ ವಚನ, ಎರಡನೇ ಲೋಕದ ಬಗ್ಗೆ ಎರಡನೇ ವಚನ, ಸೆವೆಂತ್ ಲೋಕ. ನೋಡ್ರ, ಅದೇ ವಾಕ್ಯದ ಒಂದು ಬಲದಿಂದ ಈಗಿರುವಂತ ಭೂಮಿ ಆಕಾಶಗಳು ನೋಡ್ರ ಎಷ್ಟು ಕ್ಲಿಯರ್ ಬರ್ತದೆ ನೋಡಿ. ಇಲ್ಲಿ ಎರಡನೇ ಲೋಕ ಅಂತ ಕೊಡ್ಲಿಲ್ಲ ಕಟ್ರ, ಆದ್ರೆ ಇಲ್ಲೇನ್ ಮಾಡ್ಬಿಟ್ರು, ಆ ಎರಡನೇ ಲೋಕದ ಬಂದಾಗೆ ಈಗಿರುವಂತ ಭೂಮಿ ಆಕಾಶಿ ಕೊಡಲಿ ಹೆಸರು ಕೊಟ್ಬಿಟ್ರು. ಅಂದ್ರೆ ಅಂದ್ರೆ ಏನು, ಇದು ಎರಡನೇ ಲೋಕ. ಮೊದಲನೇ ಲೋಕದಲ್ಲಿ ಯಾವ ರೀತಿ ಒಂದು ಭೂಮಿ ಇತ್ತು, ಒಂದು ಆಕಾಶ ಇತ್ತು, ಅದೇ ರೀತಿ ಎರಡನೇ ಲೋಕದಲ್ಲಿ ಇದೆ. ಒಂದು ಭೂಮಿ ಉಂಟು, ಒಂದು ಆಕಾಶ ಉಂಟು. ಈ ಮೊದಲೇ ಲೋಕದಂತ ಭೂಮಿ ಆಕಾಶನ ದೇವರು ಜಲಪ್ರದೇಶ ನಾಶ ಮಾಡ್ಬಿಟ್ರು. ಆದ್ರೆ ಈಗಿರುವಂತ ದುಷ್ಟ ಪ್ರಪಂಚ, ಈಗಿರುವಂತ ಒಂದು ಭೂಮಿ, ಈಗಿರುವಂತ ಆಕಾಶನ ದೇವರು ಅಗ್ನಿಯಿಂದ ಇರುವಂತದಲ್ಲಿ ನಾಶ ಮಾಡ್ತಾರಂತೆ ಕಟ್ರ. ಅರ್ಥಕ್ರ, ಇದು ಎರಡನೇ ಲೋಕ. ಮೂರನೇ ಲೋಕದ ಬಗ್ಗೆ ಹದಿಮೂರನೇ ವಚನ ಓದಿ ನೋಡೋಣ. ಮೂರನೇ ಲೋಕದ ಬಗ್ಗೆ ಹದಿಮೂರನೇ ವಚನ ಓದಿ. ನೂತನ ಆಕಾಶ ಮಂಡಲವನ್ನು ಅದರ ನೂತನ ಭೂಮಂಡಲವನ್ನು ಏನ್ ಮಾಡ್ತಾ ಇದೀವಿ ನಾವು, ಎದುರು ನೋಡ್ತಾ ಇದ್ರಿ. ಅಲ್ಲ ನೋಡ್ಬೇಕಾದ್ರೆ ನಾವೇನ್ ಎದುರು ನೋಡ್ತಾ ಇದ್ರೆ ನೂತನ ಆಕಾಶ, ನೂತನ ಭೂಮಂಡಲವನ್ನು ಏನ್ ಮಾಡ್ತೀವಿ ನಾವು ಇವಾಗ ಎದುರು ನೋಡ್ತಾ ಇದ್ರಿ ಅಂತ ನೋಡ್ಬೇಕು. ಅದೇ ಅಂತಾರೆ ಮೂರನೇ ಅಂತಾರೆ ಲೋಕದಲ್ಲಿ ಹೇಳ್ತಾರೆ, ಒಂದು ನೂತನ ಒಂದು ಆಕಾಶ ಇದೆ ಅಂತೆ, ನೂತನ ಭೂಮಂಡಲ ಇದೆ. ಇದೇ ಮೂರನೇ ಲೋಕ. ಈ ಮೂರನೇ ಲೋಕನ ನಾವೇನ್ ಮಾಡ್ತಾ ಇದ್ರಿ, ಎದುರು ನೋಡ್ತಾ ಇದ್ದೀರಿ ಅಂತೆ ಅಲ್ವರ. ಸೊ ಅದೇ ನೋಡ್ಬೇಕಾದ್ರೆ ಪರವಾಗಿ ನೋಡ್ಬೇಕಾದ್ರೆ ಏನಂತಾರೆ ಈ ಒಂದು ಮೂರು ಲೋಕದ ಬಗ್ಗೆ ಮಾಡ್ತಾರೆ, ಇದೇ ಮಾಡ್ತಾರೆ. ಸರಿ, ಇವಾಗ ನಾವೇನ್ ಮಾಡೋಣ, ಇದು ನಮ್ಗೆ ಬ್ಯಾಕ್ ಗ್ರೌಂಡ್ ಗೊತ್ತಾಯ್ತಾ, ಮೂರು ಲೋಕದ ಬಗ್ಗೆ ನಾವೇನ್ ಹೇಳ್ತೀವಿ ಬ್ಯಾಕ್ ಗ್ರೌಂಡ್ ಗೊತ್ತಾಯ್ತು. ಅಂದ್ರೆ ಬಂದ ಪುಣ್ಯತಿಂಗ್ಲ ಇದನ್ನ ಪುಣ್ಯಕ ನಿಮ್ಗೆ ಕೈ ಕಾಟಂಗ ತಿರುಮಿ ತಮಿಳು ಸುಟ್ರೆ ನಾನು ಟ್ರೈ ಕೊಟ್ರೆ ಓಕೆ. ಅದರ ನೋಡ್ಬೇಕಾದ್ರೆ ಏನಂತಾರೆ ಈ ಒಂದು ಮೂರು ಲೋಕದ ಬಗ್ಗೆ ಇದಂತ ಬ್ಯಾಕ್ ಗ್ರೌಂಡ್ ಓಕೆ ಅಂದ್ರ. ಸರಿ, ಇವಾಗ ನಮ್ಗೊಂದು ಕ್ವಶನ್ ಏನು ಅಂತಂದ್ರೆ, ಮೊದಲನೇ ಲೋಕನ ದೇವರು ಏನಕ್ಕೆ ನಾಶ ಮಾಡಿದ್ರು ಅದರ, ಸರಿ ಎರಡನೇ ಲೋಕನ ಏನಕ್ಕೆ ನಾಶ ಮಾಡಕ್ ಹೋಗ್ತಾರೆ ಅದರ, ಮೂರನೇ ಲೋಕ ಯಾವಾಗ ಬರ್ತದೆ ಅದರ. ಸರ್ ಬೇಕಾದ್ರೆ ಈ ಮೂರು ಲೋಕದ ಬಗ್ಗೆ ಮಾಡೋಣ ನಾವು ಓದ್ಬಿಟ್ಟು. ಮೊದಲನೇದಾಗೆ ಮಾಡೋಣ, ಫಸ್ಟ್ ಆಫ್ ಆಲ್ ಅಂತಂದ್ರೆ ಆ ವಚನದಲ್ಲಿ ನಮ್ಗೆ ತಿಳ್ಕೊಬಿಟ್ರು ಏನಂತಂದ್ರೆ, ಮೊದಲನೇ ಲೋಕನ ದೇವರು ಜಳ ಪ್ಲೇಟ್ ಮುಖಾಂತರ ಏನ್ ಮಾಡದಂತೆ ನಾಶ ಮಾಡಿದ್ರು ಕರೆಕ್ಟ. ಇವಾಗ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಜಳ ಪ್ಲೇ ಯಾವಾಗ ಬಂತು, ಲೋನ್ ಕಾಲದಲ್ಲಿ ಬಂತು ಅಲ್ವರ. ಅಂದ್ರೆ ಲೋನ್ ಕಾಲದಲ್ಲಿ ಜಳ ಪೊಲೆ ಬಂದು ಏನಾಗೋಯ್ತು, ಆಗಿದೆ ಕಾಲದಲ್ಲಿ ಏನಂತ ಎಲ್ಲ ಜನ ನಾಶ ಆಗೋದು ಚೆನ್ನಾಗಿ ಗೊತ್ತು. ಹಂಗಂದ್ರೆ ಈ ಮೊದಲನೇ ಲೋಕ ಯಾವಾಗಿದ್ದಿರ್ಬೇಕು ಅಂದ್ರೆ, ಲೋನ್ ಕಾಲದ ಜಳ ಪೊಳೆ ಬಂದಿದ್ಕಿಂತ ಮುಂಚೆ ಇರೋಂತ ಒಂದು ಸಮಯ ಏನಾಗಿರ್ಬೇಕು, ಮೊದಲನೇ ಲೋಕವಾಗಿರ್ಬೇಕು ಕಟ್ರ. ಹೇಳ್ತಾರೆ ಆಗಿದ್ದಂತ ಲೋಕವನ್ನು ಜಳ ಪೊಳೆಯದಲ್ಲಿ ನಾಶ ಮಾಡಕ್ ಬಿಟ್ರು ಅಂತಂದ್ರೆ, ಖಂಡಿತವಾಗೂ ಆ ಲೋಕ ಜಳ ಪೊಳೆಕ್ಕಿಂತ ಮುಂಚೆ ಇದ್ದಂತ ಒಂದು ಲೋಕವಾಗಿರ್ಬೇಕು ಅಲ್ವ. ಸರಿ, ಹಂಗಿರ್ಬೇಕಾದ್ರೆ ಮೊದಲನೇ ಲೋಕದಲ್ಲಿ ಫಸ್ಟ್ ಆಫ್ ಆಲ್ ದೇವ್ರು ಏನ್ ಸೃಷ್ಟಿ ಮಾಡಿದ್ರು, ಏನ್ ಪ್ರಾಬ್ಲಮ್ ಆಯ್ತು, ಏನಕ್ಕೆ ದೇವ್ರ ನಾಶ ಮಾಡಿದ್ರು ಅಂತ ಮಾಡೋಣ ನಾವು. ನಾವು ಸ್ವಲ್ಪ ಓದ್ಬಿಟ್ಟು ಅಂದ್ರ ತೊಗೊಂಡ್ಬೇಕ್ರೆ, ದೇವ್ರ ಫಸ್ಟ್ ಆದಿಯಲ್ಲಿ ಏನ್ ಸೃಷ್ಟಿ ಮಾಡದಂತೆ ಓದಿದ್ದೀನಿ. ಆದಿ ಕಾಂಡ ಒಂದು ಒಂದು, ವೆರಿ ಗುಡ್ ಅದರ ಓದಿ. ದೇವರು ಆದಿಯಲ್ಲಿ ಭೂಮಿ ಆಕಾಶ ಏನ್ ಮಾಡಿದ್ರು, ದೇವ್ರ ಸೃಷ್ಟಿ ಮಾಡಿದ್ರು. ನೋಡ್ಬೇಕ್ರೆ ಮೊದಲನೇ ವಚನ ದೇವರು ಭೂಮಿ ಆಕಾಶ ಏನ್ ಮಾಡಿದ್ರಂತೆ ಸೃಷ್ಟಿ ಮಾಡೋದು ಕೊಟ್ಟಿರೋದ. ಸೊ ಆದ್ರೆ ನಾವು ಎರಡನೇ ದಿನದ ಒಂದು ವಚನದಲ್ಲಿ ಓದ್ಬೇಕಾದ್ರೆ ಏನ್ ಕೊಟ್ಟಿದ್ರು ನೋಡಿದ್ರಿ, ಎಂದ್ ಕೊಡಿದ್ರೆ ಆದಿಕಾಂಡ ಒಂದು ಎಂಟು, ಆದಿಕಾಂಡ ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಏನ್ ಕೊಟ್ಟಿದ್ದಾರೆ ಓದಿ
ನೋಡೋಣ.
ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ದೇವ್ರು ಬಂದ್ಬಿಟ್ಟು ಎರಡನೇ ದಿನ ಸೃಷ್ಟಿ ಬಗ್ಗೆ ಹೇಳ್ತಾರೆ. ಮೊದಲನೇ ದಿನ ದೇವ್ರೇ ಮಾಡುವಂತೆ ಭೂಮಿ ಆಕಾಶ ಸೃಷ್ಟಿ ಮಾಡೋದನ್ನ ಕೊಟ್ಟಿದ್ದಾರೆ. ಆದ್ರೆ ಎರಡನೇ ದಿನ ಕೂಡ ದೇವ್ರೇ ಅಂತ ಹೇಳಿದಾರೆ ಅಂದ್ರೆ ಆ ಗುಮ್ಮಟಕ್ಕೆ ಆಕಾಶ ಅಂತ ಹೆಸರಿಟ್ಟು ಕೊಟ್ಟಿದ್ದಾರೆ. ಇವ ಮೊದಲನೇ ದಿನನೇ ಆಕಾಶ ಸೃಷ್ಟಿ ಮಾಡಿರ್ಬೇಕಾದ್ರೆ ದೇವರು ಯಾಕೆ ತಿರ್ಗಾ ಎರಡನೇ ದಿನ ಆಕಾಶ ಸೃಷ್ಟಿ ಮಾಡಬೇಕಾಯ್ತು? ಓ ಸರಿ, ಇದು ಕ್ವಶನ್ ಹಾಕಿದ್ರಿ. ಅದರ ಸೊ ಏನಕ್ಕೆ ಸೃಷ್ಟಿ ಮಾಡ್ಬೇಕು ದೇವಸ್ಥೆ ಮಾಡ್ರಿ, ದೇವರು ಆಲ್ರೆಡಿ ಸೃಷ್ಟಿ ಮಾಡ್ಬೇಕ್ರೆ ದೇವ್ರು ತಿರ್ಗಾ ಮಾಡಂತ ನೆಸೆಸರಿ ಏನ್ ಬಂತು? ಏನ್ ದೇವ್ರು ಡಬ್ಬಾಕಿಂಗ್ ಮಾಡ್ತಾರ? ಖಂಡಿತವಾಗ ಇಲ್ಲ. ಹಂಗಿರ್ಬೇಕ್ರೆ ಇದ ಅರ್ಥ ಏನು ಅದರ? ಫಸ್ಟ್ ಆಫ್ ಆಲ್ ಮೊದಲನೇ ವರ್ಷದಲ್ಲಿ ಬರುವಂತ ಅರ್ಥ ಏನಂತಂದ್ರೆ, ದೇವರು ಭೂಮಿ ಆಕಾಶನ ಸೃಷ್ಟಿ ಮಾಡ್ದಂತ ಹೇಳ್ಬೇಕಾರೆ ಯಾವ ಆಕಾಶದ ಬಗ್ಗೆ ಹೇಳ್ತಾರೆ? ಔಟರ್ ಯೂನಿವರ್ಸ್ ಅದರ ಅಂದ್ರೆ ಭೂಮಿಗಿರಂತ ಏನ್ ಹೇಳ್ತಾರೆ? ಔಟರ್ ಯೂನಿವರ್ಸ್ ಬಗ್ಗೆ ಮಾಡಿದ್ರು. ಭೂಮಿಗಿರಂತ ಹೇಳ್ತಾರೆ ಗ್ರಹ ಮಂಡಲಗಳು ಅಂತ ಹೇಳ್ತಾರೆ ಗೊತ್ತಾ? ಔಟರ್ ಯೂನಿವರ್ಸ್ ಅಲ್ಲಿ ನೋಡ್ಬೇಕ್ರೆ ಎಷ್ಟೋ ನಕ್ಷತ್ರಗಳು ಎಷ್ಟೋ ಗ್ರಹಗಳಿದೆ, ಇದ್ರ ಬಗ್ಗೆ ದೇವ್ರೆ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಒಂದನೇ ವರ್ಷದಲ್ಲಿ ಯಾರ ಬಗ್ಗೆ ಹೇಳ್ತಾರದು? ಭೂಮಿಗಿರಂತ ವಾತಾವರಣದ ಬಗ್ಗೆ ಹೇಳ್ತಾ ಇಲ್ಲ. ಅದರ ಔಟರ್ ಯೂನಿವರ್ಸ್ ಎಷ್ಟೋ ನಕ್ಷತ್ರಗಳು, ಕೋಟಾನಿ ಕೋಟಿ ನಕ್ಷತ್ರಗಳು, ಎಷ್ಟೋ ಗ್ರಹಗಳು ಅದರ, ಇದ್ರ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾತಾಡ್ತಾರೆ. ನೋಡ್ಬೇಕ್ರೆ ಸಂಗೀತಕಾರ ಹೇಳ್ತಾ ಹೇಳ್ತೀನಿ, ಕೀರ್ತನೆಯಲ್ಲಿ 19 ಅಧ್ಯಾಯದಲ್ಲಿ 1 ವಚನದಿಂದ ಹೇಳ್ತಾ ಹೇಳ್ತೀನಿ. ಸಾಂಗ್ಸ್ 19 ಚಾಪ್ಟರ್ ಓದಿಂತೀನಿ. ಕೀರ್ತನೆ 19:1-4. ನೋಡ್ರ ಆಕಾಶವು ದೇವರ ಪ್ರಭಾವವನ್ನು ಪ್ರಜ್ವಲಪಡಿಸುತ್ತದೆ. ಆಮೇಲೆ ನೋಡ್ರ ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಆಮೇಲೆ ನೋಡ್ರಿ ನೋಡ್ರ ರಾತ್ರಿಗೆ ರಾತ್ರಿ ಏನ್ ಮಾಡ್ತದ ಅಲ್ವರ? ಆಮೇಲೆ ನೋಡ್ರ ಶಬ್ದ ಇಲ್ವಂತೆ ಏನಿಲ್ವಂತೆ? ಮಾತಿಲ್ವಂತೆ ಅಲ್ವರ? ಶಬ್ದನೂ ಇಲ್ಲ ಮಾತಿಲ್ಲ, ಸ್ವರಗಳೇನಾಗಲ್ವಂತೆ ಕೇಳಿಸೋದಿಲ್ಲ. ಆಮೇಲೆ ನೋಡ್ರ ಆದ್ರೂ ಕೂಡ ಅದು ಎಫೆಕ್ಟ್ ಏನಿದೆಯಂತೆ ಅಂದ್ರ ಇದು ಯಾವ್ದು ನೋಡ್ಬೇಕ್ರೆ? ಆಕಾಶದಂತ ನಕ್ಷತ್ರಗಳು ದೇವರ ಬಗ್ಗೆ ಏನ್ ಕೊಡ್ತಾರೆ? ಭೂಲೋಕದಲ್ಲಿ ಇರೋಂತ ಮನುಷ್ಯಗಳಿಗೆ ಸಾಕ್ಷಿ ಕೊಡ್ತಾರೆ. ಇದೇ ಆದಿಕಾಂಡ 1 ಒಂದೇ ವಚನ ಬರುವಂತ ಆಕಾಶ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬರ್ತದೆ. ಗಾಡ್ ಕ್ರಿಯೇಟೆಡ್ ದ ಹೆವೆನ್ಸ್ ಅಂಡ್ ದ ಅರ್ತ್ ಅಂತ ಅಂದ್ರೆ ಹೆವೆನ್ಸ್ ಅಂದ ಅರ್ತ್ ಅಂತ ಬರ್ತದೆ ಕರೆಕ್ಟ್. ಆದ್ರೆ ಫಸ್ಟ್ ಚಾಪ್ಟರ್ 8 ಅಲ್ಲಿ ಹೆವೆನ್ಸ್ ಅಂತ ಬರೋದಿಲ್ಲ ಇಂಗ್ಲಿಷ್ ಅಲ್ಲಿ ಬರಬೇಕಾದ್ರೆ. ಇಂಗ್ಲಿಷ್ ಅಲ್ಲಿ ಬೇರೆ ತರ ಬರ್ತದೆ. ತಮಿಳಲ್ಲಿ ದೇವನ್ ಆದಿಲೆ ವಾನತ್ಯ ಭೂಮಿಯೇ ಏನ ಬಣ್ಣಾರ ಉಂಡಾಕ್ತಾರ. ಈಗ ನೋಡ್ಬೇಕಾದ್ರೆ ವಾನತ್ಯ ಭೂಮಿ ಏನ್ ಮಾಡ್ಬೇಕು? ವಾನ ಬಂದು ಹೇಳ್ಬೇಕಾದ್ರೆ ಯಾವ್ದಂತಂದ್ರೆ ಔಟರ್ ಯೂನಿವರ್ಸ್ ಬಗ್ಗೆ ಮಾಡ್ತದೆ ಅಲ್ಲಿ ದೇವರು ಮಾಡ್ತಾರೆ. ನೋಡ್ಬೇಕಾದ್ರೆ ದೇವರೇ ಮಾಡಿದ್ರೆ ಫಸ್ಟ್ ಮೊದಲನೇ ಲೋಕದಲ್ಲಿ ಮಾಡೋದು ಭೂಮಿ ಆಕಾಶ ಮಾಡೋದು ದೇವರು ಅಲ್ಲಿ ಸೃಷ್ಟಿ ಮಾಡೋರು ಅಂತ ಹೇಳಿದ್ರ ಆ ಕಾಲದಲ್ಲಿ ಮನುಷ್ಯರು ಒಬ್ಬೊಬ್ಬರು ಎಷ್ಟೆಷ್ಟು ವರ್ಷ ಬದುಕ್ತಾ ಇದ್ರು ಅಂದ್ರೆ 900 ಬದುಕ್ತಾ ಇದ್ರು. ಅಂದ್ರ 900 ಒಬ್ಬೊಬ್ರು ಅಂದ್ರ ಮೆತ್ತುಸಲೆ ಎಲ್ಲರಕ್ಕಿಂತ ಹೈಯೆಸ್ಟ್ ಅಂದ್ರ ಎಷ್ಟು ಅಂದ್ರೆ 969 ಇಯರ್ಸ್ ಅವ್ರು ಬದುಕಿದ್ದು ಅಂದ್ರ. ಆಮೇಲೆ ಸೆಕೆಂಡ್ ಹೈಯೆಸ್ಟ್ ಯಾರು ಸರ್? ಸೆಕೆಂಡ್ ಹೈಯೆಸ್ಟ್ ಆದಮ್ಮ. ಫಸ್ಟ್ ಆದಮ್ಮ ಫಸ್ಟ್ ಮೆತ್ತುಸಲೆ ಎಷ್ಟು? 960. ಸೆಕೆಂಡ್ ಹೈಯೆಸ್ಟ್ ಸರಿ ಎಲ್ಲ ಮನೆ ಹೋಗಿ ಕರೆಕ್ಟಾಗಿ ಬೈಬಲ್ ಓದ್ಕೊಂಡ್ರೆ ಬಂದ್ರೆ ಯಾವ್ದು ಅಂತಂದ್ರೆ ಯಾರೇದ್ ಬಂದ್ಬಿಟ್ಟು ಎಲ್ಲರಿಗಿಂತ ಅಂತಾರೆ ಸೆಕೆಂಡ್ ಹೈಯೆಸ್ಟ್ ಅಲ್ವರ? ಯಾರೇದನು ಅಂದ್ರ ಯಾರೇದನು ನೋಡ್ಬೇಕ್ರೆ ಎಷ್ಟು ವರ್ಷ ನೋಡ್ಬೇಕ್ರೆ? 962 ವರ್ಷಗಳು ಅಂದ್ರ 962 ಇಯರ್ಸ್ ಅಲ್ವರ? ಯಾರು ಯಾರೇದು ಸೆಕೆಂಡ್ ಹೈಯೆಸ್ಟ್ ಎಲ್ಲರಿಗಿಂತ ಯಾರೇದನು ಅಂದ್ರ ನೋಡ್ಬೇಕ್ರೆ ಇದಾಗಿ ನಂತರ ನೆಕ್ಸ್ಟ್ ಯಾರು ನೋಡ್ಬೇಕ್ರೆ? ನೋವಾ 950 ಇಯರ್ಸ್ ಅದರ ಇದಾಗಿ ಮೇಲೆ ಹೇಳ್ತಾರೆ ಆದಾಮ. ಅದಕ್ಕೆ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಹೇಳೋದು ಅದರ ಕ್ಲಾಸ್ ಗಮನ ಇಟ್ಟು ಕೇಳಿದ್ರೆ ಎಲ್ಲ ನಮ್ಗೆ ಏನಾಗ್ತದೆ ಅರ್ಥ ನೋಡ್ಬೇಕ್ರೆ ಇಷ್ಟೊಂದು ವರ್ಷಗಳು ಆ ಕಾಲದಲ್ಲಿ ಮನುಷ್ಯರು ಬಾಳ್ತಾ ಇದ್ರು ಅಂದ್ರ ಇಷ್ಟೊಂದು ಆಯ್ತು 900 ವ್ಯವಸ್ಥೆ ಮಾಡ್ರಿ ಅಂತೀನಿ ಅಂದ್ರ ಇವಾಗ 90 ನಮ್ಗೆ ಏನಾಗುತ್ತದೆ? ಸಾಕಪ್ಪ ಸಾಕು ಅನ್ಸ್ಬಿಡ್ತಾರೆ ಅಂದ್ರ 900 ಬದುಕೋರೆ ಅಂದ್ರೆ ಏನ್ ಕಾರಣ? ಆ ಕಾಲದಲ್ಲಿ ಇಷ್ಟು ವರ್ಷ ಬದುಕ್ತಾ ಇದ್ರೆ ಮನುಷ್ಯರು ಏನ್ ಕಾರಣ ಏನಾಗಿತ್ತು ಅನ್ನೋದ್ಬೇಕ್ರೆ ಭೂಮಿನ ದೇವರು ಅಷ್ಟೊಂದು ಬ್ಯೂಟಿಫುಲ್ ಆಗಿ ಸುಂದರವಾಗಿ ಸೃಷ್ಟಿ ಮಾಡಿದ್ರು. ಹೆಂಗೆ ನೋಡ್ಬೇಕ್ರೆ ಭೂಮಿ ಸುತ್ತಲೂ ಏನ್ ಮಾಡಿದ್ರು ದೇವರು ಒಂದು ಒಂದು ಪ್ರೊಟೆಕ್ಷನ್ ಲೇಯರ್ ಕೊಟ್ಟಿದ್ರು. ಆ ಪ್ರೊಟೆಕ್ಷನ್ ಲೇಯರ್ ಕೊಟ್ಟಿರೋದ್ರಿಂದ ಭೂಮಿಯಲ್ಲಿ ಡೈರೆಕ್ಟ್ ಆಗಿ ಸನ್ ರೇಸ್ ಭೂಮಿಗೆ ಬಂದು ಬೀಳ್ತಾ ಇರಲಿಲ್ಲ. ಉಷ್ಣಾಂಶ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಭೂಮಿಗೆ ಬಂದು ಬೀಳ್ತಾ ಇರೋದ್ರ ಕಾರಣದಿಂದ ಮನುಷ್ಯರು ಆಯ್ತು ಆ ಕಾಲದಲ್ಲಿ 900 ಇರೋದು ಮಿನಿಮಮ್ ನೋಡ್ಬೇಕ್ರೆ 900 ಆ ಕಾಲದಲ್ಲಿ. ಅದರ ಯಾವುದೇ ಮನುಷ್ಯ ಸತ್ರು 900 ಮೇಲೇನೆ ಆಯ್ತಿದ್ರು ಅಲ್ಲಿ ಸಾಯ್ತಾದ್ರು. ಈ ತರ ವಿಶೇಷವಾಗಿ ದೇವರೇ ಮಾಡಿದ್ರು ಒಂದು ರಕ್ಷಣಾ ಕವಚ ಭೂಮಿ ಸುತ್ತಲೂ ಮಾಡಿದ್ರು. ಅದಕ್ಕೆ ಭೂಮಿಯಲ್ಲಿ ಹೆಂಗಿತ್ತು ನೋಡ್ಬೇಕ್ರೆ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇತ್ತು. ಅದರ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ಭೂಮಿ ಮೇಲೆ ಉಷ್ಣಾಂಶತೆ ಜಾಸ್ತಿ ಇರ್ತಾ ಇರಲಿಲ್ಲ. ಅಂದ್ರೆ ಹೆಂಗಿರ್ತಕ್ಕಂದ್ರೆ ನಮ್ಗೆ ಇವಾಗ ಊಟಿಲಿ ಕೊಡೆಕೆನ ಇದ್ದಂಗೆ ಅಂದ್ರ ಅದರಿಂದ ಆ ಕಾಲದಲ್ಲಿ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ಭೂಮಿ ಸುತ್ತಲೂ ಪ್ರೊಟೆಕ್ಷನ್ ಇರೋದ್ರಿಂದ ಭೂಮಿಗೆ ಡೈರೆಕ್ಟ್ ಸನ್ರೈಸ್ ಬರ್ತಾ ಇರಲಿಲ್ಲ. ಅದು ಮಾತ್ರ ಅಲ್ಲ ನೋಡಿ ಇವಾಗ ನಮ್ಮ ಮನೆಗಳಿದೆ, ನಮ್ಮ ಮನೆಗಳು ಏನ್ ಮಾಡ್ತೀವಿ ರೂಫ್ ಎಲ್ಲ ಹಾಕ್ತೀರಿ ಅಲ್ವಾ? ಆ ಕಾಲದಲ್ಲಿ ಮನೆಗೆ ರೂಫ್ ಇತ್ತು ಅಂತ ನೋಡ್ಬೇಕಾದ್ರೆ ಮನೆಗಳಿಗೆ ಏನಿಲ್ಲ ಆ ಕಾಲದಲ್ಲಿ ರೂಫ್ ಕೂಡ ಇಲ್ಲ. ಯಾಕೆ ನೋಡ್ಬೇಕಾದ್ರೆ ದೇವರೊಂದು ಮೇಲ್ಗಡೆ ಏನ್ ಮಾಡಿದ್ರೆ ಒಂದು ಪ್ರೊಟೆಕ್ಷನ್ ಲೇಯರ್ ಮಾಡಿದ್ರು. ಎಂತ ಪ್ರೊಟೆಕ್ಷನ್ ಲೇಯರ್ ಅಂದ್ರೆ ನೀರಿನ ಕವಚನೇ ಮಾಡಿದ್ರು. ಇಡೀ ಭೂಮಿ ಸುತ್ತಲೂ ಭೂಮಿ ಮೇಲೆ ಒಂದು ನೀರಿನ ಕವಚ ಮಾಡಿದ್ರಿಂದ ಆ ನೀರಿನ ಕವಚ ಇರೋದ್ರಿಂದ ಭೂಮಿ ಮೇಲೆ ಡೈರೆಕ್ಟ್ ಆಗಿ ಉಷ್ಣಾಂಶತೆ ಬೀಳ್ತಾನೆ ಇರಲಿಲ್ಲ. ಅದಕ್ಕೆ ಆ ಕಾಲದಲ್ಲಿ ಮನೆಗಳಿಗೆ ರೂಫ್ ಬೇಕಾಗ್ತಾ ಇರಲಿಲ್ಲ. ಅದು ಮಾತ್ರ ಅಲ್ಲ, ಆ ಕಾಲದಲ್ಲಿ ಮನುಷ್ಯರು ಎಷ್ಟು ಸುಂದರವಾಗಿದ್ರು ಅಂತಂದ್ರೆ ಬೈಬಲ್ ಏನ್ ಕೊಡ್ತಾರೆ ಇವಾಗ ಮನುಷ್ಯಕ್ಕಿಂತ ಆ ಕಾಲದಲ್ಲಿ ಅಷ್ಟೋ ಸುಂದರವಾಗಿದ್ರು ಅಂತ ಹೇಳ್ತಾರೆ. ಅಂದ್ರ ಹಿಂಗಿರ್ಬೇಕಾದ್ರೆ ಅಂದ್ರ ಆ ಒಂದು ಕಾಲದಲ್ಲಿ ವಿಶೇಷತೆ ಏನು ಅಂತ ನೋಡ್ಬೇಕಾದ್ರೆ ದೇವರು ಮಾಡಿದಂತ ಒಂದು ಪ್ರೊಟೆಕ್ಷನ್ ಲೇಯರ್ ಅಂದ್ರ ಯಾವ ರೀತಿ ಮಾಡಿದ್ರು ಇದನ್ನು ಓದೋಣ ಓದಿದ್ದೀನಿ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ ಹಿಡಿದು 8ನೇ ವಚನದವರೆಗೂ ಓದ್ಬೇಕು ಅಂತ ಕೇಳ್ಕೊಂತೀನಿ. ಜೆನಿಸಿಸ್ ಫಸ್ಟ್ ಚಾಪ್ಟರ್ ವರ್ಸಸ್ 6-8 ಆದಿಕಾಂಡ 1ನೇ ಅಧ್ಯಾಯ 6-8. ನೋಡ್ರಿ ಏನ್ ಹೇಳ್ತಾರೆ, ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಂಟವೇನಾಗ್ಲಿ ಉಂಟಾಗಲಿ. ನೋಡಿ ಇದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂತ ಅಂದರು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದೇ ಕೆಳಗಿದ್ದಂತ ನೀರುಗಳನ್ನು ಅದು ಕೆಳಗಿಡಿದಂತ ನೀರನ್ನು ಮೇಡಂತ ನೀರನ್ನು ಮಾಡಿದ್ರು ವಿಂಗಡಿಸಿದ್ರು. ಇದು ಯಾವ ರೀತಿ ಮಾಡಿದ್ರೆ ಈ ತರ ಭೂಮಿಗೆ ಸುತ್ತಲೂ ದೇವರೇ ಮಾಡಿದ್ರೆ ಒಂದು ರಕ್ಷಣಾ ಕವಚ ಮಾಡಿದ್ರು. ಇಲ್ಲಿ ನೋಡ್ಬೇಕಾದ್ರೆ ಬ್ಯಾಂಗ್ಳೂರ್ ತಿರುಗುತ್ತಾ ಈ ತರ ವಾಟರ್ ಕ್ಯಾನೋಪಿ ನೀರಿನ ಕವಚನೇ ಮಾಡಿದ್ರು ದೇವರು ಮಾಡಿದ್ರು ಅಂದ್ರ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರ ನೋಡ್ಬೇಕಾದ್ರೆ ಆ ವಚನ ತಿರ್ಗಾ ಓದಿ ಇಷ್ಟಂತೀನಿ. ಆದ್ರೆ ವಚನ ತಿರ್ಗಾ ನಿಧಾನ ಓದ್ಕೊಬೇಕು ನೋಡೋಣ. ನೋಡ್ರಿ ಹೇಳ್ತಾರೆ ದೇವರು ಜಲ ಸಮೂಹಗಳ ನಡುವೆ ಏನಾಗ್ಲಿ ವಿಸ್ತಾರವಾದ ಒಂದು ಗುಮ್ಮಟ ಏನಾಗ್ಲಿ ಉಂಟಾಗ್ಲಿ ಏನಾಗ್ಲಿ ಒಂದು ಗ್ಯಾಪ್ ಅಂದ್ರ ಉಂಟಾಗ್ಲಿ ಅಂತ ಹೇಳ್ತಾರೆ ಅಂದ್ರ ಆಮೇಲೆ ನೆಕ್ಸ್ಟ್ ಇದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂತ ಹೇಳಿದ್ರು. ಅಂದ್ರೆ ನೋಡ್ಬೇಕಾದ್ರೆ ಈ ಗುಮ್ಮಟ ಏನ್ ಮಾಡ್ಬೇಕಂತಂದ್ರೆ ಕೆಳಗಡೆ ಅಂತ ನೀರು ಮೇಲ್ಗಡೆ ಅಂತ ನೀರು ಎರಡೂ ಸಪರೇಟ್ ಮಾಡ್ಬೇಕಂತೆ. ಕರೆಕ್ಟಾ? ಸರಿ, ಈ ಕೆಳಗಡೆ ಅಂತ ನೀರು ಯಾವುದು ಮೇಲ್ಗಡೆ ಅಂತ ನೀರು ಯಾವುದು? ವೆರಿ ಗುಡ್. ಅಂದ್ರ 100 out of 100 ಅದರ ನೋಡ್ಬೇಕಾದ್ರೆ ಈ ಕೆಳಗಡೆ ಅಂತ ನೀರು ಯಾವುದು? ಸಮುದ್ರ. ಅದರ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋದು ಈಗ ಎಡೆ ಮೊಗ್ಲಿಂದ ನಾವೇನ್ ಮಾಡಿದ್ರಿ ಸ್ಕೂಲಲ್ಲಿ ಸಣ್ಣ ಕ್ಲಾಸಲ್ಲಿ ಕೇಳ್ಕೊಂಡ್ ಬಂದಿರಿ. ವೆರಿ ಗುಡ್. ಅದನ್ನ ನೋಡ್ಬೇಕ್ರೆ ಏನಂತಂದ್ರೆ ಇದು ಕೆಳಗಡೆ ಅಂತ ನೀರುಗಳು ಅಂತಂದ್ರೆ ಜಲ ಸಮೂಹದಲ್ಲಿರಂತ ಒಂದು ನೀರು. ಅದನ್ನ ನೋಡ್ಬೇಕ್ರೆ ಅಂತಂದ್ರೆ ಈ ಒಂದು ಭೂಮಿಯಲ್ಲಿರುವಂತ ನೀರು ಅಂದ್ರ ಮೇಲೆ ಇರುವಂತ ಒಂದು ನೀರು ಮೇಲೆ ಅಂತ ಜಲ ಅಂತಂದ್ರೆ ಯಾವ್ದು? ವೆರಿ ಗುಡ್. ಅಂದ್ರ ಯಾವ್ದು? ಆಕಾಶ ಅಲ್ವರ. ವೆರಿ ಗುಡ್. ಅಂದ್ರ ನಿಮ್ಗೆಲ್ಲ ಏನ್ ಮಾಡ್ಬೇಕಂದ್ರೆ ಸ್ಕಾಲರ್ಶಿಪ್ ಹೆಂಗ್ ಕೊಡ್ಬೇಕು? ಆಕ್ಸ್ಫರ್ಡ್ ಯೂನಿವರ್ಸಿಟಿನ ಒಂದು ಸರ್ಟಿಫಿಕೇಟ್ ಕೊಡಿಸ್ಬೇಕು ಅಲ್ವರ. ಯಾಕೆ ಅಂತಂದ್ರೆ ಆ ವಚನ ತಿರುಗಾ ಓದಿ ನೋಡೋಣ, ಮೆತ್ತಿ ಓದಿ ನೋಡೋಣ. ನಿಮಗೆ ನೋಡ್ರಿ ಹೇಳ್ತಾರೆ, ಫಸ್ಟ್ ಆಗಿ ಕೇಳ್ಕೊಳ್ಳಿ ನೋಡಿ, ರಿಮೈಂಡ್ ಮಾಡಿ ಅದಂತೀರಿ, ತಿರುಗಾ ಹೇಳ್ತೀನಿ ನೋಡಿ ಅಂತೀರಿ, ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ಅಂತೀರಿ. ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಅಂತ ಒಂದು ಗ್ಯಾಪ್ ಉಂಟಾಗಲಿ. ಕರೆಕ್ಟಾ? ನೆಕ್ಸ್ಟ್, ಆಮೇಲೆ ಇದು ಕೆಳಗಣ ನೀರುಗಳನ್ನು ಮೇಲನ್ನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದ್ಬಿಟ್ರು. ಅಂದ್ರೆ ಈ ಗುಮ್ಮಟ ಏನ್ ಮಾಡ್ಬೇಕಂತೆ, ಕೆಳಗಡೆ ಅಂತ ನೀರು ಮೇಲ್ಗಡೆ ನೀರ್ದೇ ಮಾಡ್ಬೇಕಂತೆ, ಎರಡು ಸಪರೇಟ್ ಮಾಡ್ಬೇಕಂತೆ. ಕರೆಕ್ಟಾ? ಕ್ಲಿಯರ್ ಅರ್ಥ ಆಯ್ತು ಅವಾಗ? ನೆಕ್ಸ್ಟ್ ಓಕೆ ಸರ್. ವಿಂಗಡಿಸಿದ್ರು, ಆಮೇಲೆ ಹಾಗೆ ಆಯ್ತು. ಓಕೆ ನೋಡ್ರಿ, ದೇವರು ಈ ಗುಮ್ಮಟಕ್ಕೆ ಏನಂತ ಹೆಸರಿಟ್ರಂತೆ. ಅಂದ್ರೆ ಆಕಾಶ ಅಂದ್ರೆ ಯಾವ್ದು? ಈ ಕಡೆ ವಚನ ಓದ್ರಿ ತಿರ್ಗ. ಯಾವ್ದಿಗೆ ಸಿಟ್ಟಿ ದೇವರು? ಈ ಗುಮ್ಮಟಕ್ಕೆ ಆಕಾಶ ಅಂತ ನೀವೇನ್ ಹೇಳಿದ್ರಿ? ಮೇಲಿಡೋದು ಆಕಾಶ ಅಂತ ಅಂದ್ಬಿಟ್ರಿ. ಕರೆಕ್ಟ? ನೋಡಿ, ನೀವೇನ್ ಹೇಳಿದ್ದು ಬೃಹ ಕೆರಡ ಅಂತಂದ್ರೆ ಸಮುದ್ರ, ಅದರ ಮೇಡರ ನೀರು ಅಂತಂದ್ರೆ ಏನಂತಂದ್ಬಿಟ್ರಿ? ಆಕಾಶ ಅಂತಂದ್ಬಿಟ್ರಿ. ಅದು ಬೈಬಲ್ ಹೇಳ್ತದೆ, ಇದು ಅಲ್ಲ, ಇದು ಮೇಡ ಅಂತ ನೀರಲ್ಲ, ಇದೇ ಗುಮ್ಮಟ. ಈ ಗುಮ್ಮಟಕ್ಕೆ ದೇವರೇ ಅಂತ ಸಿಟ್ಟಿದಂತೆ ಆಕಾಶ ಅಂತಂದ್ಬಿಟ್ರು ಅಲ್ವರ. ಅಂದರೆ ಈ ಒಂದು ಗ್ಯಾಪ್ ಆಕಾಶ ಅಂತಂದ್ರೆ ಈ ಆಕಾಶದ ಮೇಲೂ ನೀರಿನ ಕವಚ ಆಯ್ತಲ್ಲ, ಆಗಿರೋದು ಅದೇ ಏನಂತಂದ್ರೆ ಬೈಬಲ್ ರೀತಿಯಿಂದ ದೇವರ ಸೀಕ್ರೆಟ್ ಏನಂದ್ರೆ ಈ ಆಕಾಶದ ಮೇಲೆ ಅಂದ್ರೆ ಭೂಮಿಗಿರಂತ ಮೇಘ ಮಂಡಲದಗಳ ಮೇಲೆ ದೇವ್ರೇ ಮಾಡಿ ಗೊತ್ತಾ ಒಂದು ನೀರಿನ ಕವಚನೇ ಮಾಡಿದ್ರು. ಅದರ ಯಾವ ತರ ನೋಡ್ಬೇಕಾದ್ರೆ ಈ ನೀರಿನ ಕವಚ ನೋಡ್ಬೇಕಾದ್ರೆ ನಿಮ್ಗೆ ಯಾವ ತರ ಅಂತಂದ್ರೆ ನೋಡಿ, ಇದು ಭೂಮಿ ಇದೆ ಅಂತಿರ್ಬಿಡಿ, ಈ ಭೂಮಿ ಮೇಲೆ ಏನಿದೆ ಜಲಸುಮ ಇದೆ ಅನ್ಕೀನಿ, ಕರೆಕ್ಟಾ? ಇದು ಓಷನ್ಸ್, ಕರೆಕ್ಟಾ? ಇದ್ರ ಮೇಲೆ ಏನಾಗಿದೆ ಅಂದ್ರೆ ವಾತಾವರಣ ಇದೆ ನೋಡಿ, ಭೂಮಿಗಿರಂತ ಅಟ್ಮಾಸ್ಫಿಯರ್, ಕರೆಕ್ಟಾ? ವಾಯುಮಂಡಲ ಇದೆ ಅನ್ಕೀನಿ. ಅದರ ಇದಕ್ಕೆ ಮೇಲೆ ದೇವ್ರೇ ಮಾಡಿ ಗೊತ್ತಾ ಒಂದು ನೀರಿನ ಕವಚನೇ ಮಾಡಿದ್ರು. ಏನ್ ಮಾಡಿದ್ರ? ದೇವರು ನೀರಿನ ಕವಚನೆ ಮಾಡಿದ್ರು. ಲಿಟ್ರಲ್ ಆಗಿರಂತ ವಾಟರ್ ಲೇಯರ್ ಅದರ ಆ ನೀರಿನ ಕವಚ ಇರೋದ್ರಿಂದ ಭೂಮಿ ಮೇಲೆ ಏನಾಗ್ತಾರೆ ಗೊತ್ತಾ, ಡೈರೆಕ್ಟ್ ಸನ್ರೈಸ್ ಬರ್ತಾನೆ ಇರಲ್ಲ ಅವನಿಕ್ಕೆ. ಈ ತರ ಇತ್ತು ಭೂಮಿ, ಹಿಂಗಿತ್ತು ಅಂತಂದ್ರೆ ಅಟ್ಮಾಸ್ಫಿಯರ್ ಇತ್ತು, ಆ ಭೂಮಿಗೂ ಮತ್ತೆ ಆ ಒಂದು ಅಟ್ಮಾಸ್ಫಿಯರ್ ಇದಾಗಿದ ನಂತರ ಏನಿರ್ತಂದ್ರೆ ಒಂದು ವಾಟರ್ ಕ್ಯಾನಪಿನೇ ಇತ್ತು, ನೀರಿನ ಕವಚನೇ ಇರ್ತಾ ಇತ್ತು. ಹೆಂಗಿತ್ತು? ಭೂಮಿಗೆ ಬಂದ್ಬಿಟ್ಟು ನೀರಿನ ಒಳಗೆ ಇದ್ದಂತ ರೀತಿಯಲ್ಲಿ. ಅದರ ಇದಕ್ಕೆ ಬೈಬಲ್ನ ಪ್ರೂಫ್ ಇದೆಯಾ ಅಂದ್ರೆ ಯೋಚನೆ ಹೋದಲ್ಲ, ಇದೇ ವಚನ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಕೊಟ್ಟಂತ ಓದಿಂತೀನಿ. ಎರಡನೇ ಪೇತ್ರ ಮೂರು ಐದು ತಮಿಳು ತಮಿಳು ಇರ್ಗಿಲ್ಲ ಒಂದ್ ತಿಂಗಳ ಫುಲ್ಲು ಏನ ಪಡಿಮಿನ ರೆಂಡು ಪೇದ ಪಡಿಮಿಲ್ಲ ತಮಿಳು ರೆಂಡು ಪೇದ ಅಂತ ಬರೆದು ಕೊಡ್ತಿರ್ಲಿಲ್ಲ ಅಂತ ಸೆಕೆಂಡ್ ಪೀಟರ್ 3:5. ನೋಡ್ರಿ ಅಂತೀನಿ, ನೀರಿನಿಂದ ಉಂಟಾಗಿ ನೀರಿಂದ ಆಧಾರಗೊಂಡಿರೋದು ಹಿಂಗೆ, ನೀರಿಂದ ಉಂಟಾಗಿ ಓಕೆ, ನೀರಿಂದ ಆಧಾರಗೊಂಡಿರೋದು ಹಿಂಗೆ ಅಂದ್ರ ಇಂಗ್ಲಿಷ್ ಬರ್ತಾರೆ ಇನ್ ಅಂಡ್ ಔಟ್ ಆಫ್ ವಾಟರ್ ಅಂತ ಅಂದ್ರ ಏನಂದ್ರೆ ದ ಅರ್ತ್ ವಾಸ್ ಇನ್ ಸೈಡ್ ದ ವಾಟರ್ ಅಂದ್ರ ಅಂಡ್ ಇಟ್ ವಾಸ್ ಅಂಡ್ ಔಟ್ ಸೈಡ್ ದ ವಾಟರ್ ಅಂತ ಹೇಳ್ತಾರೆ. ಹೆಂಗೆ ಭೂಮಿ ಅಟ್ ಎ ಟೈಮ್ ನೀರು ಒಳಗೆ ಇರಕ್ ಸಾಧ್ಯ, ನೀರು ಹೊರಗಡೆ ಕೂಡ ಇರಕ್ ಸಾಧ್ಯ? ಇಂಗ್ಲಿಷ್ ಅದೇ ಅರ್ಥ ಬರೋದು ಅಲ್ಲ, ತಮಿಳೆ ಪಡಿಬೋದು ನಾವು ಅರ್ಥ ಕೆಳ ಕಟ್ಟಾಗ್ಬರೋ ತಮಿಳೆ ಬರ್ಲಿಯಾ? 3:5 ಮೂರನಾದ ಅಧಿಕಾರ ಅಂಜಾ ವಸನ ಇಲ್ಲಿಯಾ ಸೆಕೆಂಡ್ ಪೀಟರ್ 3:5 ನಾನು ನಿಮ್ಗೆ ಕಟ್ಟ ಪಡಿಕಿಲ್ಲ ಅಂದ್ರೆ ಸೋದ ಕೊಡ್ತೀನಿ. ರೆಂಡು ಪೇತ್ರ ಮೂರನಾವ ಅಧಿಕಾರಂ 5 ಪರಂಗೋ ಜಲತ್ತಿನಿಂದ ತೋಂಡ್ರಿ ಪಾತ್ರಿಂಗ್ಲಾ ಜಲತ್ತಿನಾಳೆ ನೆಲೆತ್ತಿಕೊಂಡಿರ್ಕರ ಉಲಗಂ ಜಲತ್ತಿನಾಳೆ ತೋಂಡ್ರಿ ಜಲತ್ತಿನಾಳೆ ನೆಲೆತ್ತಿಕೊಂಡಿರ್ಕರ ಉಲಗಂ ಅಂದ್ರೆ ನೋಡಿ ತಮಿಳೆ ಕೇಟ ಬಂತು ಅಂದ್ರ ನೀರಿಂದ ಉಂಟಾಗಿ ನೀರಿನಲ್ಲೇ ಇದ್ದಂತ ಒಂದು ಲೋಕ ಅದು ಹೆಂಗೆ ಅಂತಂದ್ರೆ ಈ ಕಾನ್ಸೆಪ್ಟ್ ಅಂದ್ರೆ ಅದೇ ದೇವರೇ ಮಾಡಿದ್ರು ಇಷ್ಟೊಂದು ವಿಶೇಷವಾಗಿ ಭೂಮಿನ ಸೃಷ್ಟಿ ಮಾಡಿದ್ರು. ಯಾವ ರೀತಿ ನೋಡ್ಬೇಕ್ರೆ ಭೂಮಿ ಸುತ್ತಲೂ ನೀರಿನ ಕವಚ ಇತ್ತು. ಇದು ಕೂಡ ನೋಡ್ತಾ ಇದು ಹೆಂಗೆ ಅಂತ ನೋಡ್ಬೇಕ್ರೆ ಇವಾಗ ಸಿಂಗಾಪುರ್ಗೆಲ್ಲ ಹೋದ ಅಂತಂದ್ರೆ ಸಿಂಗಾಪುರಲ್ಲಿ ಅಕ್ವೇರಿಯಂ ಇದೆ. ಹೆಂಗಿದೆ ಅಂತಂದ್ರೆ ಒಂದು ಸಮುದ್ರದ ನಡುವೆ ಒಂದು ಗ್ಲಾಸ್ ಟನಲ್ ಮಾಡ್ಬಿಡ್ತಾರೆ. ಅದರ ಮನುಷ್ಯ ಕ್ಲೀನ್ ನಡ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋದ್ರೆ ಆ ಸಮುದ್ರ ಒಳಗಡೆ ಹೋಗ್ಬೋದು, ಆ ಮೀನುಗಳೆಲ್ಲ ಮೇಲೆ ತೇಲಾಡ್ತಾ ಇರ್ತಾರೆ. ಆದ್ರೆ ಅದು ಮನುಷ್ಯನಿಗೆ ಏನಾಗಲ್ಲ, ಅದು ಟಚ್ ಆಗಲ್ಲ. ಯಾಕಂದ್ರೆ ಒಂದು ಗ್ಲಾಸ್ ಲೇಯರ್ ಇರೋದ್ರಿಂದ ಅದು ಮನುಷ್ಯನಿಗೆ ಏನಾಗಲಿದೆ, ಅದು ಮುಟ್ಟೋದಿಕ್ಕೆ ಸಾಧ್ಯ ಅಲ್ಲ. ಈ ರೀತಿ ವಿಶೇಷವಾಗಿ ದೇವ್ರ ಏನ್ ಮಾಡಿದ್ರು ಅಂತಂದ್ರೆ ಮೊದಲನೇ ಲೋಕನ ಏನ್ ಮಾಡಿದ್ರು, ದೇವರು ಸೃಷ್ಟಿ ಮಾಡಿದ್ರು ಅಂದ್ರೆ ಅದೇ ನೋಡ್ಬೇಕಾದ್ರೆ ಅಲ್ಲಿಗೆ ಬರಲಿ ಪರವಾಗಿಲ್ಲ. ನೋಡ್ಬೇಕಾದ್ರೆ ಏನ್ ಮಾಡಿದ್ರೆ ದೇವರು ಇಷ್ಟೊಂದು ಒಂದು ವಿಶೇಷವಾಗಿ ಒಂದು ಭೂಮಿ ಸೃಷ್ಟಿ ಮಾಡಿದ್ರು. ಅದೇ ನೋಡ್ಬೇಕ್ರೆ ಈ ತರ ಭೂಮಿ ಸುತ್ತಲೂ ಏನಾಗಿದ್ದಂತೆ ನೀರಿನ ಕವಚ ಒಂದಿತ್ತು. ಅರ್ಥ ಆಯ್ತಾ ಎಲ್ಲರಿಗೂ? ಏನ್ ಡೌಟ್ಸ್ ಇದೆ ಯಾರಿಗೋ? ಅರ್ಥ ಆಯ್ತಲ್ಲ? ಸೊ ನೋಡ್ಬೇಕ್ರೆ ಈ ತರ ಒಂದು ಭೂಮಿ ಸುತ್ತಲೂ ನೀರಿನ ಕವಚ ಇರೋದ್ರಿಂದ ಭೂಮಿಯಲ್ಲಿ ಯಾವಾಗ ಹೆಂಗಿತ್ತು ಗೊತ್ತಾ, ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇತ್ತು. ಅದಕ್ಕೆ ನೋಡ್ಬೇಕಾದ್ರೆ ಮನುಷ್ಯನಾಯಿತು ಆ ಕಾಲದಲ್ಲಿ 900 ವರ್ಷಗಳು ಅದರ ಆ ಮನೆ ಮನೆಗಳಿಗೆ ರೂಫ್ ಬೇಕಾಗಿರಲ್ಲ ಅದರ ಸರಿ. ಮೊದಲನೇ ಲೋಕದಲ್ಲಿ ಮಳೆ ಇತ್ತಾ? ಮಳೆ ಇರಲಿಲ್ವಾ? ಮಳೆ ಇರ್ಬೇಕಲ್ವಾ? ಮಳೆ ಇದ್ರೆ ಹೆಂಗೆ ಅದರ ಓದಿರ್ತೀನಿ. ಆದಿಕಾಂಡ ಆದಿಕಾಂಡದಲ್ಲಿ ಎರಡನೇ ಅಧ್ಯಾಯ ಐದನೇ ವಚನ ನೋಡಿ.
ಯಾವ ಗಿಡವಾದ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿದ ಯಾಕಂದ್ರೆ ಯಹೋವ ದೇವರು ಭೂಮಿಯ ಮೇಲೆ
ಮಳೆಯನ್ನು ಸುರಿಸಿದರು. ಭೂಮಿ ಮೇಲಿನ ಮಳೆನೆ ಸುರಿಸಿದ್ರು ಅಂದ್ರೆ ಮೊದಲೇ ಲೋಕದಲ್ಲಿ ಮಳೆನೇ ಇರಲಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಮನೆಗಳಿಗೆ ರೂಫೇ ಬೇಕಾಗಿಲ್ಲ, ಯಾಕೆಂದ್ರೆ ಮಳೆ ಬರ್ತಾ ಬಿಟ್ಟೇನಿಲ್ಲ, ಭಯನೋ ಇಲ್ಲ. ಆದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಆ ಕಾಲದಲ್ಲಿ ಸೂರ್ಯನ ಉಷ್ಣಾಂಶತೆ ಇಲ್ಲ, ಮಳೆಯನ್ನ ಒಂದು ಭಯನೂ ಇಲ್ಲ. ದೇವರು ಇಷ್ಟೊಂದು ವಿಶೇಷವಾಗಿ ಮಾಡಿದ್ರು, ಆ ಮೊದಲಿನ ಕಣ ಸೃಷ್ಟಿ ಮಾಡಿದ್ರು ಅಂದ್ರ ಸರಿ. ಹಂಗಿರ್ಬೇಕಾದ್ರೆ ಗಿಡ ಮರಗಳಿಗೆ ನೀರಿಂಗೆ ಅಂದ್ರ ಮಂಜು ಬರ್ತಾ ಇತ್ತಂತೆ ನೋಡಿ ಮುಂದಕ್ಕೆ ಹೋದ ಹಿಂಗೆ. ಸರಿ ಆರ್ದೇ ವಚನ ಓದಿ ಸರ್. ನೋಡ್ರ ನೆಲವನ್ನ ನೆಲೆ ಮಾಡ್ತಾ ಇದ್ದಂತಲ್ಲೇ ಸೋವಿಸ್ತಾ ಇತ್ತು ಅಂತ ಹೇಳ್ತಾ ನೋಡ್ಬೇಕ್ರೆ ಈ ತರ ಮಂಜು ಬಂದ್ಬಿಟ್ಟು ನೆಲ ನೆಲೆ ಮಾಡ್ತಾ ಇತ್ತಲ್ಲೇ ಅದು ಸೋವಿಸ್ತಾ ಇತ್ತು. ಅದೇ ನೋಡ್ಬೇಕ್ರೆ ಈ ತರ ಒಂದು ವಿಶೇಷವಾಗಿ ಏನ್ ಮಾಡಿದ್ರು ದೇವರು ಮೊದಲೇ ಬಸ್ಸಾನ ಮಾಡಿದ್ರು ಅಂದ್ರ ಅದ್ ಮಾತ್ರ ಅಲ್ಲ, ಮೊದಲೇ ಲೋಕದಲ್ಲಿ ಮನುಷ್ಯರು ಏನ್ ತಿಂತಾರ ಆಹಾರಕ್ಕೆ? ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ಯಾಕೆ ಮಾಂಸ ನೋಡಿರ್ತೀನಿ. ಆದಿಕಾಂಡ ಒಂದನೇ ಅಧ್ಯಾಯ 29ನೇ ವಚನ, ಆದಿಕಾಂಡ 1:29 ನೋಡಿ. ನಿಮಗೆ ಆಹಾರವಾಗಿ ಕೊಟ್ಟಿದ್ದೀನಿ ಅಂತ ನೋಡ್ಬೇಕಾದ್ರೆ ಮೊದಲೇ ಲೋಕದಲ್ಲಿ ಎಲ್ಲಾ ಮನುಷ್ಯರು ಏನ ತಿಂತಾರೆ ಗೊತ್ತಾ? ಪ್ಯೂರ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಯಾರು ಇಲ್ಲ. ಇಮ್ಯಾಜಿನ್ ಮಾಡ್ರಿ, ಎಲ್ಲಾ ಸಸ್ಯಹಾರಿಗಳೇ ಅದರ ಆರಾಮಿಂದ ಹಿಡಿದು ನೋವಿನ ಕಾಲದವರೆಗೂ ಎಲ್ಲರೂ ಹೇಳ್ತಿದ್ದಾರೆ ಇವರ ಸಸ್ಯಹಾರಿ ಅಂದ್ರ. ಸರಿ, ಮನುಷ್ಯರು ಬಂದ್ಬಿಟ್ಟು ಈ ತರ ವೆಜಿಟೇರಿಯನ್ ತಿಂತ ಇದ್ರು, ಪ್ರಾಣಿಗಳು ಪ್ರಾಣಿಗಳೇನ್ ತಿಂತಿದ್ರು ನೋಡಿರ್ತೀನಿ. 30ನೇ ವಚನ ಓದಿ. ನೋಡ್ರ ಆಹಾರಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳಿ ನೋಡ್ಬೇಕ್ರೆ ಎಲ್ಲಾ ಪ್ರಾಣಿಗಳನ್ನ ಕೂಡ ಏನ್ ತಿಂತ ಇದ್ವಂತೆ? ಹುಲ್ಲ ತಿಂತ ಇದ್ದಂತೆ. ವ್ಯವಸ್ಥೆ ಮಾಡ್ರಿ ನಂಗೆ ಸಿಂಹ ಕೂಡ ಏನ್ ತಿಂತ ಇದ್ದಂತೆ ಮೊದಲ ಲೋಕದಲ್ಲಿ? ಹುಲ್ಲು. ಎಲ್ಲ ಪ್ಯೂರ್ ವೆಜಿಟೇರಿಯನ್ ಅಂದ್ರ ಮನುಷ್ಯಿಂದ ಹಿಡಿದು ಪ್ರಾಣಿವರೆಗೂ ಎಲ್ಲ ಇರ್ತದೆ ಪ್ಯೂರ್ ಸಸ್ಯಹಾರಿನ ಅಂದ್ರ. ಹಿಂಗಿರ್ಬೇಕ್ರೆ ಇಷ್ಟೊಂದು ಸುಂದರವಾಗಿರಂತ ಮೊದಲೇ ಲೋಕನ ದೇವ್ರು ಏನಕ್ಕೆ ನಾಶ ಮಾಡಿದ್ರು ಅಂದ್ರೆ ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ನೋಡಿದ್ದೀನಿ ಅಂದ್ರ ಭೂಮಿ ಸುತ್ತಲು ನೀರಿನ ಕವಚ ಇದೆ, ಭೂಮಿಯಲ್ಲಿ ಉಷ್ಣಾಂಶತೆ ಇಲ್ಲ, ಮಳೆಯನ್ನ ಒಂದು ಭಯ ಇಲ್ಲ, ಪ್ರಾಣಿಗಳ ಒಂದು ಭಯ ಇಲ್ಲ, ಎಲ್ಲರೂ ಸಂತೋಷವಾಗಿ ಹೆಂಗಿದ್ದಾರೆ ಸುಖವಾಗಿದ್ದಾರೆ. ಇಂಥ ಒಂದು ಸಮೃದ್ಧಿಯಾಗಿ ಇಷ್ಟೊಂದು ಚೆನ್ನಾಗಿರೋಂತ ಒಂದು ಮೊದಲನೇ ಲೋಕನ ಯಾಕೆ ನಾಶ ಮಾಡಿದ್ರು? ಹೇಳಪ್ಪ ಅಂತ ನಾಶ ಮಾಡೋದು ಹೇಳ್ಕೊಟ್ಟಲ್ಲ ಏನಕ್ಕೆ ಅದರ ಏನ್ ಕಾರಣ ಏನಾಯ್ತು? ಮೊದಲ ಲೋಕದಲ್ಲಿ ಏನಾಯ್ತು? ಏಕೆ ಒಂದು ದೇವರು ಈ ಒಂದು ಲೋಕನ ನಾಶ ಮಾಡಿದ್ರು ಅಂದ್ರ ನೋಡ್ಬೇಕಾದ್ರೆ ಕರ್ತನ ಪ್ರಿಯರೆ ಇದಕ್ಕೆ ಏನ್ ಕಾರಣ ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ದೇವರು ಮೊದಲ ಲೋಕದಲ್ಲಿ ಏನ್ ಮಾಡಿದ್ರೆ ದೇವ ದೂತ್ರಗಳಿಗೆ ಹೋಗ್ಬಿಟ್ಟು ಮನುಷ್ಯನ ಕಾಪಾಡಿ ಅಂತ ಏನ್ ಮಾಡೋದು ಅಂತಂದ್ರೆ ಒಂದು ಅವಕಾಶ ಕೊಟ್ಟಿದ್ರು. ಅಂದ್ರೆ ಯಾರಿಗೆ ಮುಖ್ಯವಾಗಿ ಅಂದ್ರೆ ಫಸ್ಟ್ ನೋಡ್ಬೇಕಾದ್ರೆ ಲೂಸಿಫರ್ಗೆ ಏನ್ ಮಾಡಿದ್ರು? ಪರಲೋಕದಲ್ಲಿ ಅಂತ ಲೂಸಿಫರ್ಗೆ ಹೋಗ್ಬಿಟ್ಟು ಮನುಷ್ಯನ ಕಾಪಾಡಿ ಅಂತಂದ್ಬಿಟ್ಟು ದೇವ್ರೇನ್ ಮಾಡಿದ್ರು? ಆ ಲೂಸಿಫರ್ಗೆ ಅವಕಾಶ ಕೊಟ್ರು. ಭೂಲೋಕದ ಮನುಷ್ಯನ ಹೋಗ್ಬಿಟ್ಟು ಏನ್ ಮಾಡಿ ನೀವು ಕಾಪಾಡಿ ಅಂತಂದ್ಬಿಟ್ಟು ಅಂದ್ರ ಆವಾಗ ಲೂಸಿಫರ್ ಏನಾಗ್ಬಿಟ್ರು ಅಂದ್ರೆ ದೇವ್ರ ಬಗ್ಗೆ ಪಾಪ ಮಾಡ್ಬಿಟ್ಟು ಏನಾಗ್ಬಿಟ್ರು? ಚೇತಾನು ಆಗ್ಬಿಟ್ರು. ಅದರ ಇದಾಗಿ ನಂತರ ನೆಕ್ಸ್ಟ್ ದೇವರು ಯಾರಿಗೆ ಅವಕಾಶ ಕೊಟ್ರು ಅಂತಂದ್ರೆ ದೂತ್ರಗಳಿಗೆ ಅವಕಾಶ ಕೊಟ್ರು. ಮನುಷ್ಯರು ಇನ್ನ ಅಧಿಕವಾಗಿ ಪಾಪಕ್ಕೆ ಬೀಳದ ರೀತಿಲಿ ಮನುಷ್ಯನ ಕಾಪಾಡಿ ಅಂತಂದ್ಬಿಟ್ಟು ಅವ್ರಿಗೆ ರಕ್ಷಿಸಿ ಅಂತ ಏನ್ ಮಾಡಂದ್ರೆ ಆಕಾಶದಲ್ಲಿರುವಂತಹ ದೂತ್ರಗಳಿಗೆ ಏನ್ ಮಾಡೋದು ಅವ್ರಿಗೆ ಅಧಿಕಾರ ಕೊಟ್ರು. ಅಂದ್ರ ಓದಿಂತೀನಿ ಅದು ಫೆಬ್ರವರಿಯಲ್ಲಿ 2nd chapter 5th verse ಬುಕ್ ಆಫ್ ಹೀಬ್ರೂಸ್ 2nd chapter verse 5.
ನಾವು ಪ್ರತ್ಯೋಗಿಸುವ ಆಲೋಕವನ್ನು
ಅಧೀನ ಮಾಡಿದ್ದಲ್ಲ ನಿಮ್ ಬೈಬಲ್ ಅಲ್ಲಿ
ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ.
ಆತನು ದೇವದೂತರಿಗೆ ಏನ್ ಮಾಡಿದ್ವಂತೆ? ಅಧೀನ ಮಾಡಲಿಲ್ಲ ಅಂತ ಅಂದ್ರೆ ಏನ್ ಮೀನಿಂಗ್? ಒಂದು ಕಾಲದಲ್ಲಿ ಏನ್ ಮಾಡಿದ್ರು? ಅಧೀನ ಮಾಡಿದ್ರು ಅಂತ ಒಂದು ಮೀನಿಂಗ್ ಅಲ್ವ. ಅಧೀನ ಮಾಡಲಿಲ್ಲ ಅಂತಂದ್ಬಿಟ್ಟು ಅಂದ್ರೆ ಏನರ್ಥ ಮೀನಿಂಗ್ ಗೊತ್ತಾ? ಆ ಒಂದು ಕಾಲದಲ್ಲಿ ಮಾಡಿದ್ರು ಅಂತಂದ್ರೆ ಇವಾಗ ನಮ್ಮ ಇವ್ರು ಹೇಳ್ತಾರೆ ಏನಂತ ನಮ್ಮ ಇಂಡಿಯನ್ ಕ್ರಿಕೆಟ್ ಕ್ಯಾಪ್ಟನ್ ಅದರ ಏನಂತಾರೆ ಧೋನಿ ಬಂದು ಹೇಳ್ತಾರೆ ನಾನು ಇನ್ಮೇಲೆ ಕ್ರಿಕೆಟ್ ಆಡೋದಿಲ್ಲ ಅಂದ್ರೆ ಏನ್ ಮೀನಿಂಗ್? ಮೊದಲು ಆಡ್ತಾ ಇದ್ದೆ, ಇನ್ನು ಮುಂದಕ್ಕೆ ಮಾಡೋದಿಲ್ಲ. ಅದೇ ಹೇಳ್ತಾರ, ಮುಂದಕ್ಕೆ ಕೊಡೋದಿಲ್ಲ ಅಂದ್ರೆ ಮೀನಿಂಗ್ ಒಂದು ಕಾಲ ಏನ್ ಮಾಡಿದ್ರು ಕೊಟ್ಟಿದ್ರು. ಇಲ್ಲಿ ಯಾವಾಗ ಕೊಟ್ಟಿದ್ರು ಅಂತಂದ್ರೆ ಮೊದಲೇ ಲೋಕದಲ್ಲಿ ಅಂದ್ರ ಆವಾಗ ದೂತ್ರಗಳಿಗೆ ವಿಶೇಷವಾಗಿರುವಂತ ಒಂದು ಆಶೀರ್ವಾದ ಕೊಟ್ಟಿದ್ರು. ಏನಂತಂದ್ರೆ ದೂತ್ರಗಳು ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಅವ್ರ ಆತ್ಮಿಕ ಶರೀರದಲ್ಲಿದ್ದಾರೆ, ಅಂದ್ರ ಆವಿ ಕುರಿಯನ್ನ ಶರೀರದಲ್ಲಿ ಇರ್ತಾರೆ ಕಟ್ಟಿಗ್ಲ. ಆಮೇಲೆ ಸ್ಪಿರಿಟ್ ಮೀನ್ಸ್ ನೋಡ್ಬೇಕ್ರೆ ಆತ್ಮಿಕ ಶರೀರದಲ್ಲಿದ್ದಾರೆ, ಅಂದ್ರ ಅವರ ಮನುಷ್ಯ ಕಣ್ಣಿಗೆ ಕಾಣಿಸೋದಿಲ್ಲ, ಕಾಣಿಸ್ಕೊಂಡ್ರೆ ಮಾತ್ರ ಕಾಣಿಸ್ತದೆ ಹೊರತು ದೂತ್ರಗಳು ನಮ್ಮ ಮನುಷ್ಯ ಕಣ್ಣಿಗೆ ಕಾಣಿಸೋದ. ಅಂದ್ರೆ ಇವ್ ನಮ್ ನೋಡಿದ್ರೆ ಏನ ದೂತ್ರಗಳು ಇರ್ಬೋದು, ಎಷ್ಟೊಂದು ಖಾಲಿ ಜಾಗ ಐತೆ ಮೋಸ್ಟ್ ಅಂದ್ರೆ ಯಾರು ಕೂತಿರ್ಬೋದ, ದೂತ್ರಗಳು ಕೂತಿರ್ಬೋದು, ನಮ್ಗೆ ಏನಾಗ್ತಾ ಇಲ್ಲ ಕಾಣಿಸ್ತಾ ಇಲ್ಲ. ಅಂದ್ರೆ ಆದ್ರೆ ಅವ್ರ ಗೋಚರ ಆದ್ರೆ ನಮ್ ಕಣ್ಣಿಗೆ ಏನಾಗ್ತದೆ ಕಾಣಿಸ್ತದೆ. ಆ ಕಾಲದಲ್ಲಿ ದೂತ್ರಗಳಿಗೆ ಏನ್ ಅವಕಾಶ ಕೊಟ್ಟಿರೋ ಅಂದ್ರೆ ದೂತ್ರಗಳು ಮನುಷ್ಯ ನಡುವೆ ಬಂದಾಗ ಅವರು ಮಾಂಸದಲ್ಲಿ ಪ್ರತ್ಯಕ್ಷತೆ ಆಗೋದಿಕ್ಕೆ ಏನ್ ಮಾಡೋದಂತಂದ್ರೆ ಅವಾಗ ಒಂದು ಕಾಲದಲ್ಲಿ ಅವಕಾಶ ಕೊಟ್ಟಿದ್ರು. ಅವರು ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬಂದು ಮನುಷ್ಯ ನಡುವೆ ಎಲ್ಲರಿಗೂ ಸಾಮಾನ್ಯ ಮನುಷ್ಯ ತರ ಕಾಣಿಸೋ ರೀತಿಯಲ್ಲಿ ಒಂದು ವಿಶೇಷವಾಗಿರುವಂತಹ ವರನೆ ಮಾಡಿದ್ರು ಆ ಕಾಲದಲ್ಲಿ ದೂತ್ರಗಳಿಗೆ ಕೊಟ್ಟಿದ್ರು. ಇದಕ್ಕೆ ಬೈಬಲ್ ಅಲ್ಲ ನಮ್ಗೆ ತುಂಬಾ ಉದಾಹರಣೆಗಳಿದೆ. ಅಂದ್ರ ಎಕ್ಸಾಂಪಲ್ ನೋಡಬೇಕಾದ್ರೆ ಏನಂತಾರೆ ಎಷ್ಟೋ ಜನ ದೂತ್ರಗಳು ನೋಡ್ಬೇಕ್ರೆ ಅಬ್ರಾಹಿಂ ಮನೆಗೆ ಏನ್ ಮಾಡ್ತಾರೆ, ಮೂರು ಜನ ದೂತ್ರ ಬಂದೆ ಅವ್ರ ಮನೆ ಮೇಲೆ ಊಟ ತಿನ್ಕೊಂಡು ಹಾಕ್ತಾರೆ. ನೋಡಿ ವಚನ ಆದಿಕಾಂಡ 18:1 ಯಾರೋ ಮೂರು ಮಂದಿ ಪುರುಷರು ಅಂತ ಹೇಳ್ತಾರೆ. ಅಂದ್ರ ನೋಡ್ಬೇಕು ಯಾರಂದ್ರೆ ದೇವದೂತರು ಯಾರಿಗೆ ಪ್ರತ್ಯಕ್ಷ ಆಗ್ತಾರೆ ನೋಡ್ಬೇಕ್ರೆ ಅಬ್ರಾಹಿಂ ಮನೆಗೆ ದೇವದೂತರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬರ್ತಾರೆ. ಅಲ್ವಾ ನೋಡ್ಬೇಕ್ರೆ ಬಂದಿದ್ ಯಾವ ರೀತಿ ಅಂತೆ, ಆಕ್ಚುಲಿ ಬಂದಿದ್ದು ಕರ್ತನು, ಆದ್ರೆ ಮನುಷ್ಯ ರೂಪದಲ್ಲಿ ಬಂದಿರೋದ್ರಿಂದ ಅಬ್ರಾಹ್ಮನ ಕಣ್ಣಿಗೆ ಆಗಿಲ್ಲಂತೆ. ಇದೇ ದೂತ್ರಗಳು ನೆಕ್ಸ್ಟ್ ಯಾರ ಮನೆಗೆ ಹೋಗ್ತಾರೆ, ಲೋತರ ಮನೆಗೆ ಹೋಗ್ತಾರೆ. ಅಂದ್ರ ಅಂದ್ರೆ ಅವರ ಮನುಷ್ಯ ರೂಪದಲ್ಲೇ ಬಂದ್ರು, ಆದ್ರೆ ಮನುಷ್ಯರು ದೇವತೃಗಳು ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಇವ್ರಿಗೆ ವಿಶೇಷವಾಗಿರೋಂತ ಒಂದು ವರ ಏನ್ ಮಾಡಿದ್ರು ಆ ಕಾಲದಲ್ಲಿ ಕೊಟ್ಟಿದ್ರು, ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬರ್ಬೋದು, ತಿರುಗ ಬೇಡ ಅಂದಾಗ ಮಾಂಸಿಕ ಶರೀರದಿಂದ ಎಲ್ಗೋಬಹುದು ಆತ್ಮಿಕ ಶರೀರಕ್ಕೆ ಹೋಗೋ ಅಂತ ಈ ತರ ಒಂದು ಸ್ಪೆಷಲ್ ಆಗಿರೋಂತ ಒಂದು ವರ ಆ ಕಾಲದಲ್ಲಿ ಕೊಟ್ಟಿದ್ರು. ಅದರ ಅದೇ ನೋಡ್ಬೇಕಾದ್ರೆ ಇದೇನ್ ಮಾತ್ರ ಅಲ್ಲ, ನಾವು ಬೈಬಲ್ ನೆಕ್ಸ್ಟ್ ಎಕ್ಸಾಂಪಲ್ ಕೊಡೋದು ಅಂದ್ರೆ ಯಾಕೋಬು, ಅದರ ಇಡೀ ರಾತ್ರಿ ಏನ್ ಮಾಡ್ತಂದ್ರೆ ಒಬ್ಬ ದೇವತೆ ಏನ್ ಮಾಡ್ತಾರೆ ಅವರು ಹೋರಾಡ್ತಾರೆ. ಅದರ ಬೇಕಾದ್ರೆ ವಚನ ಬರ್ಕೊಳ್ಳಿ, ಆದಿಕಾಂಡ 32:24 ವಚನ, ಆದಿಕಾಂಡ 32:24 ಓದ್ಬಿಡಿ ಅಂತೀನಿ. ಆದಿಕಾಂಡ 32:24 ಆದಿಕಾಂಡ 32:24 ನೋಡ್ರಿ, ಯಾರೋ ಅವ್ರ ಸಂಗಡ ಏನ್ಬಿಡಂತೆ ಬೆಳಗಾಗುವ ತನಕ ಹೋರಾಡ್ರಂತೆ. ಆಮೇಲೆ ನೋಡ್ರ ನೀನ್ ಆಶೀರ್ವಾದ ಮಾಡತನಕ ಅಂದ್ರೆ ನಂಗೆ ಗೊತ್ತಾಗ್ಬಿಡ್ತೇವೆ ಇವ್ರಿಗೆ, ಓ ಇದು ಯಾರಿದು ದೇವತ ಅದನ್ನ ಆಶೀರ್ವಾದ ಮಾಡೋ ತನಕ ಬಿಡಲ್ಲ ಅಂತ ಹೇಳ್ತಾರೆ. ನಾನು ನೋಡ್ಬೇಕ್ರೆ ದೇವತರು ಬಂದು ಮಾಂಸದಲ್ಲಿ ಮನುಷ್ಯನ ಪ್ರತ್ಯಕ್ಷತ ಆಗ್ತಾ ಇದ್ರು. ಅಂದ್ರ ಇದೇ ನೋಡ್ಬೇಕ್ರೆ ಸಂಸನ ತಂದೆ ತಾಯಿಗಳು ಅಂದ್ರ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬಂದು ಹೇಳ್ತಾರೆ ನಿಮ್ಗೆ ಸಂಸನ ಅಂತ ಒಂದು ಮಗ ಹುಟ್ಟ ಅಂತ ಹೇಳ್ತಾರೆ. ಅಂದ್ರ ಆ ಮನುಷ್ಯ ಬಂದ್ಬಿಟ್ಟು ಆಕ್ಚುಲಿ ಒಬ್ಬ ಮನುಷ್ಯನ ತರ ಅಂತ ಗ್ರಹಿಸ್ಕೊಂತಾರೆ. ಅವ್ರಿಗೆ ಅಡಿಗೆ ಮಾಡಿ ಇನ್ನೇನು ದೇವ್ರಿಗೆ ಯಜ್ಞ ಸಲ್ಲಿಸ್ಬೇಕು ಅಂತಿರ್ತಾರೆ. ಕರೆಕ್ಟ್ ಆಗಿ ದೇವ್ರಿಗೆ ಯಜ್ಞ ಸಲ್ಲಿಸ್ಬೇಕಾದ್ರೆ ಅದು ಯಜ್ಞ ಜೊತೆಗೆ ಇವರು ದೇವತ ಹಂಗೆ ಹಂಗೆ ಒಂದ್ ಪರ್ಲಸ್ಗೆ ಹೋಗ್ಬಿಟ್ಟು ನೋಡ್ಬೇಕ್ರೆ ಇದು ಕೂಡ ಒಂದು ಕ್ಲಿಯರ್ ಒಂದು ಪ್ರೂಫ್. ಏನಂತಂದ್ರೆ ಮನುಷ್ಯಗಳ ನಡುವೆ ಯಾರು ಬರ್ತಾರೆ ಅಂದ್ರೆ ಆ ಒಂದು ದೇವತೆಗಳು ಬರ್ತಾರೆ ನೋಡ್ತಾರೆ. ಅದಕ್ಕೆ ನೋಡ್ಬೇಕು ಮೊದಲನೇ ಲೋಕದಲ್ಲಿ ಈ ತರ ವಿಶೇಷವಾಗಿರುವಂತ ಒಂದು ಆಶೀರ್ವಾದ ಏನ್ ಮಾಡ್ತಾರೆ ಅದಕ್ಕೆ ಕೊಡ್ತಾ ಇದ್ರು. ಅಂದ್ರ ಅವಾಗ ಈ ದೂತಗಳು ಏನ್ ಮಾಡಿದ್ರು ಗೊತ್ತಾ, ಮೊದಲನೇ ಲೋಕದಲ್ಲಿ ಒಂದು ಭಯಂಕರವಾಗಿರುವಂತ ದೊಡ್ಡ ತಪ್ಪು ಮಾಡ್ಬಿಟ್ರು. ಏನ್ ಮಾಡಂತಂದ್ರೆ ಮಾಂಸದಲ್ಲಿ ಯಾವಾಗ ಬಂದ್ರು ಭೂಲೋಕದಲ್ಲಿ ಇರುವಂತ ಸುಂದರವಾಗಿರುವಂತ ಸ್ತ್ರೀಗಳ ಜೊತೆ ಇವರು ಸಂಬಂಧ ಇಟ್ಕೊಳಕ್ಕೆ ಶುರು ಮಾಡಿದ್ರು. ಅಂದ್ರ ಓದಿ ಅಂತೀನಿ ಆದಿಕಾಂಡದಲ್ಲಿ, ಆದಿಕಾಂಡದಲ್ಲಿ 6:1 ಒಂದನೇ ವಚನ ಓದಿಂತೀನಿ. ಆದಿಕಾಂಡ 1:6 ನೋಡ್ರ ತಮ್ಗೆ ಇಷ್ಟ ಬಂದವ್ರನ್ನೇ ಮಾಡಂತಲ್ಲಿ ಎಂಡರನ್ನಾಗಿ ಮಾಡ್ಕೊಟ್ರಂತೆ. ಅಲ್ರ ಯಾರಿದ್ದು ಹೇಳೋದು ಇಲ್ಲಿ ವಚನ ಓದಿ. ಆದಿಕಾಂಡ 6:1 ಯೂನಿವರ್ಸಿಟಿ ಓದಿ. ನೋಡ್ರಾ, ದೇವಪುತ್ರರು ಅಂತ ಹೇಳ್ತಾರೆ ಅಲ್ವ, ಯಾರು ದೇವಪುತ್ರರು ಅಂತಂದ್ರೆ ಏಂಜಲ್ಸ್, ದೇವದೂತರು ಭೂಮಿಯಲ್ಲಿರಂತ ಸುಂದರವಾಗಿರುವಂತ ಸ್ತ್ರೀಗಳನ್ನ ನೋಡ್ಬಿಟ್ಟು ಇಷ್ಟ ಬಂದ್ರೆ ಮಾಡ್ತೀವಲ್ಲ, ಒಂದು ಮದುವೆ ಮಾಡ್ಕೊಂಡಿರ್ತಲ್ಲ ನೋಡ್ಬೇಕ್ರೆ ನಮಗ್ ಚೆನ್ನಾಗ್ ಗೊತ್ತು. ದೇವತೃಗಳಿಗೆ ಏನ್ ಮಾಡಕ್ ಹೋಗಿಲ್ಲ ದೇವ್ರು, ಈ ಒಂದು ಅವಕಾಶ ಕೊಡಕ್ ಹೋಗಿಲ್ಲ ಅಂದ್ರ ಮದುವೆ ಮಾಡ್ಕೊಳಕ್ಕೆ ಅಂದ್ರ. ಅದಕ್ಕೆ ಇವರು ಯಾವಾಗ ಭೂಲೋಕ್ತಾರಂತ ಎಲ್ಲ ಒಂದು ಸುಂದರವಾಗಿರೋ ಸ್ತ್ರೀಗಳ ಮದುವೆ ಮಾಡ್ಕೊಂಡ್ರು, ಇವರಿಗೆ ಮಕ್ಳು ಹುಟ್ಟೋದಕ್ಕೆ ಶುರು ಮಾಡಿದ್ರು. ಅದರ ಯಾರ ತರ ಮಕ್ಳು ಹುಟ್ಟೋದಕ್ಕೆ ಶುರು ಮಾಡಿದ್ರು ನೋಡಿರ್ತೀನಿ, 4ನೇ ವಚನ ಓದಿಂತೀನಿ. ನೋಡ್ರಿ, ದೇವಪುತ್ರರು ಆಮೇಲೆ ಮನುಷ್ಯ ಪುತ್ರಿಯರನ್ನು ಸೇರುವಾಗ ಅವರಲ್ಲಿ ಮಕ್ಕಳನ್ನು ಪಡೆಯುವಂತ ಕಾಲದಲ್ಲಿ ನೋಡ್ರ ಮಹಾಶರೀರಗಳು ಭೂಲೋಕದಲ್ಲಿ ಇದ್ರಂತೆ ಅಂದ್ರ. ಆಮೇಲೆ ಅನಂತರದಲ್ಲೂ ಇದ್ದರು ಪೂರ್ವದಲ್ಲಿ ಹೆಸರುಕೊಂಡಂತ ಪರಾಕ್ರಮಶಾಲಿಗಳು ಯಾರಂತೆ ಇವ್ರ ಅಂದ್ರೆ ಇವ್ರು ಯಾರು ಇವರು ರಾಕ್ಷಸರು ನೋಡ್ಬೇಕಾದ್ರೆ ತುಂಬಾ ಸಾಮಾನ್ಯವಾದಂತ ರಾಕ್ಷಸರುಗಳು ಅಂತೆ. ಹಳೆ ಕಾಲದಲ್ಲಿ ತುಂಬಾ ಒಂದು ಫೇಮಸ್ ಆಗಿರೋ ಜೈಜಾಂಟಿಕ್ ಬೀಯಿಂಗ್ಸ್ ಅಂದ್ರೆ ನೋಡ್ಬೇಕ್ರೆ ಸಾಮಾನ್ಯ ಮನುಷ್ಯನಿಗೂ ಕಂಪೇರ್ ಮಾಡಿದ್ರೆ ಇವ್ರ ಎತ್ತರ ಹೆಂಗಿತ್ತು ಅಂದ್ರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂತಂದ್ರು 30-50 ಎತ್ತರವಾಗಿರೋಂತ ಮಹಾಶರೀರಗಳೇನಂತ ಇವರು ಇವರು ಭೂಲೋಕದಲ್ಲಿ ಅಂತ ನೋಡ್ಬೇಕ್ರೆ ಒಂದು ಕಾಲದಲ್ಲಿ ತುಂಬಾ ಹೆಸರುವಾಸಿ ಆಗಿರೋಂತ ಅಂತಾರೆ ಮನುಷ್ಯರು ಯಾರಂತೆ ಇವರೇ ಅಂತ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇವರೆಲ್ಲ ಯಾರು ಅಂತ ನಮ್ಗೆ ಚೆನ್ನಾಗಿ ಗೊತ್ತಲ್ಲ ನೋಡ್ಬೇಕ್ರೆ. ಅದಕ್ಕೆ ನಾವು ನೋಡ್ತೀರಿ ಅಂದ್ರೆ ಎಷ್ಟೋ ಒಂದು ಮಿಥಾಲಜೀಸ್ ಇಲ್ಲಿ ಅಂದ್ರ ಗ್ರೀಕ್ ಮಿಥಾಲಜಿಯಲ್ಲಿ ಏನ್ ನೋಡ್ತೀರಿ ಅರ್ಕ್ಯುಲಿಸ್ ಅದರ ಡಯಾನಾ ಇವ್ರ ಬಗ್ಗೆ ಎಲ್ಲ ಓದ್ತಿರಿ ಅಂದ್ರೆ ದೊಡ್ಡ ದೊಡ್ಡ ಜೈಜಾಂಟಿಕ್ ಬೀಯಿಂಗ್ಸ್ ಅಂದ್ರ ನೋಡ್ಬೇಕ್ರೆ ಇವರೆಲ್ಲ ಭೂಲೋಕದಲ್ಲಿ ಇದ್ರು. ಅದರ ಇತ್ತೀಚೆಗೆ ನೋಡಿ ಬೈಬಲ್ ಎಷ್ಟು ಕ್ಲಿಯರ್ ಪ್ರೂಫ್ ಕೊಡಿ ಅಂದ್ರೆ ಅದೇ ನೋಡ್ಬೇಕ್ರೆ ಹಿಂದೂ ಮಿಥಾಲಜಿಯಲ್ಲಿ ಕೂಡ ಓದ್ತೀರಿ ಅದರ ಏನಂತಾರೆ ಹನುಮಂತ ಅಂದ್ರ ಆಮೇಲೆ ಏನಂತಾರೆ ಇವನು ರಾವಣ ಅಂದ್ರ ಒಬ್ಬ ಮನುಷ್ಯನ್ಗೆ 10 ತಲೆಗಳು ಕುಂಭಕರ್ಣ 6 ಊಟ ಮಾಡ್ತಾ ಇದ್ದ 6 ಮಾಡ್ತದಂತೆ ಅಂದ್ರ ಅಸೋ ನೋಡ್ಬೇಕ್ರೆ ಇತರ ವಿಚಿತ್ರವಾಗಿರುವಂತಹ ಒಂದು ಮನುಷ್ಯಗಳು ಅಂದ್ರ ಎಷ್ಟು ಜೈಜಾಂಟಿಗ ಸೂಪರ್ ಹ್ಯೂಮನ್ ಪವರ್ಸ್ ಇತ್ತು ಇವರಿಗೆ ಅಂದ್ರ ಇವರೆಲ್ಲ ಇದ್ರು ಭೂಲೋಕದಲ್ಲಿ ಸಡನ್ ಆಗಿ ಇವರೆಲ್ಲ ಏನಾದ್ರು ಅಂದ್ರ ಏನಕ್ಕೆ ಡಿಸಪಿಯರ್ ಆದ್ರು ಅಂತ ಅಂದ್ಬಿಟ್ಟು ಯಾವುದೇ ಒಂದು ಮಿಥಾಲಜಿಯಲ್ಲಿ ಏನಿಲ್ಲ ಇದಕ್ಕೆ ಉತ್ತರನೇ ಇಲ್ಲ. ಇದು ಬೈಬಲ್ ಅಲ್ಲಿ ಮಾತ್ರ ಮಾಡ್ತಾರೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಉತ್ತರ ಕೊಟ್ಕೊಂಡಿದ್ದೀನಿ. ಇವ್ರು ಹೆಂಗ್ ಬಂದ್ರು ಏನಕ್ ಬಂದ್ರು ಏನಾದ್ರು ಅಂತ ಅಂದ್ಬಿಟ್ಟು ಬೈಬಲ್ ಕ್ಲಿಯರ್ ಆಗಿ ಮಾಡ್ತಾರೆ ಇನ್ಫಾರ್ಮೇಶನ್ ಕೊಟ್ಟರೆ. ಅದಕ್ಕೆ ನೋಡ್ಬೇಕು ಯಾರಂದ್ರೆ ಭೂಲೋಕದಲ್ಲಿ ಹುಟ್ಟಿದಂತ ಒಂದು ರಾಕ್ಷಸಗಳಿಗೆ ಅದರ ಆ ದೇವತೆಗಳಿಗೆ ಹುಟ್ಟಿದಂತ ಒಂದು ಮಕ್ಕಳುಗಳು ಆ ದೇವತೆಗಳಿಗೆ ಹುಟ್ಟಿರೋದ್ರಿಂದ ತಂದೆಯಿಂದ ಜೀವ ಬಂದಿರೋದ್ರಿಂದ ಇವನಲ್ಲಿ ಯಾವ ತರ ಶಕ್ತಿ ಇತ್ತು ಅಂತಂದ್ರೆ ಅವ್ರ ತಂದೆಗಳು ಅಂದ್ರೆ ದೇವತೆಗಳಿದ್ದಂತ ಒಂದು ಶಕ್ತಿ ಇತ್ತು. ಅಂದ್ರೆ ಯಾವ ತರ ಶಕ್ತಿ ಇತ್ತು ಅಂದ್ರೆ ಮಹಾಶರೀರಗಳಿದ್ರಂತೆ. ಆದ್ರೆ ಇದ್ರಲ್ಲಿ ಏನೊಂದು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಮಹಾಶರೀರ ಮಾತ್ರ ಇತ್ತು, ಇವ್ರ ತಂದೆಗಳಿಗೆ ಇದ್ದಂತ ಒಂದು ಅಧಿಕಾರ ಮಾಂಸದಲ್ಲಿ ಬರಬಹುದು ತಿರ್ಗಿ ಆತ್ಮಿಕ ಶರೀರಕ್ಕೆ ಹೋಗ್ಬೋದು. ಈ ಒಂದು ಸ್ಪೆಷಲ್ ಪವರ್ ಆ ಒಂದು ರಾಕ್ಷಸರಿಗೆ ಇರಲಿಲ್ಲ. ಯಾಕಂದ್ರೆ ಇವರು ಬರೀ ದೂತರಿಗೆ ಹುಟ್ಟಿದ್ ಮಾತ್ರ ಅಲ್ಲ, ದೂತರು ಮತ್ತೆ ಮನುಷ್ಯನ ಸಂಬಂಧದಿಂದ ಹುಟ್ಟಿರೋದಾಗಿರೋದ್ರಿಂದ ಇವರಲ್ಲಿ ಏನಿತ್ತು ಅಂತಂದ್ರೆ ಮಹಾಶರೀರ ಒಂದು ಪರಾಕ್ರಮ ಇತ್ತು ಅಷ್ಟೇ ಹೊರತು ಆ ಒಂದು ಸ್ಪಿರಿಟ್ ಬೀಯಿಂಗ್ಗೆ ಹೋಗೋದಕ್ಕೆ ಆತ್ಮಿಕ ಶರೀರಕ್ಕೆ ಹೋಗಿ ತಿರ್ಗ ಮಾಂಸಿಕ ಶರೀರ ಬರೋದಕ್ಕೆ ಇಲ್ಲ ಆ ಒಂದು ಅವಕಾಶ ಇವ್ರಿಗೆ ಇರಲಿಲ್ಲ. ಅಂದ್ರೆ ಅದೇ ನೋಡ್ಬೇಕ್ರೆ ಇವ್ರೇನ್ ಮಾಡಿದ್ರು ಭೂಲೋಕದಲ್ಲಿ ಇವ್ರಿಗೆ ಫಸ್ಟ್ ಆಫ್ ಆಲ್ ದೇವತೆಗಳಿಗೆ ಮದುವೆ ಮಾಡ್ಕೊಂಡು ಏನ್ ಮಾಡಿಲ್ಲ ಒಂದು ಅಧಿಕಾರ ಕೊಡಲಿಲ್ಲ ಅಂತೀನಿ. ಯೇಸು ಕ್ರಿಸ್ತ ಅಂತೀನಿ ಮತ್ತೆ 22:30 ರೀ ಮತ್ತೆ 22:30 Matthew 22:30 ಮತ್ತೆ 22ನೇ ಅದೇ 30ನೇ ವಚನ. ಹೆಂಗಿರ್ತಾರಂತೆ ಪರಲೋಕದಲ್ಲಿ ಇರುವಂತ ದೂತ್ರಗಳ ತರ ಇರ್ತಾರಂತ ನೋಡ್ಬೇಕ್ರೆ ಅವರು ಏನಂತಾರೆ ಮದುವೆ ಮಾಡ್ಕೊಡೋದು ಇಲ್ಲ ಆಮೇಲೆ ಮಾಡ್ಕೊಡೋದಿಲ್ಲ ಅಂತ ನೋಡ್ಬೇಕ್ರೆ ನೋ ಮ್ಯಾರೇಜ್. ಅಂದ್ರೆ ಅಂದ್ರೆ ದೇವತೆಗಳಿಗೆ ಬಂದ್ಬಿಟ್ಟು ಮದುವೆ ಮಾಡ್ಕೊಡೋಕೆ ದೇವರ ಅಧಿಕಾರನೇ ಕೊಡ್ಲಿಲ್ಲ. ಅಂದ್ರೆ ಅಂದ್ರೆ ಇಲ್ಲಿ ದೇವತೆ ಬಂದ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ಇದು ಯಾರ ಚಿತ್ರ ವಿರುದ್ಧವಾಗಿ ಮಾಡಿರೋ ತಪ್ಪು, ದೇವರ ಚಿತ್ರ ವಿರುದ್ಧವಾಗಿ ಮಾಡಿರೋ ತಪ್ಪು ಅಂತ ಅದೇ ಹೇಳ್ತೀನಿ. ಯೂದ ಪುಸ್ತಕದ ಓದ್ತೀನಿ, ಯೂದ 7ನೇ ವಚನ, ಯೂದ 7ನೇ ವಚನ ಓದಿಂತೀನಿ. ನೋಡ್ರ ದೂತರಂತೆ ನಡೆದುಕೊಂಡು ಜಾರತ್ವಕ್ಕೆ ಮಾಡಂತಲ್ಲಿ ಒಪ್ಪಿಸಿಕೊಟ್ರು ಅಂತ ನೋಡ್ಬೇಕು. ದೂತರಂತೆ ಇವ್ರು ಕೂಡ ಏನ್ಮಾಡಂತೆ ಪಾಪ ಅಂತಂದ್ರೆ ಅಂದ್ರೆ ಯಾತ್ರ ಅಂತಾರೆ ದೂತರ ಬಂದ್ಬಿಟ್ಟು ಯೂದ ಒಂದೇ ಅಧ್ಯಾಯ ಇರೋದು, ಅದ್ರಲ್ಲಿ ಬೇರೆ ಯಾವ ಅಧ್ಯಾಯ ಇಲ್ಲ. ಅದರ ಅದಕ್ಕೆ ಏಳನೇ ವಚನ ನೋಡ್ಬೇಕ್ರೆ, ದೂತರ ತರನೇ ಏನ್ ಮಾಡಿದ್ರು, ಸೋದಮನ ಗೊಬ್ಬರ ಪಾಸ್ ಮಾಡಿದ್ರು ಅಲ್ವಾ. ಆ ಸೋದಮನ ಗೊಬ್ಬರಗೆ ಕೊಟ್ಟಿದ್ದು ದಂಡನೆ ಅಂದ್ರೆ ಸಂಪೂರ್ಣವಾಗಿ ನಾಶ ಮಾಡಕ್ ಬಿಟ್ರು ಅಂದ್ರೆ. ಅದ್ರ ಬಗ್ಗೆ ದೂತಗಳು ದೇವರ ಚಿತ್ರ ವಿರುದ್ಧವಾಗಿ ಏನ್ ಮಾಡಿದ್ರೆ ಮನುಷ್ಯರ ಸಂಘ ಬಂದ್ಬಿಟ್ಟು ಅದ್ರ ಸಂಬಂಧ ಇಟ್ಕೊಂಡು ಶುರು. ಅವಾಗ ಯಾರು ಹುಟ್ಟಕ್ ಶುರು ಮಾಡುತ್ತೆ ಅದ್ಭುತದಲ್ಲಿ ರಾಕ್ಷಸರು ಹುಟ್ಟಕ್ ಶುರು ಮಾಡಿದ್ರು. ಈ ರಾಕ್ಷಸ ಏನ್ ಮಾಡಂದ್ರೆ ಭೂಲೋಕದಲ್ಲಿ ಸಾಮಾನ್ಯವಾಗಿರುವಂತಹ ಮನುಷ್ಯಗಳ ಮೇಲೆ ಭಯಂಕರವಾಗಿ ದಬ್ಬಾಳಿಕೆ ಮಾಡಕ್ಕೆ ಶುರು ಮಾಡಿದ್ರು. ಅದರ ಭಯಂಕರವಾಗಿ ಇವ್ರ ಮೇಲೆ ಆಳ್ವಿಕೆ ಮಾಡಕ್ಕೆ ಮಾಡಿದ್ರಲ್ಲಿ ಶುರು ಮಾಡಿದ್ರು. ಸೊ ಒಟ್ಟಾರೆ ಏನಾಗ್ಬಿಡ್ತು ಅಂದ್ರೆ ಮೊದಲನೇ ಲೋಕ ಕಂಪ್ಲೀಟ್ ಆಗಿ ರಾಕ್ಷಸರಿಂದ ತುಂಬಿಕೊಂಡ್ಬಿಡ್ತು. ಭೂಲೋಕ ಎಷ್ಟು ಕೆಟ್ಟದಾಗ್ಬಿಡ್ತು ಅಂತಂದ್ರೆ ನೋಡಿ, ಬೈಬಲ್ ವಚನ ಏನ್ ಹೇಳ್ತಾರೆ ಅಂತಾರೆ, ಆದಿಕಾಂಡ ಆರನೇ ಅಧ್ಯಾಯ ಐದನೇ ವಚನ ಓದಿಂತೀನಿ. ನೋಡ್ರಿ, ಹೃದಯದಲ್ಲಿ ಯೋಚಿಸುವುದು ಎಲ್ಲವೂ ಯಾವಾಗ ಹೆಂಗಿದೆ ಅಂತೆ, ಕೆಟ್ಟದಾಗಿರೋದನ್ನು ಕಂಡು ನೋಡ್ರ ದೇವ್ರೆ ಮಾಡಂತೆ ಪಶ್ಚಾತ್ತಾಪ ಪಟ್ರೆ ಅಂತ ನೋಡ್ಬೇಕ್ರೆ. ಇದು ಇದೆಯಾ ಬದ ಇಷ್ಟೊಂದು ದೊಡ್ಡ ರಾಕ್ಷಸ ಹುಟ್ಟಿದಾರೆ ಅಂತಂದ್ರೆ ಖಂಡಿತವಾಗೂ ಪ್ರೂಫ್ ಇದೆ ಅಂತ ಎಕ್ಸ್ಕವೇಷನ್ಸ್ ಮಾಡ್ಬಿಟ್ಟು ಈ ಕಾಲದಲ್ಲಿ ನೋಡಿ ಅಂತೀನಿ. ಒಬ್ಬ ಮನುಷ್ಯನ ಒಂದು ಗುಡೆ ನೋಡಿದ್ದೀನಿ, ದೊಡ್ಡದಾಗಿ ನೋಡ್ತೀನಿ ನೋಡಿ, ಅವನ ತಲೆನೇ ಶುದ್ಧ ಇದೆ ಅಂತಾರೆ. ಒಬ್ಬ ಮನುಷ್ಯನ ಇದೆ ಅಂತೀನಿ. ಇದು ರೀಸೆಂಟ್ ಆಗಿ ಆಗಿರಂತ ಒಂದು ಎಕ್ಸ್ಕವೇಷನ್ಸ್ ಅಂದ್ರೆ ಅಂದ್ರೆ ಈಜಿಪ್ಟ್ ಮೆಡಿಟರೇನಿಯನ್ ಸೀ ಅಂದ ಆ ಒಂದು ಜಾಗದಲ್ಲಿ ಅಂತಾರೆ ಮಾಡಿರೋ ಒಂದು ಎಕ್ಸ್ಕವೇಷನ್ಸ್ ಅಂದ್ರ ನೋಡ್ಬೇಕ್ರೆ. ಇನ್ನ ನೋಡಿತೀರಿ ನೋಡಿತೀನಿ ಮನುಷ್ಯನ ಒಂದು ದೇಹ ನೋಡಿದ್ರಿ ಅಲ್ವರ ನೋಡಿ, ಇಲ್ಲಿ ಕೂಡ ನೋಡ್ಬೋದು. ನೆಕ್ಸ್ಟ್ ಬದ ನೋಡ್ರ ನೋಡಿ, ಅದಕ್ಕೆ ಏನ್ ಮಾಡ್ತಾರೆ ದೇವ್ರು ಬಂದ್ಬಿಟ್ಟು ನಾವ್ ಏನ್ ಮಾಡ್ತಾರೆ ಒಂದು ನಾವೇನ್ ಕಟ್ಟೋರ್ ಕೇಳ್ತಾರ ಈ ಒಂದು ಲೋಕ ಏನಾಗ್ಬಿಟ್ಟಿದೆ ಸಂಪೂರ್ಣವಾಗಿ ಕೆಟ್ಟದಲ್ಲೇ ತುಂಬಿಕೊಂಡ್ಬಿಟ್ಟಿದೆ ಅಂದ್ಬಿಟ್ಟು ದೇವ್ರ ಹೇಳ್ತಾರೆ. ಈ ಒಂದು ಲೋಕನೇ ಮಾಡ್ತೀನಿ ಜಗತ್ತಿನ ನಾಶ ಮಾಡ್ತೀನಿ ಅಂದ್ಬಿಟ್ಟು ದೇವ್ರೇ ಮಾಡ್ತಾರೆ ನೋವಾಗೆ ಒಂದು ದೊಡ್ಡದಾಗಿ ಒಂದು ನಾವೇ ಕಟ್ಟು ಅಂತ ಹೇಳ್ತಾರ. ಅದಕ್ಕೆ ನೋವಾಗ ಏನ್ ಮಾಡ್ತಾರೆ 120 ವರ್ಷ ಏನ್ ಮಾಡ್ತಾರೆ ಅವ್ರಿಗೆ ಅದು ಟೈಮ್ ಕೊಡ್ತಾರೆ ಅದರ ನೋಡಿರ್ತೀನಿ ಓದಿಂತೀನಿ. ಆದಿಕಾಂಡದಲ್ಲಿ ಆರನೇ ಅಧ್ಯಾಯ ಮೂರನೇ ವಚನ, ಆರರಲ್ಲಿ ಮೂರು, ಆದಿಕಾಂಡ ಆರನೇ ಅಧ್ಯಾಯ ಮೂರನೇ ವಚನ. ನೋಡ್ರ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ನೋಡ್ರ, ಅವರ ಆಯುಷ್ ಚೆನ್ನಾಗಿರುತ್ತೆ 120 ವರ್ಷಗಳು. ಅಂದ್ರೆ ಏನೋ ಮನುಷ್ಯನ ಆಯುಸ್ ಅವತ್ತಿನ 120 ವರ್ಷಕ್ಕೆ ತಂದ್ಬಿಟ್ರ ದೇವ್ರ. ಅಬ್ರಾಹ್ಮ್ ಎಷ್ಟು ವಯಸ್ಸಿಗೆ ಸತ್ತಿದ್ದ? ಅಬ್ರಾಹ್ಮ್ ಎಷ್ಟು ವಯಸ್ಸಿಗೆ ಸತ್ತಿದ್ದು? 175. ಎಷ್ಟು? 175. ಅಂದ್ರೆ 120 ಬಂದ್ಬಿಟ್ಟು ಮನುಷ್ಯನ ಆಯ್ಸಲ್ಲ, ಆ ಮೊದಲನೇ ಲೋಕದಲ್ಲಿ ಇರೋಂತ ಮನುಷ್ಯರ ಆಯ್ಸು. ಇವತ್ತಿಂದ 120 ವರ್ಷ ಒಳಗಡೆ ನಾನೇನ್ ಮಾಡ್ತೀನಿ, ಜಲಪ್ರಳಯದಲ್ಲಿ ಮನುಷ್ಯನ ನಾಶ ಮಾಡಾಕ್ಬಿಡ್ತೀನಿ. ಅದೇ 120 ಇಯರ್ಸ್ ಟೈಮ್ ಅಷ್ಟೇ. ಇದಾಗಿ ನಂತರ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತೀನಿ ನಾನು, ಜಲಪ್ರಳಯದಲ್ಲಿ ಇಡೀ ಒಂದು ಮನುಷ್ಯ ಜಾತಿ ನಾಶ ಮಾಡಾಕ್ಬಿಡ್ತೀನಿ ಅಂತ. ಅದೇ ನೋಡ್ಬೇಕ್ರೆ ದೇವ್ರ ಏನ್ ಮಾಡ್ತಾರೆ, ನೋವಾ ಮತ್ತೆ ಅವ್ರ ಜೊತೆಗಿರಂತ 7 ಮಂದಿನ ಏನ್ ಮಾಡ್ತಾರೆ, ದೇವ್ರ ಸೆಲೆಕ್ಷನ್ ಮಾಡ್ಕೊಂತಾರೆ. ಯಾಕೆ ನೋವಾ ಮತ್ತೆ 7 ಮಂದಿನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ರ? ನೀತಿವಂತನಾಗಿದ್ರ? ಬೇರೆ ಯಾರು ಇಲ್ವಲ್ಲ ಲೋಕದಲ್ಲಿ? ಸೋನ್ ಜನಗಳಿದ್ರಲ್ಲ ಒಬ್ರು ನೀತಿವಂತರಾಗಿಲ್ವಾ? ನೋವ ಮಾತ್ರ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರ? ನೋವ ನೀತಿ ಒಂತನ ಓಕೆ. ಇವ್ರ ಜೊತೆಗಿದ್ದಂತ 6 ಜನ ಸೊಸೆ ಮತ್ತೆ ಗಂಡು ಮಕ್ಕಳು ಅಲ್ವರ. ಇವ್ರ ನೀತಿ ಒಂತರ ಪ್ರಾಣಿ ಪಕ್ಷಿ ಬಿಡಿ, ಅವನ್ ಬರೋಣ ಫಸ್ಟ್ ಮನುಷ್ಯ ಬಗ್ಗೆ ಹೇಳ್ತಾರಂತೀನಿ ಅಲ್ವರ. ಅವ್ರ ಮಗ ಏನ್ ಮಾಡ್ತಾನೆ? ಅವ್ರ ಮಗ ಆಚೆ ಬಂದ ಮೇಲೆ, ದೋಣಿ ಆಚೆ ಬಂದ ಮೇಲೆ ಏನ್ ಮಾಡ್ತಾನೆ? ಅವ್ರ ತಂದೆನ ಬೆತ್ಲಾಗಿ ನೋಡಿದ ತಕ್ಷಣ ಅವ್ನಿಗೆ ಶಾಪ ಕೊಟ್ಬಿಡ್ತಾರೆ. ಅವನ ನೀತಿ ಒಂತರ ಅವನು ಎಷ್ಟು ಮಾಡ್ರೆ ಮತ್ತೆ ಇವ್ರನ್ನ ಸೆಲೆಕ್ಷನ್ ಮಾಡಿದ್ರು. ಏನಾಯ್ತು ಅಂತ ಓದೋಣ ಅಂತೀನಿ ಅಲ್ವರ. ಏನ್ ವಚನ ಓದಿತೀನಿ ಏನಂತ ನೋಡೋಣ. ಜೆನಿಸಿಸ್ 6th chapter 9th verse. ಜೆನಿಸಿಸ್ 6:9. ಇದೇ ಪಾಯಿಂಟ್. ನೀತಿವಂತನ ಮಾತ್ರ ಅಲ್ಲ, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಅಂತ ನೆನಪು ಮೀನಿಂಗು. ಇವರು ಮತ್ತೆ ಅವ್ರ ಜೊತೆಗಿರಂತ 7 ಜನರ ರಕ್ತದಲ್ಲಿ ಮಾತ್ರ ದೂತರುಗಳ ರಕ್ತ ಏನಾಗಿಲ್ಲ, ಅಲ್ಲಿ ಶೇರ್ ಇರಲ್ಲ. ಅದಕ್ಕೆ ದೇವರು ಇಷ್ಟು ಜನ ಮಾತ್ರ ಏನ್ ಮಾಡ್ತಾರೆ, ಕಾಪಾಡ್ತಾನೆ. ಇಮ್ಯಾಜಿನ್ ಮಾಡ್ರಿ, ಮಿಕ್ಕಿದ ಎಲ್ಲಾ ಜನಗಳಲ್ಲಿ ಏನ್ ಸೇರ್ಕೊಂಡ್ಬಿಟ್ಟಂಗ್ರೆ ಈ ಒಂದು ದೂತರುಗಳ ರಕ್ತ ಸೇರಿಂದ ದೇವರೇ ಮತ ಮಾಡಿದ್ರು. ಸಂಪೂರ್ಣವಾಗಿ ಇಡೀ ಭೂಮಿನೇ ಮಾಡ್ಬೇಕು ಅಂದ್ರು, ನಾಶ ಮಾಡ್ಬೇಕಂದ್ರೆ ದೇವ್ರ ವಿಷಯ. ಅವಾಗ ಏನ್ ಮಾಡ್ತಾರೆ ದೇವರು, ನೋವಾದ ದೊಡ್ಡದಾಗಿ ಅಂತ ಏನ್ ಮಾಡೋದು ನೀನ್ ಕಟ್ಟು ಅಂದ್ರ ಒಂದು ನೋಡಿ ಏನ್ ಮಾಡಿ ಕಟ್ಟು ಅಂತ ಹೇಳ್ತಾರೆ. ದೇವ್ರ ಮಾಡ್ತಾರೆ ದೊಡ್ಡ ನಾವೇನ ನೋವ ಮುಖಾಂತರ ಕಟ್ಟಿಸ್ತಾರೆ. ಎಷ್ಟು ವರ್ಷ ಕಟ್ತಾರೆ ನೋವ? 40 ವರ್ಷ ದೋಣಿ ಕಟ್ತಾರ. ಈ ನಾವೇ ಕಟ್ಟಕ್ಕೆ ಎಷ್ಟು ವರ್ಷ ತಗೊಂಡ್ರೆ ನೋಡ್ತೀನಿ. ಇವತ್ತಲ್ಲ ಏನೋ ಒಂದ್ ವರ್ಷ ಟೈಮ್ ಕೊಡ್ತೀನಿ, ಒಂದ್ ವರ್ಷದಲ್ಲಿ ತಂದು ನೋಡ್ತೀರಿ, ನೀವ್ ಹೇಳಿದ್ ನಾನು ಕೊಟ್ಬಿಡ್ತೀನಿ ನಿಮ್ಗೆ. ನೀವ್ ಹೇಳ್ರಿ ಆಯ್ತಾ, ನಾನು ಹೇಳಿ ಇವಾಗ ಎಷ್ಟು ವರ್ಷ ಅಂತ? ವೆರಿ ಗುಡ್, 120 ವರ್ಷ. ಎಷ್ಟು ವರ್ಷ? 120 ವರ್ಷ. ಹೇಳ್ತಲ್ಲ ಇನ್ಮೇಲೆ ಮನುಷ್ಯನ ಆಯಸ್ಸು 120 ವರ್ಷ ಅಂದ್ಬಿಟ್ಟು, ಅಂದ್ರೆ ನೋವನ್ಗೆ ಕೊಟ್ಟಿರೋ ಟೈಮ್ ಈ ಒಂದು ನಾವೇ ಕಟ್ಟಕ್ಕೆ ಎಷ್ಟು ವರ್ಷ ಅಂದ್ರೆ 120 ವರ್ಷ. ಇಮ್ಯಾಜಿನ್ ಮಾಡಿ, 120 ವರ್ಷ ಆಯ್ತು ದೊಡ್ಡದಾಗಿ ನಾವೇ ಕಟ್ಟಿರ್ಬೇಕು ಅಂದ್ರೆ ನೋವಾಗಿ ಎಂತ ಒಂದು ಭಯಂಕರ ಅಂತ ಶೋಧನೆ. ಅವ್ನ ಜೊತೆಗೆ ಇರೋದು ಎಷ್ಟು ಜನ ಅಂತ ಬರೀ 7 ಜನ, ಅಂದ್ರ 8 ಜನ ಸೇರಿ ಒಂದು ದೊಡ್ಡದಾಗ ನಾವೇ 120 ವರ್ಷದಲ್ಲಿ ಕಟ್ಟವ್ರೆ. ಅಂದ್ರ ಇಮ್ಯಾಜಿನ್ ಮಾಡಿ, ನಮ್ಗೇನ ಬಂದ್ಬಿಟ್ಟು ದೇವರು ಒಂದ್ ದೊಡ್ಡದಾಗಿರೋ ಬಿಲ್ಡಿಂಗ್ ಕಟ್ಟಪ್ಪ ಅಂತ ಮುಟ್ಟ, ನಿಮಗೆ 120 ವರ್ಷ ಟೈಮ್ ಕೊಡ್ತೇನೆ, ನಾವೇ ಮಾಡ್ತೀರಿ? ನಾವೇನ್ ಮಾಡ್ತೀರಿ? ಅಯ್ಯೋ ತುಂಬಾ ಟೈಮ್ ಇದೆ ಅಂದ್ರ, ಇನ್ನ 120 ವರ್ಷ ಇದೆ ಅಂದ್ಬಿಟ್ಟು ಫಸ್ಟ್ ನಾವೆಲ್ಲೇನ್ ಮಾಡ್ತೀವಿ? ನಮ್ಗೆಲ್ಲ ಏನ್ ಬೇಕೆಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು, ಇನ್ನೇನು 120 ವರ್ಷ ಆಯ್ತಾ, ಹತ್ರ ಬರ್ತಾ ಇದೆಯಾ, 10 ವರ್ಷ ಇರ್ಬೇಕಾದ್ರೆ ಏನ್ ಮಾಡ್ತೀರಿ? ಭಯಂಕರ ದೊಡ್ಡದಾಗಿ ಆರ್ಕಿಟೆಕ್ಟ್ನಿಗೆ ಕರ್ಬಿಟ್ಟು ಪ್ಲಾನ್ಗೆ ಹಾಕ್ಬಿಟ್ಟು ಆಮ್ಲೆ ಮಾಡ್ತೀರಿ. ಆವಾಗ ಪ್ಲಾನ್ ಮಾಡಕ್ ಶುರು ಮಾಡ್ತೀವಿ ಅಂತೀನಿ. ನೋವ್ ಅಂತೀನಿ, ಎಷ್ಟು ನಿಷ್ಠಾವಂತನಾಗಿದೆ ಅಂದ್ರೆ 120 ಇಯರ್ಸ್ ದೋಣಿ ಕಟ್ಟವನೆ ಅಂತಂದ್ರೆ, ನಾವೇನ್ ಕಟ್ಟವನೆ ಅಂತಂದ್ರೆ ಹೆಂಗಿರ್ಬೇಕು ಇಮ್ಯಾಜಿನ್ ಮಾಡ್ರಿ. ಅಲ್ಲ ಅಟ್ಲೀಸ್ಟ್ 40 ವರ್ಷ ಕಟ್ಟಿವನ್ ಏನಾಗಿರ್ಬೋದಾಗಿತ್ತು? ಅಯ್ಯೋ ಇದೇ ಕಟ್ಟಿ ಕಟ್ಟಿ ಬೇಜಾರಾಗ್ಬಿಟ್ಟಿದೆ ಅಂತ ಮಾಡ್ಬೋದಾಯ್ತು, ಸ್ಟಾಪ್ ಆಗ್ಬಿಡಾಯ್ತು. ಆದ್ರೆ ವಿಶ್ವಾಸದಲ್ಲಿ ಕಟ್ಟೋರು ನೋಡ್ರಿ ಅಂತೀನಿ. ಅದರ ಅದು ಮಾತ್ರ ಅಲ್ಲ, ದೇವರು ಈ ನಾವೇನೆ ಕಟ್ಟು ಅಂತ ಹೇಳಿ ದೇನಿಕ್ಕೆ ಕೇಳೋದಿಕ್ಕಲ್ಲ, ಜಲಪ್ರಳಯ ಮಾಡ್ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟವ್ರ. ಅಂದ್ರೆ ಮಳೆ ಮುಖ ಅಂತ ಜಲಪ್ರಳಯ ಮುಖ ಅಂತ ನಾಶ ಮಾಡ್ಬಿಡ್ತೀನಿ ಅಂತ ಹೇಳಿದ್ರ, ಆಕಲ್ಲ ಮಳೆ ಆಯ್ತಾ? ಮತ್ತೆ ನೋವನ್ ಗೆಳಿರ್ಬೇಕಾದ್ರೆ ಹೆಂಗಿರ್ಬೇಕು ಇಮ್ಯಾಜಿನ್ ಮಾಡ್ರಿ? ಇವನು ನಾವೇ ಕಟ್ತಾ ಇರ್ಬೇಕಾದ್ರೆ ಎಲ್ಲ ಬಂದು ಗೇಲಿ ಮಾಡಿರ್ಬೋದಾಗಿತ್ತು. ಅಂದ್ರ ಏ ಮಳೆ ಬರ್ತಾರೆ, ಮಳೆ ಬರ್ತಾರೆ, ನೋವು ಹೇಳ್ತಾ ಇರ್ಬೇಕಾರೆ, ಅಲ್ಲಪ್ಪ ಏನಪ್ಪ ಮಳೆ ಬರ್ತಾರೆ ಅಂತಂತೀಯಾ? ಇದುವರೆಗೂ ನಾವು ಇಷ್ಟು ವರ್ಷ ಮಳೆ ನೋಡಿದ್ದೀರಾ? ಇಷ್ಟು ವರ್ಷ ನಾವೇ ನೋಡಿಲ್ಲ, ಮಳೆ ನೋಡಿಲ್ಲ. ನೀವು ಸಡನ್ ಆಗಿ ಮಳೆ ಮಳೆ ಅಂತಂದ್ಬಿಟ್ಟು ಈ ದೋಣಿ ಬೆಳೆ ಕಟ್ತಾ ಇದ್ದೀರಾ ಅಂತ ಏನ್ ಮಾಡ್ತಾರೆ? ಮೋಸ್ಟ್ಲಿ ಸಿಕ್ಕಾಪಟ್ಟೆ ಅವ್ರು ತಮಾಷೆ ಮಾಡ್ತಾರೆ. 120 ವರ್ಷ ನಮ್ಗೆ ಯಾರೈತ ರೇಗಿಸ್ತಾರೆ, ನಾವೇನ್ ಮಾಡ್ತೀರಿ? ಪಾಪ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಅಲ್ವ ನೋಡ್ರಿ. ನೋವಾಗ ಬಂದ್ಬಿಟ್ಟು ಹೆಂಗಿದ್ರು ನೋಡಿತೀನಿ ಅಲ್ವರ. ಅದೇ ನೋಡ್ಬೇಕಾದ್ರೆ ನೋವಾನ ದೇವರು ಅತಿ ವಿಶೇಷವಾಗಿ ಮಾಡೋದು ಸೆಲೆಕ್ಷನ್ ಮಾಡೋದು ಅಂತ ನೋಡ್ಬೇಕ್ರೆ, ಈ ನಾವೇನೆ ಕಟ್ಬಿಟ್ಟಿದ್ದ ದೇವ್ರ ನೋವಾಗಿ ಹೇಳ್ತಾರೆ ಎಲ್ಲಾ ಪ್ರಾಣಿಗಳನ್ನ ಹೊಡೆಕೊಂಡು ಅಂತ ಹೇಳ್ತಾರೆ. ಅಲ್ವರ ಸೊ ಎಲ್ಲಾ ಪ್ರಾಣಿಗಳನ್ನ ನೋವ ಏನ್ ಮಾಡ್ತಾರೆ ಹೊಡೆ ಕರ್ಕೊಂಡು ಹೋಗ್ತಾರ? ಎಷ್ಟು ಜೋಡಿಗಳು? ವೆರಿ ಗುಡ್ ಅಲ್ವರ. ಒಂದು ನೋಡ್ರ, ಅದೇ ನಿಮ್ಗೆ ಅವಾರ್ಡ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಮಾಚೇನ್ ಮಾಡ್ಬಿಟ್ರಿ ಅಂದ್ರ ಸರಿ ಓರಿ ಮಾಡ್ಬಿಡಿ ಅವಾರ್ಡ್ ನಿಮ್ಗೆ ಓದಿರ್ತೀರಿ ಎಲ್ಲಿ ಆದಿಕಾಂಡ. ನೀವೇನು ಹೇಳಿದ್ರು ಅವಾರ್ಡ್ ನಿಮ್ಗೆ ಅಂದ್ರ ಜೆನಿಸಿಸ್ 7:2-3 ಏಳನೇ ಅಧ್ಯಾಯದಲ್ಲಿ 2 ಮತ್ತು 3 ಎಷ್ಟಂತೆ? ಅಯ್ಯೋ ಸರ್ ನೀವ್ ಏನ್ ಹೇಳಿದ್ರೆ ಫಸ್ಟ್ ಎರಡು ಹೇಳಿದ್ರೆ, ಆಮೇಲೆ ಬೇಡ ಒಂದ್ ನೀವೇ ಇಟ್ಕೊಂಡ್ಬಿಟ್ರಿ ಪರವಾಗಿಲ್ಲ ಬೇಜಾರಿಲ್ಲ. ಒಂದು ಅಂತಂದ್ರೆ ಫಸ್ಟ್ ಎರಡು ವಚನ ಓದಿ ಇನ್ನೊಂದ್ಸತಿ ನೋಡ್ರ. ಶುದ್ಧ ಪಶುಗಳಲ್ಲಿ ಎಷ್ಟಂತೆ? 7 ಜೋಡಿಗಳು. ಅದರ ಅಶುದ್ಧವಾಗಿರೋದು ಒಂದೊಂದು ಜೋಡಿ ಅರ್ಥ. ಅದೇ ನೋಡ್ಬೇಕ್ರೆ ಏನಕ್ಕೆ ದೇವರು ನೋವಾಗಿ 7 ಜೋಡಿ ತಗೋ ಅಂತಾರೆ? ನಾವೆಲ್ಲ ಟಿವಿ ನೋಡಿದ್ದೇನು 7 ಜೋಡಿ ಟಿವಿ ನೋಡಿ ನಮ್ ತಲೆ ಕೂತು ನೋಡಿತೀನಿ. ಅಂದ್ರೆ ಬೈಬಲ್ ಓದಿರೋದು ಯಾವತ್ತೇನಾಗಲ್ಲ, ಅಲ್ಲೇ ಇರೋದಿಲ್ಲ ನೋಡ್ರ. ಬೈಬಲ್ ಹೆಂಗ್ ಓದ್ಬೇಕು? ಅದಕ್ಕೆ ಬೈಬಲ್ ಓದ್ಬೇಕು ಅಂತ ಹೇಳೋದು. ಬೈಬಲ್ ಓದ್ರೆ ನಮ್ಗೆ ಗೊತ್ತಾಗ್ತದೆ ಅಲ್ವರ. ಬೈಬಲ್ ಓದ್ಬೇಕು ಅದಕ್ಕೆ ಅಲ್ವರ. ನೋಡಿ ಬೈಬಲ್ ಎಷ್ಟಿದೆ ಅಲ್ವರ. ಅದೇ ನೋಡ್ಬೇಕ್ರೆ ಅದೇ ಹೇಳ್ತಾ ಇದ್ರೆ ಶುದ್ಧವಾಗಿರೋ ಪಶುಗಳು ಎಷ್ಟಂತೆ? 7. ಏನಕ್ಕೆ ಶುದ್ಧವಾಗಿರೋ ಪಶುಗಳು 7 ಜೋಡಿ? ಚಿಕನ್ ಮಾಡ್ಕೊಂಡು ತಿನ್ಬಿಡಲಿ ಅವ್ರ ಮುಂದಕ್ಕೆ ಬೇಕಾಗ್ತದೆ. ಏನು ಗೊತ್ತಾ, ಕರೆಕ್ಟ್ ಆಗಿ ಹೇಳಿದ್ರೆ ಮುಂದಕ್ಕೆ ಬೇಕಾಗ್ತದೆ. ಏನಂತಂದ್ರೆ ನೋವಾ ದೇವರಿಗೆ ಯಜ್ಞಗಳನ್ನ ಸಲ್ಲಿಸಬೇಕು. ಅಂದ್ರೆ ಶುದ್ಧವಾಗಿರೋ ಪಶುಗಳನ್ನ ಮಾಡಕ್ಕೆ ಯಜ್ಞಗಳ ಸಲ್ಲಿಸಬೇಕು. ಇವಾಗ ಶುದ್ಧವಾಗಿರೋ ಯಜ್ಞಗಳನ್ನ ಸಲ್ಲಿಸ್ಬಿಟ್ಟ ಅಂತಂದ್ರೆ ಅವಾಗ ಖಾಲಿ ಆಗ್ಬಿಡ್ತಾರಲ್ಲ. ಅದಕ್ಕೆ ದೇವ್ರ ಅಂತ ಹೇಳಿದ್ರು 7 ಪೇರ್ಸ್ ನೀವು ತಗೊಂಡೋಗು ಅಂತ ಮಾಡಿದ್ರು. ನೋಡಿ ಇದು ಶುದ್ಧವಾಗಿರೋ ಪಶು ಇದೆ, ಅಶುದ್ಧವಾಗಿರೋದಿದೆ. ಅಶುದ್ಧವಾಗಿರುತ್ತೆ ಮಾಡಿ ನಾವು ಒಂದದು ಜೋಡಿ ತಗೊಂಡು ಅಂತ ನೋಡ್ರಿ. ಬೈಬಲ್ ಎಷ್ಟಿದೆ ಅಂದ್ರ ಅದಕ್ಕೆ ನೋವನ್ನ ಏನ್ ಮಾಡ್ತಾನೆ? ದೋಣಿ ಹೇಳಿ ಹೋಗ್ತಾನೆ. ದೋಣಿ ಹೇಳಿ ಹೋಗಿ ಮೇಲೆ ಏನ್ ಮಾಡ್ತಾರೆ? 40 ದಿನ 40 ರಾತ್ರಿ ಮಳೆ ಬಂತಾ? ಇಷ್ಟು ಮೊದಲೇನು ಹೋಗ್ತಾ ಮಳೆ ಇತ್ತಾ? ಆದಿಕಾಂಡ 7:12 ಶಂಸಿ ಆದಿಕಾಂಡ 7ನೇ ಅಧ್ಯಾಯದಲ್ಲಿ 12ನೇ ವಚನ 12ನೇ ವಚನ ಓದಿ. ನೋಡ್ರ 40 ದಿನ ಹಗಲಿರಲು ಭೂಮಿ ಮೇಲೆ ದೊಡ್ಡ ಮಳೆ ಇರ್ತದೆ ಸುರಿತಂತೆ. ಯೋಚನೆ ಮಾಡ್ರೆ ಮೊದಲನೇ ಹೋಗ್ತಾನೆ ಮಳೆನೇ ಇಲ್ಲ ಕಟ್ಟ ಮಳೆ ತ ಮೊದಲನೇ ಹೋಗ್ತಾನೆ ಮಳೆನೇ ಇರಲ್ಲ. ಅದರ ಆದಿಕಾಂಡ 2ನೇ ಅಧ್ಯಾಯ ನೋಡಿರಿ. ಹಂಗಿರ್ಬೇಕಾದ್ರೆ ಮೊದಲನೇ ಲೋಕದಲ್ಲಿ ಇಷ್ಟೊಂದು ಭಯಂಕರವಾಗಿರುವಂತ ಮಳೆ, 40 ದಿನ ಹಗಲು ರಾತ್ರಿ ಬೀಳಂತ ಮಳೆ ಬೆಳಕ್ಕೆ ಹೆಂಗೆ ಸಾಧ್ಯ? ವೆರಿ ಗುಡ್ ನೋಡಿ, ಇದು ಕರೆಕ್ಟ್ ಆಗಿ ಇದಕ್ಕೆ ಅವಾರ್ಡ್ ಕೊಡ್ಬೋದು. ಅದರ ಎಲ್ಲಿ ಹನ್ನೊಂದನೇ ವಚನ ಓದಿಂತೀನಿ, ಲೆವೆಂತ್ ವರ್ಸ್ ಓದಿ. ನೋಡ್ರ ಭೂಮಿ ಕೆಳಗಡೆ ಇರುವಂತಹ ಸಾಗರದ ತಲೆಗಳೇ ಇರುತ್ತೆ ಒಡೆದವು. ಆಮೇಲೆ ನೋಡ್ರ ಆಕಾಶದ ತೂಪುಗಳೇನಾದಂತಲೆ ತೆರೆದವು. ನೋಡ್ಬೇಕ ವಿಂಡೋಸ್ ಸೆವೆನ್ ವೇರ್ ಓಪನ್. ಹಂಗಾದ್ರೆ ದೇವ್ರೆ ಗೊತ್ತಾಗ ಮಾಡಿದ್ರು, ಈ ಭೂಮಿ ಸುತ್ತಲೂ ಇಟ್ಟಿದಂತ ಒಂದು ನೀರಿನ ಕವಚ ಏನ್ಬಿಡಂತೆ ಕ್ಲೀನ್ ಆಗಿ ಬೈಬಲ್ ಎಷ್ಟು ಕ್ಲಿಯರ್ ಕೊಡ್ತಾರೆ. ಇಂಗ್ಲೀಷ್ ಅಲ್ಲಿ ದ ವಿಂಡೋಸ್ ಆಫ್ ಹೆವೆನ್ ವೇರ್ ಓಪನ್ ಅಂತ ಹೇಳ್ತಾರೆ. ಅದರ ಇದು ಸಾಮಾನ್ಯ ಮಳೆ ಬಗ್ಗೆ ಮಾಡ್ತಾ ಇಲ್ಲ. ಅದರ ಮೇಲೆ ಇಟ್ಟು ದೇವರು ನೀರಿನ ಕವಚನ ಹೊಡೆದ್ಬಿಟ್ರು ಅಂತೀನಿ. ಆ ನೀರಿನ ಕವಚ ಯಾವಾಗ ಹೊಡೆದ್ರು ಮೇಲೆ ಅಂತೆಲ್ಲ ನೀರು ಕೆರೆಡೆ ಹೆಂಗ್ ಬಿದ್ಬಿಡ್ತು ಅಂತಂದ್ರೆ ಒಂದು ಭಯಂಕರ ಆಗಿರುವಂತಹ ಮಳೆ ರೀತಿಯಲ್ಲಿ 40 days 40 nights ಏನಾಗಿದೆ ಮಳೆ ಬಿದ್ದಿದೆ ಯೋಚನೆ ಮಾಡಿ. 40 days 40 nights ಕಂಟಿನ್ಯೂಸ್ ಆಗಿ ಯಾರಾದ್ರಿ ಮಳೆ ಹೊಡೆದ್ರೆ ಏನಾಗ್ತದೆ? ಬೆಂಗಳೂರಿನಲ್ಲಿ ಒಂದಿನ ಹೊಡೆದ್ರೆ ಮುಗೀತು ಅಂದ್ರ ಫುಲ್ ಏನಾಗ್ತಾರೆ, ಅರ್ಧಕರ್ಧ ಸಿಟಿ ಫಟ್ ಆಗ್ಬಿಡ್ತಾರೆ. ಫುಲ್ ಏನಾಯ್ತಂತೆ, ಇಡೀ ಲೋಕ ಏನಂತಾರೆ ಕಾಂಪ್ಲೀಟ್ ಆಗಿ ನೀರಲ್ಲಿ ಮುಳುಗ್ಬಿಡ್ತು ಅಂತ ಹೇಳ್ತಾರೆ. ಅಂದ್ರೆ ಅದು ನೋಡ್ಬೇಕ್ರೆ ಜಲ ಪ್ರಳಯದಲ್ಲಿ ಈ ತರ ದೇವ್ರ ಮಾಡಿದ್ರೆ ಮೊದಲನೇ ಲೋಕನ ನಾಶ ಮಾಡಿದ್ರು. ಕರೆಕ್ಟ್ ಅದೇ ಹೇಳಿದ್ದು ಏನಂತಾರೆ 2 Peter 3:5 ಅಂತ ಹೇಳ್ತಾರೆ. ಪೂರ್ವ ಕಾಲದಲ್ಲಿ ಇದ್ದಂತ ಆ ಕಾಲದಂತ ಒಂದು ಪ್ರಪಂಚವನ್ನು, ಆ ಕಾಲದಂತ ಲೋಕವನ್ನು ದೇವರು ನೀರಿಂದ ಉಂಟು ಮಾಡಿ ನೀರಿನ ಆಧಾರಗೊಂಡು ಆ ನೀರಿನಿಂದಲೇ ದೇವ್ರೆ ಮಾಡಿದ್ರು ಆ ಕಾಲದ ಒಂದು ಲೋಕವನ್ನು ನಾಶ ಮಾಡಿದ್ರು. ನೋಡ್ಬೇಕು ಈ ತರ ದೇವರು ಮೊದಲನೇ ಲೋಕನ ಏನ್ ಮಾಡಿದ್ರು ಒಂದು ನಾಶ ಮಾಡಿಬಿಟ್ರು. ಅದರ ಹಂಗಿರ್ಬೇಕ್ರೆ ಒಂದು ಲೋಕನ ನಾಶ ಮಾಡೋದ್ರೆ ಏನರ್ಥ? ಅದ್ರ ನೋಡಿದ್ರಿ ಜಡೆ ಪಳೆ ಬಂತು ಅದರ ಆ ಜಡೆ ಪಳೆ ಬರ್ಬೇಕಾದ್ರೆ ನೋವಾ ಅಂತಾರೆ ಅವ್ರ ಜೊತೆಗಿದ್ದವರು ದೋಣಿನೇ ಅಂತಾರವರು ಅವರು ಅಂತಾರೆ ಅವ್ರು ಕಾಪಾಡಿಸ್ಬಿಟ್ರು. ಮಿಕ್ಕಿದ ಲೋಕ ಜನಗಳೆಲ್ಲ ಏನಂತಾರೆ ಜಡೆ ಪಳೆ ಏನಂತಾರಲ್ಲ ಇಲ್ಲ ನಾಶ ಆಗ್ಬಿಟ್ರು ಅದರ ಅದೇ ನೋಡ್ಬೇಕ್ರೆ ಈ ರಾಕ್ಷಸರ ಗತಿ ಏನಾಯ್ತು ಅದರ ಈ ರಾಕ್ಷಸರು ಕೂಡ ಏನಾಗ್ಬಿಟ್ರು ಅಂದ್ರೆ ಜಡೆ ಪಳೆದಲ್ಲಿ ನಾಶ ಆಗ್ಬಿಟ್ರು ಅದರ ಯಾಕಂದ್ರೆ ಇವರು ಕೂಡ ಮಾಂಸದಲ್ಲೇ ಇದ್ರು. ಇವರಿಗೆ ಆತ್ಮಿಕ ಶರೀರಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಒಂದು ಅವಕಾಶ ಕೊಟ್ಟಿರಲಿಲ್ಲ. ಆ ಮಾಂಸದಲ್ಲಿ ಇರೋದ್ರಿಂದಾನೇ ಅವ್ರೇನಾಗ್ಬಿಟ್ರೆ ಅಂದ್ರೆ ಮಾಂಸದಲ್ಲಿ ಕಂಪ್ಲೀಟ್ ಆಗಿ ನಾಶ ಆಗ್ಬಿಟ್ರು ಅಲ್ವರ. ಆದ್ರೆ ಈ ಒಂದು ದೂತ್ರಗಳಿದ್ರಲ್ಲ ಆವಾಗ ಅವಾಗ ಬಂದ್ಬಿಟ್ಟು ಮಾಂಸದಲ್ಲಿ ಪ್ರತ್ಯಕ್ಷತೆ ಆಗಿ ತಿರ್ಗಾ ಆತ್ಮಿಕ ಶರೀರಕ್ಕೆ ಹೋಗ್ತಾ ಇದ್ದಲ್ಲ, ಇವರು ಏನಾದ್ರೂ ಜಡಪಣೆ ನೋಡ್ಬೇಕಾರೆ ಇವರು ಮಾಂಸದಲ್ಲಿ ಇರ್ಬೇಕಾದ್ರೆ ಜಡಪಣೆ ಬರ್ಬೇಕಾರೆ ಇವರು ನಾಶ ಆಗಿಲ್ಲ. ಯಾಕಂದ್ರೆ ಯಾವಾಗ ಜಡ ಪಳೆ ಬಂತೋ ಇಮಿಡಿಯೇಟ್ ಆಗಿ ಆತ್ಮಿಕ ಶರೀರಕ್ಕೆ ಎಕ್ಸ್ಚೇಂಜ್ ಆಗಿ ಇಮಿಡಿಯೇಟ್ ಅವರು ಎಸ್ಕೇಪ್ ಆಗ್ಬಿಟ್ರು. ಅದ್ ನೋಡ್ಬೇಕ್ರೆ ಈ ಒಂದು ದೂತ್ರಗಳು ಜಡ ಪಳೆಯದಲ್ಲಿ ಏನಾಗಿಲ್ಲ ನಾಶ ಆಗಿಲ್ಲ. ಆ ರಾಕ್ಷಸಗಳು ಮಾತ್ರ ಏನಾಗ್ಬಿಟ್ಟು ಇವಾಗ ನಾಶ ಆಗ್ಬಿಟ್ರು ಅಲ್ವ. ಅದೇ ಅಂತೀನಿ ವಚನ ಓದಿಂತೀನಿ ಎಲ್ಲಿ ಅಂದ್ರೆ 2 Peter 2:4 2 Peter 2:4 ನೋಡ್ರಿ ದೇವದೂತರು ಪಾಪ ಮಾಡಿದಾಗ ನೋಡ್ರಿ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನೋಡ್ರ ನ್ಯಾಯ ತೀರ್ಪನ್ನು ಹೊಂದುವುದಕ್ಕಾಗಿ ಇಡಲ್ಪಟ್ಟವನಾಗಿರ್ಬೇಕೆಂದು ಕತ್ತಲೆ ಗುಂಡುಗಳಿಗೆ ಮಾಡ ದೇವರು ವಾಪಸ್ ಮಾಡಿದ್ರೆ ದೇವದೂತರುಗಳನ್ನ ದೇವರು ತಿರ್ಗಾ ಪರಲೋಕಕ್ಕೂ ಸೇರಿಸ್ಕೊಂಡಿಲ್ಲ ಅದರ ತಿರ್ಗಾ ಭೂಲೋಕದಲ್ಲಿ ಮಾಂಸದಲ್ಲಿ ಬರೋಕ್ಕೂ ದೇವರು ಬಿಟ್ಟಿಲ್ಲ. ದೇವರು ಈ ದೇವತೃಗಳನ್ನ ಏನ್ ಮಾಡಿ ಅಂದ್ರೆ ಇವತ್ತು ವಾಯುಮಂಡಲ ಕಟ್ಟಾಕ್ಬಿಟ್ಟಿದ್ರೆ ಎಲ್ಲಿದ್ರೆ ಅಂದ್ರೆ ಭೂಮಿಗಿರಂತ ಒಂದು ವಾಯುಮಂಡಲದಲ್ಲಿ ಮತ್ತೆ ಕಟ್ಟಾಕ್ಬಿಟ್ಟಿದ್ದಾರೆ. ಅದರ ಇವರಿಗೆ ಯಾರು ಅಧಿಪತಿ ಯಾರು ಪ್ರಿನ್ಸ್ ಅಂತ ನೋಡ್ಬೇಕಾರೆ ಲೂಸಿಫರ್. ಅದರ ಓದಿಂತೀನಿ ಎಫಿಷಿಯನ್ಸ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ಎಫಿಷಿಯನ್ಸ್ ಬರೆದ ಪತ್ರಿಕೆ 2:2 ನೋಡ್ರ ಎಂತಾರೆ ಇಹೋ ಲೋಕದ ಅನುಸಾರವಾಗಿ ನೀವು ನಡೆದುಕೊಂಡಿರಿ. ಆಮೇಲೆ ನೋಡ್ರ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿಗೆ ಅಂದರೆ ನೋಡ್ರ ಏನಂತಾರೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿಗೆ ಅಂದರೆ ನಂಬರಾದವರನ್ನು ಅವಿದೇತಿಗೆ ಪ್ರೇರಣೆ ಮಾಡುವಂತ ದುರಾತ್ಮ ಇದು ಯಾರು ನೋಡ್ಬೇಕಾರೆ ಲೂಸಿಫರ್. ಅಂದ್ರ ನೋಡ್ಬೇಕ ಸೇತಾನು ಇವತ್ತು ವಾಯುಮಂಡಲದ ಅಧಿಕಾರ ನಡೆಸ್ತಾ ಇದ್ದಾನೆ. ಅಧಿಪತಿ ಅಂದ್ರೆ ಇವ್ರ ಕಡೆ ಯಾರಿದ್ದಾರೆ ಸಬಾರ್ಡಿನೇಟ್ಸ್ ಇದಾರೆ. ಅದೇ ಯಾರು ಅಂದ್ರೆ ಮೊದಲೇ ಒಂದ್ಸಲ ಪಾಪ ಮಾಡಿದ ಬಿದ್ದ ಋತುಗಳು ಇವ್ರನ್ನೇ ಮಾಡ್ಬೇಕಾ ವಾಯುಮಂಡಲ ದೇವ್ರೆ ಮಾಡಿ ಇವಾಗ ಕಟಾಕ್ಷ ಇಟ್ಬಿಟ್ಟಿದ್ದಾರೆ. ಅದ್ರ ಅದೇ ಹೊಡ್ಬೇಕ್ರೆ ಈ ತರ ಮೊದಲನೇ ಲೋಕನ ದೇವರು ನಾಶ ಮಾಡಕ್ ಕೊಟ್ರು. ಅದರ ಅದೇ ನೋಡಿರ್ತೀನಿ ನೋವು ಏನ್ ಮಾಡ್ತಾರೆ ದೋಣಿಯಲ್ಲಿ ಇರ್ತಾರೆ. ಅದರ ಈ ದೋಣಿಯಲ್ಲಿ ಇಟ್ಕೊಂಡು ಏನಾಗ್ತಾರೆ ಒಂದು ವರ್ಷ ಅಂತಾರೆ, ಒಂದು ತಿಂಗಳು 15 ದಿವಸ ಎಲ್ಲಿರ್ತಾರೆ ದೋಣಿಯಲ್ಲಿ ಇರ್ತಾರೆ. ಕೊನೆಗೆ ಏನಾಗ್ತಂದ್ರೆ ಆ ದೋಣಿ ಬಂದ್ಬಿಟ್ಟು ಮೌಂಟ್ ಅರರಾತ್ರ ಸರಿ ಏನಾಗ್ತದೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂತಾರೆ. ಅದರ ನೀರೆಲ್ಲ ಹಿಂಗೋಗಿ ಏನಾಗ್ತದೆ ಅವಾಗ ದೋಣಿಯಿಂದ ನೋವು ಏನ್ ಮಾಡ್ತಾರೆ ಹೊರಗಡೆ ಬಿಡ್ತಾರೆ. ಅವಾಗ ದೇವ್ರ ಏನ್ ಮಾಡ್ತಂದ್ರೆ ಅವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂತಾರೆ. ಓದಿಂತೀನಿ ಆದಿಕಾಂಡ 9:13. ಆದಿಕಾಂಡ 9:13 ಆದಿಕಾಂಡ 9:13 ನೋಡಿ. ಇದೇ ಗುರುತಾಗಿರ್ತದೆ. ಅವಾಗಿನ ದೇವ್ರ ಮಾಡ್ತದೆ ಒಂದು ಮುಗಿಲು ಬಿಲ್ಲೆ ಇಟ್ಬಿಟ್ರು. ಅಂದ್ರೆ ಅದೇ ಹೊಡ್ಬೇಕ್ರೆ ಈ ಮುಗಿಲು ಬಿಲ್ಲೆ ದೇವರು ನೋವಿನ ಮಾಡಿದ ಒಡಂಬಡಿಕೆಗೆ ಒಂದು ಸಾಕ್ಷಿ. ಅಂದ್ರೆ ನೋಡ್ಬೇಕ್ರೆ ಅದಕ್ಕೆ ನಾವು ಮುಗಿಲು ಬಿಲ್ಲು ನೋಡಿದ ತಕ್ಷಣ ಫಸ್ಟ್ ನಾವೇನ್ ನೆನೆಸ್ಕೋಬೇಕು, ದೇವರು ನೋವಿನ ಮಾಡಿದಂತ ಒಂದು ಒಡಂಬಡಿಕೆ. ಅಂದ್ರೆ ಈ ಒಂದು ಮುಗಿಲು ಬಿಲ್ಲು ಬಂದಾವಾಗೆಲ್ಲ ಬೈಬಲ್ ಸತ್ಯ ಅಂತ ನಾವೇನ್ ಮಾಡ್ಬೋದು ತಿಳ್ಕೊಬಹುದು. ಅಂದ್ರೆ ಬೈಬಲ್ ಅಲ್ಲಿ ಫಸ್ಟ್ ಟೈಮ್ ಮಳೆ ಬಂತು ನೋಡಿದೀನಿ, ಆ ಮಳೆ ಬಂದವಾಗ ಫಾರ್ಮ್ ಆಗಿದೆ ಅಂದ್ರೆ ಈ ಮುಗಿಲು ಬಿಲ್ಲು. ಅದ್ರ ಮುಗಿಲು ಯಾವ ಬರ್ತದೆ ಯಾವ ಬೆಲೆ ಮಳೆ ಬರ್ತಾನೆ ಬರೋದು. ಅಂದ್ರೆ ಅದೇ ನೋಡ್ಬೇಕ್ರೆ ಇದು ಒಂದು ಕ್ಲಿಯರ್ ವಿಚಾರ. ಅಂದ್ರೆ ದೇವ್ರೇನಾಗಿದೆ ಮನುಷ್ಯ ಜೊತೆ ಇದಾರೆ ಅಂತ ಅದೇ ನೋಡ್ಬೇಕ್ರೆ ನೋವು ಬಂದು ಮಾಡ್ತಾರೆ ದೇವ್ರಿಗೆ ಯಜ್ಞಗಳನ್ನ ಬಲಿಗಳನ್ನ ಸಂಸ್ಕೃತಿ ಮಾಡ್ತಾನೆ. ತನ್ನ ಒಂದು ಇದನ್ನ ಪ್ರಯಾಣನ ವಾಪಸ್ ಶುರು ಮಾಡ್ತಾನೆ. ಅಂದ್ರೆ ತನ್ನ ಒಂದು ಲೈಫ್ ನೇಮ್ ಮಾಡ್ತಾನೆ ವಾಪಸ್ ಹಂಗೆ ಕಂಟಿನ್ಯೂ ಮಾಡ್ತಾನೆ. ಅದೇ ನೋಡ್ಬೇಕ್ರೆ ನಾವೇನ್ ನೋಡಿದ್ರೆ ಮೊದಲೇ ಲೋಕನ ಯಾವ ರೀತಿ ನಾಶ ಮಾಡೋದು ಅಂತ ನೋಡಿದ್ರಿ. ಅಂದ್ರ ಯಾವ ರೀತಿ ನಾಶ ಮಾಡೋದಂತೆ ವಚನ ಓದಿತೀನಿ. 2 Peter 3:5 ಆರ್ದ ವಚನ ಓದಿತೀನಿ. 2 Peter 3:5-6 2 Peter 3:5 ಮತ್ತೆ 6
ನೋಡ್ರ
ಆ ಕಾಲ ಇಂತ ಲೋಕ ಏನಾಗ್ಬಿಡ್ತದೆ ಜಲಪ್ರಳಯದಲ್ಲಿ ನಾಶ ಆಗ್ಬಿಡ್ತಾರೆ. ಅಂದ್ರೆ ಲೋಕ ನಾಶ ಆಗ್ಬಿಡ್ತದೆ ಏನ್ ಮೀನಿಂಗ್ ಲೋಕ ನಾಶ ಆಗ್ಬಿಡ್ತು ಅಂತ ಹೇಳ್ತಾರಲ್ಲ ಆ ಕಾಲದಿಂದ ಲೋಕ ಏನಾಗ್ಬಿಡ್ತು ನಾಶ ಆಗ್ಬಿಡ್ತು. ಅಂದ್ರ ನೋವ ಮತ್ತೆ 7 ಜನ ಸೇರಿಸಿ ಎಂತಾರೆ ಅವ್ರು ರಕ್ಷಣೆ ಮಾಡಿದ್ರು. ಅದರ ಮಿಗ್ದವ್ರೆಲ್ಲ ಮಾಡಾಕ್ಬಿಟ್ರು ಜಲಪ್ರಳಯದಲ್ಲಿ ಆ ಮೊದಲೇ ಲೋಕ ನಾಶ ಆಗ್ಬಿಡ್ತು. ಅಂದ್ರೆ ಅಂದ್ರೆ ನೋವ ಏನ್ ಮಾಡ್ದ ಹಂಗೇ ಒಂದ್ ನಾವೇ ತಗೊಂಡು ಬೇರೆ ಗ್ರಹಕ್ಕೆ ಹೋಗಿ ಬೇರೆ ಎಲ್ಲರೂ ಸೆಟ್ ಆಗ್ಬಿಟ್ರ ಮತ್ತೆ ಎಲ್ಲಿ ಅದೇ ಭೂಮಿ ಮೇಲೆ ತಾನೆ ಅದೇ ಭೂಮಿ ಮೇಲೆ ಬೇರೆ ಸೆಟಪ್ ತಾನೆ ಬಂದಿದ್ದಂಗ್ರೆ. ಆದ್ರೆ ಅದೇ ಭೂಮಿ ಮೇಲೆ ಮೌಂಟ್ ಅರರಾತ ಒಂದು ಬೆಟ್ಟಿರತ್ತ ಹೋಗ್ಬಿಟ್ಟು ಏನಾಯ್ತು ಅಲ್ಲಿ ದೋಣಿ ಅಲ್ಲಿ ಲ್ಯಾಂಡ್ ಆಯ್ತು. ನಾವೇನಾಯ್ತು ಅಲ್ಲಿ ಅಲ್ಲಿ ಲ್ಯಾಂಡ್ ಆಯ್ತು ಅಲ್ಲೇನ್ ಮಾಡಿದ್ರಂತೆ ಅಲ್ಲಿ ತನ್ನ ಲೈಫ್ ನ ತಿರ್ಗಾ ಕಂಟಿನ್ಯೂ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಇದೇ ಭೂಮಿ ಮೇಲೆ ನೋವಾ ತಿರ್ಗಾ ತನ್ನ ಅವರ ಪ್ರಯಾಣ ಏನ್ ಮಾಡಿದ್ರು ಅಲ್ಲಿ ಶುರು ಮಾಡಿದ್ರು. ಅಂದ್ರೆ ಹಂಗಿರ್ಬೇಕಾರೆ ಮೊದಲೇ ಲೋಕ ನಾಶ ಮಾಡ್ಬಿಟ್ರು ಅಂದ್ರೆ ಏನ್ ಮೀನಿಂಗು ಭೂಮಿ ನಾಶ ಮಾಡ್ಬಿಟ್ರ ಭೂಮಿ ಏನಾಗಿಲ್ಲ ನಾಶ ಆಗಿಲ್ಲ. ಅದಪ್ಪ ಗಾಡ್ ಡಿಸ್ಟ್ರಾಯ್ ದ ಫಸ್ಟ್ ವರ್ಲ್ಡ್ ಅಂತ ಹೇಳ್ಬೇಕ್ರೆ ಗಾಡ್ ಡಿಡ್ ನಾಟ್ ಲಿಟ್ರಲಿ ಡಿಸ್ಟ್ರಾಯ್ ದ ವರ್ಲ್ಡ್. ಅಂದ್ರೆ ಈ ಲಿಟ್ರಲ್ ಆಗಿರೋಂತ ಭೂಮಿ ಏನ್ ಮಾಡ್ಕೊಳ್ಳ ದೇವ್ರು ನಾಶ ಮಾಡ್ಕೊಳ್ಳಿ ಅದೇ ಚೆನ್ನಾಗಿ ಅಂತ ಇಟ್ಕೊಳ್ಳಿ. ಅಂದ್ರ ಈ ಭೂಮಿ ಯಾವತ್ತು ಶಾಶ್ವತ ಹಿಂಗಿರ್ತದೆ ಹಿಂಗೇ ಇರ್ತದೆ. ದೇವರು ಭೂಮಿ ನಾಶ ಮಾಡಿಲ್ಲ. ಓದಿತೀನಿ ಪ್ರಸಂಗಿ 1:4 ವಚನ ಪ್ರಸಂಗಿ 1:4 ಪ್ರಸಂಗಿ ವೆರಿ ಗುಡ್. 1 ತಲಾಂತರವು ಗತಿಸುವುದು ಇನ್ನೊಂದು ತಲಾಂತರವು ಬರುವುದು ನೋಡ್ರ ಭೂಮಿ ಅದಾಗಿದ್ದಂತೆ ಶಾಶ್ವತವಾಗಿ ಇರ್ತಾರೆ ಅಂತ ನೋಡ್ಬೇಕು. ಭೂಮಿ ಶಾಶ್ವತವಾಗಿ ಯಾವತ್ತಿಗೂ ಹಿಂಗೆ ಇರ್ತಾರೆ. ಈ ಭೂಮಿ ಯಾವತ್ತು ನಾಶ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಜನರೇಷನ್ ವಿಲ್ ಕಮ್ ಅಂಡ್ ಜನರೇಷನ್ ವಿಲ್ ಗೋ ಬಟ್ ಅರ್ತ್ ಅಬೈಡ್ ಫಾರ್ ಎವರ್ ಅಂತ ಹೇಳ್ತಾರೆ. ಅಂದ್ರೆ ಭೂಮಿನ ಯಾರು ಏನ್ ಮಾಡಕ್ ಸಾಧ್ಯ ಇಲ್ಲ ನಾಶ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ. ಏಷ್ಯಾದಲ್ಲಿ 45:18 ಓದಿಂತೀನಿ. 5:45-18 ಓದಿಂತೀನಿ. 5:45-18 ನೋಡ್ರಿ ಭೂಮಿಯನ್ನು ಏನ್ ಮಾಡಂತೆ ಅವರು ರೂಪಿಸಿ ಸ್ಥಾಪಿಸಿದರಂತೆ. ನೋಡ್ರ ಶೂನ್ಯ ಸ್ಥಾನವಾಗಿ ಇರಲೆಂದು ಸೃಷ್ಟಿಸಿದ್ರೆ ನೋಡ್ರ ಜನ ನಿವಾಸಕ್ಕಾಗಿ ದೇವರೇ ಮಾಡಂತೆ ಸೃಷ್ಟಿ ಮಾಡಂತೆ ಎಷ್ಟು ಸ್ಪಷ್ಟ ಕೊಡ್ತಾರೆ ನೋಡ್ರ. ಭೂಮಿನ ಸೃಷ್ಟಿ ಮಾಡಿದ್ರೆ ಮನುಷ್ಯಕೋತಾನೆ, ಭೂಮಿನ ನಾಶ ಮಾಡಕ್ಕಾಗಲ್ಲ. ಅಂದರೆ ಈ ಭೂಮಿ ಯಾವತ್ತೂ ನಾಶ ಮಾಡಕ್ ಸಾಧ್ಯ ಇಲ್ಲ. ಹಂಗಿರ್ಬೇಕಾದ್ರೆ ದೇವರು ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಪೂರ್ವದಲ್ಲಿರುವಂತ ಒಂದು ಭೂಮಿ ಆಕಾಶಗಳನ್ನ ನಾಶ ಮಾಡ್ಬಿಟ್ರೆ ಅಂದ್ರೆ ಏನರ್ಥ? ಲಿಟ್ರಲ್ ಆಗಿರುವಂತ ಭೂಮಿ ನಾಶ ಮಾಡಕ್ ಕೊಟ್ರ ವ್ಯವಸ್ಥೆ ಮಾಡ್ರಿ. ಆ ಕಾಲದಿಂದ ನಿಜವಾಗಿರಂತ ನೋವಾಗಿದ್ದಂತ ಭೂಮಿನೇ ನಾಶ ಮಾಡಿಸ್ತಾರ, ನೋವಾಯ್ತಂತ ಆಕಾಶನೇ ನಾಶ ಮಾಡಿಸ್ತಾರ? ಇಲ್ಲ. ಹಂಗಾದ್ರೆ ಆಕಾಶನೇ ಅರ್ಥ ಏನು, ಭೂಮಿ ಅಂದ್ರೆ ಅರ್ಥ ಏನು ಅಂದ್ರೆ ಏನ್ ಮಾಡ್ಬೇಕು? ಬೈಬಲ್ ಅಲ್ಲಿ ಹುಡುಕ್ಬೇಕು. ಅದರ ಹಿಂಗೆಲ್ಲ ಹೇಳಿದ್ರಲ್ಲ ನಿಮ್ಗೆ ಕ್ಲಿಯರ್ ಗೊತ್ತಾಗಿರ್ತಾರೆ. ಏನಂದ್ರೆ ಆ ಕಾಲದಲ್ಲಿ ಭೂಮಿ ಅಂತಂದ್ರೆ ಭೂಮಿಲಿ ಯಾರಿದ್ರು ಅಂದ್ರೆ ದೊಡ್ಡ ದೊಡ್ಡ ರಾಕ್ಷಸರುಗಳಿದ್ರು ಅಂತೀನಿ. ಒಬ್ಬೊಬ್ಬರು 50 ಅಡಿ 60 ಅಡಿ ಇರೋಂತ ರಾಕ್ಷಸಗಳು ಭೂಮಿಲಿ ಇರೋಂತ ಸಾಮಾನ್ಯ ಮನುಷ್ಯರು ದಬ್ಬಾಣಿಕೆ ಮಾಡೋರು. ಅಂದ್ರೆ ಆ ಕಾಲದಲ್ಲಿ ಭೂಮಿ ಅಂತ ಹೇಳ್ಬೇಕಾದ್ರೆ ಆ ಭೂಮಿಲಿ ದೊರೆತನ ಮಾಡಿದಂತ ರಾಕ್ಷಸಗಳು ಅಷ್ಟು. ಅದೇ ಹೇಳ್ಬೇಕಾದ್ರೆ ಅರ್ತ್ ಬೈಬಲ್ ಅಲ್ಲಿ ಅದರ ಹೆವೆನ್ಸ್ ಅಂಡ್ ಅರ್ತ್ ಅದರ ವಿಚ್ ವೇ ದೆನ್ ಫಡ್ ಅಂತ ಹೇಳ್ತಾರೆ. ಅದರ ಅರ್ತ್ ಅಂದ್ರೆ ಏನರ್ಥ ಬೈಬಲ್ ಅಲ್ಲಿ? ಅದರ ವರ್ಲ್ಡ್ ಅಂತ ಹೇಳ್ತಾರೆ. ವರ್ಲ್ಡ್ ಅಂದ್ರೆ ಬೈಬಲ್ ಏನರ್ಥ? ಬೈಬಲ್ ಒಂದು ಬ್ಯೂಟಿಫುಲ್ ಆಗಿಂತ ವಚನ ಇದೆ, ಎಲ್ಲಾ ಕ್ರೈಸ್ತವರಿಗೂ ತುಂಬಾ ಇಷ್ಟವಾದಂತ ವಚನ John 3:16. ಅದರ John 3:16 ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ಗಾಡ್ ಸೋ ಲವ್ ದ ವರ್ಲ್ಡ್ ದಟ್ ಹಿ ಗೇವ್ ಹಿಸ್ ಓನ್ಲಿ ಬಿಗಾಟನ್ ಸನ್ ಅಂತ ಹೇಳ್ತಾರಲ್ಲ, ತನ್ನ ಒಬ್ಬನೇ ಮಗನ್ ಕೊಟ್ರ ಅಂತ. ಅಂದ್ರೆ ದೇವ್ರೇನು ಗಾಡ್ ಸೋ ಲವ್ ದ ವರ್ಲ್ಡ್ ಅನ್ ಏನು ನಿಂಗೋ ಆ ಭೂಮಿಲಿಂತ ಬೆಟ್ಟ ಗುಡ್ಡಗಳು ಮರಗಳು ಇದನ್ನ ಪ್ರೀತಿ ಮಾಡಿ ತನ್ನ ಮಗನ ಕೊಟ್ರ. ಮತ್ತಂಗ್ರೆ ಏನಿಡ್ರಿ, ದೇವ್ರ ಲೋಕನೇ ಎಷ್ಟೋ ಪ್ರೀತಿ ಮಾಡ ಲೋಕ ಅಂದ್ರೆ ಏನರ್ಥ ಅಲ್ಲಿ? ಮನುಷ್ಯ ತಾನೆ. ಇದೇ ರೀತಿ ಪೂರ್ವ ಕಾಲದ ಇಂತ ಲೋಕ ನಾಶ ಮಾಡಿದ್ರೆ ಲೋಕ ಏನಂತ ಬೈಬಲ್ ಅಲ್ಲಿ ಸೆಟ್ಅಪ್ ಅಂದ್ರೆ ಆ ಕಾಲದಲ್ಲಿ ಅಂತ ಒಂದು ಸೊಸೈಟಿ, ಆ ಕಾಲದಲ್ಲಿ ಅಂತ ಒಂದು ಸೆಟ್ಅಪ್, ಭೂಲೋಕದಲ್ಲಿ ಆಳ್ವಿಕೆ ಒಂದು ಸ್ಥಳ ಇತ್ತು ಅಂತೀನಿ. ಈ ಸೆಟ್ಅಪ್ ಏನ್ ಮಾಡಕ್ ಕೊಟ್ಟರೆ ಕಂಪ್ಲೀಟ್ ಆಗಿ ನಾಶ ಮಾಡಕ್ ಅರ್ಥ ಇದ್ರ? ಭೂಮಿನಲ್ಲಿ ಲಿಟರ್ ಆಗಿರೋ ಭೂಮಿ ನಾಶ ಮಾಡಿಲ್ಲ. ಆ ಕಾಲ ಜನಪ್ರಳಯದಲ್ಲಿ ಏನ್ ನಾಶ ಮಾಡಿದ್ರು? ಭೂಲೋಕದಲ್ಲಿ ದೊರೆತನ ಮಾಡಂತ ರಾಜ್ಯ. ಅದರ ಅದೇ ತರ ಆಕಾಶ ಅಂತಂದ್ರೆ ಏನು? ಆಕಾಶ ಅಂದ್ರೆ ಆಕಾಶದಲ್ಲಿ ಆ ಕಾಲದಲ್ಲಿ ಯಾರು ದೊರೆತನ ಮಾಡ್ತಿದ್ರು? ಬಿದ್ದೋಗಿರೋ ದೂತ್ರಗಳು. ಈ ಬಿದ್ದೋಗಿರೋ ದೂತ್ರಗಳು ಅಲ್ರ ಆಕಾಶದಲ್ಲಿ ಕಣ್ಣು ಕಾಣಿಸ ರೀತಿಯಲ್ಲಿ ಆಳ್ವಿಕೆ ಮಾಡ್ತಿದ್ರು. ಆವಾಗ ಭೂಲೋಕದಲ್ಲಿ ಬಂದೆ ಪ್ರತ್ಯಕ್ಷತೆ ಆಗಿ ತಿರ್ಗಾ ಏನಂತಾರೆ ಮಾಂಸಿಕ ಶರೀರದಿಂದ ವಾಪಸ್ ಆತ್ಮಿಕ ಶರೀರಿಗೆ ಹೋಗ್ತಾ ಇದ್ರು. ಈ ಸೆಟ್ಅಪ್ ನೇಮ್ ಮಾಡಾಕ್ಬಿಟ್ರೆ ಇವಾಗ ದೇವರು ನಾಶ ಮಾಡಾಕ್ಬಿಟ್ರು. ಅರ್ಥದ ಅದಕ್ಕೆ ಹೆವೆನ್ಸ್ ಅಂತ ಹೇಳ್ಬೇಕ್ರೆ. ಹೆವೆನ್ಸ್ ಅಂದ್ರೆ ಏನ್ರಿ ಅರ್ಥ? ಹೆವೆನ್ಸ್ ಅಂದ್ರೆ ಸ್ಪಿರಿಚುವಲ್ ರೂಲಿಂಗ್ ಪವರ್. ಅದರ ಕಣ್ಣು ಕಾಣಿಸ್ತಾರಂತ ಆಳ್ವಿಕೆ ಸ್ಥಳ. ಈ ಒಂದು ಆಳ್ವಿಕೆ ಸ್ಥಳ ದೇವ್ರೆ ಮಾಡಿದ್ರು ನಾಶ ಮಾಡಾಕ್ಬಿಟ್ರು. ಮೊದಲನೇ ವರ್ಷದಲ್ಲಿ ದೂತಗಳು ಬರ್ತಾ ಇದ್ರು, ತಿರ್ಗಾ ಹೋಗ್ತಾ ಇದ್ರು. ಈ ಒಂದು ಕಂಪ್ಲೀಟ್ ಆಗಿರೋ ಸೆಟಪ್ ಏನ್ ಮಾಡುದು ದೇವರು ನಾಶ ಮಾಡಿದ್ರು ಹೊರತು ಲಿಟ್ರಲ್ ಆಗಿರಂತ ಒಂದು ಭೂಮಿನಾಗ್ಲಿ ಲಿಟ್ರಲ್ ಆಗಿರಂತ ಒಂದು ಆಕಾಶನ ಏನ್ ಮಾಡಕ್ ಹೋಗಿಲ್ಲ, ನಾಶ ಮಾಡಕ್ ಹೋಗಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ, ಅದರ ಭೂಮಿ ಆಕಾಶ ಅದರ ನನ್ನ ವಾರ್ತೆ ಆಗಲ್ಲ. ಅದೇನರ್ಥ? ಇಂಗ್ಲಿಷ್ ಸೂಪರ್ ಆಗಿ ಬರ್ತಾರೆ, ದೋ ಹೆವೆನ್ ಅಂಡ್ ಅರ್ತ್ ಪಾಸ್ ಅವೇ ಮೈ ವರ್ಡ್ ಶಲ್ ನೆವರ್ ಪಾಸ್ ಅವೇ ಅಂತ ಅಂದ್ಬಿಟ್ಟು. ಅಂದ್ರ ದೋ ಹೆವೆನ್ ಅಂಡ್ ಅರ್ತ್ ಅಂದ್ರೆ ಅಲ್ಲಿ ಮತ್ತೆ ಹೆವೆನ್ ಅಂತ ಬಂದ್ ನೋಡಿದ್ರಿ ಅದ್ರ ಕಾಣಲ್ಲ ಅದನ್ನ ಆಕಾಶ ಅಂತ ಹಾಕ್ಬಿಟ್ಟಾರೆ. ಅದ್ರ ಏನು ಹೆವೆನ್ ಅಂಡ್ ಅರ್ತ್ ಪಾಸ್ ಅವೇನಾ? ಹೆವೆನ್ ಮತ್ತೆ ಅರ್ತ್ ಹೋಗ್ಬಿಡ್ತಾರ? ನಾನು ಫಸ್ಟ್ ಟೈಮ್ ನಾನು ಬೈಬಲ್ ಓದ್ತಾ ಇರ್ಬೇಕಾದ್ರೆ 15 ವರ್ಷ ಮುಂಚೆ ಹೆವೆನ್ ಅಂಡ್ ಅರ್ತ್ ಪಾಸ್ ಆಗ್ಬಿಟ್ಟು ನಾನು ಭಯಪಟ್ಬಿಟ್ಟೆ. ಅಯ್ಯೋ ಹೆವೆನ್ ಹೊರತು ಹೋಗ್ಬಿಟ್ಟು ನಾನೆಲ್ಲ ಹೋಗ್ಲಿ, ನಡ್ಕೊ ಹೋಗ್ತದ? ನಾನು ಎಷ್ಟು ಸಮಯ ಗಟ್ಟಿಗೆ ಇಟ್ಕೊಂಡ್ಬಿಡ್ತೀನಿ, ಸೆಂಟ್ರಲ್ ಹಂಗೆ ಇಟ್ಕೊಂಡ್ಬಿಡ್ತೀನಿ ಅಲ್ವರ ಅಂತಂದ್ಬಿಟ್ಟು ಕಾಲಿ ಇಟ್ಕೊಂಡ್ಬಿಡ್ತೀನಿ ಅಂತ ಅಂದ್ರೆ ಏನಂದ್ರೆ ಹೆವೆನ್ ಅಂಡ್ ಅರ್ತ್ ಪಾಸ್ ಆಗ್ತಾರೆ ನಾನೇನೋ ನೀವು ಸ್ವಾಮಿ ಅಂತಂದ್ಬಿಟ್ಟು. ಅದರ ಮೈ ವರ್ಡ್ಸ್ ನೆವರ್ ಪಾಸ್ ಅವೇ ಅಂತ ಹೇಳ್ತಾರಲ್ಲ, ಭೂಮಿನೇ ಇಲ್ಲ ಅಂದ್ರೆ ಸೆಟ್ಲ್ ಆಗೋದಿಕ್ಕೆ ಸ್ವಾಮಿ ಪರಲೋಕರೇ ಇಲ್ಲ ನಾ ಎಲ್ಲೋಗ್ಲಿ ನರಕದಲ್ಲಿ ಯಾಕೆ ತಗೊಂಡು ಏನ್ ಮಾಡಕ್ಕಾಗ್ತದೆ ವ್ಯವಸ್ಥೆ ಮಾಡ್ತೀನಿ. ಅದರ ಅರ್ಥ ಏನು? ಹುಡುಕ್ಬೇಕು ಬೈಬಲಲ್ಲಿ. ಹೆವೆನ್ಸ್ ಅಂದ್ರೆ ಬೈಬಲ್ ಅರ್ಥ ಹುಡುಕ್ಬೇಕು. ಅದಕ್ಕೆ ಬೈಬಲಲ್ಲಿ ಹೆವೆನ್ಸ್ ಅಂದ್ರೆ ಮೂರು ಅರ್ಥ ಇದೆ ಇಂಗ್ಲೀಷಲ್ಲಿ. ಹೆವೆನ್ಸ್ ಅಂತ ಇಂಗ್ಲಿಷ್ ಬರ್ತದಲ್ಲ, ಇದಕ್ಕೆ ಮೂರು ಅರ್ಥ ಇದೆ. ಅದರ ಅದಕ್ಕೆ ಇಂಗ್ಲಿಷ್ ಬೈಬಲ್ ಅಲ್ಲಿ ಆದಿಕಾಂಡ 1:1 ಲೆಂಗ್ ಅಂತ ಬರ್ತಾರೆ. ಫಸ್ಟ್ ಗಾಡ್ ಕ್ರಿಯೇಟೆಡ್ ದ ಹೆವೆನ್ಸ್ ಅಂಡ್ ಅರ್ತ್ ಅಂತ ಬರ್ತದೆ. ಅದರ Genesis 1:1 ಅಲ್ಲಿ ಏನ್ ಬರ್ತದೆ? ಗಾಡ್ ಕ್ರಿಯೇಟೆಡ್ ದ ಹೆವೆನ್ಸ್ ಅಂಡ್ ಅರ್ತ್ ಅಂತ ಬರ್ತದೆ. ಕಟ್ಟ ಆ ಹೆವೆನ್ ಯಾರು ಗೊತ್ತಾ? ಔಟರ್ ಯೂನಿವರ್ಸ್ ಬೈಬಲ್ ಅಲ್ಲಿ ಹೆವೆನ್ಸ್ ಅಂತ ಹೇಳ್ತಾರೆ. ಸೊಲೊಮನ್ ಹೇಳ್ತಾರೆ ಈವನ್ ದ ಹೆವೆನ್ಸ್ ಆಫ್ ಹೆವೆನ್ ಕಂಟೈನ್ ದಿ ಅಂತ ಹೇಳ್ತಾರೆ. ಅದರ ಅದೇನಂದ್ರೆ ಆಕಾಶ ಮಂಡಲ ಏನು ನಿನ್ಗೆ ಇರುವಂತ ಗ್ರಹ ಮಂಡಲಗಳು ಕೂಡ ನಿನ್ನ ಏನ್ ಮಾಡಕ್ ಸಾಧ್ಯ ಇಲ್ಲ, ನಿನ್ನ ಇದ್ ಮಾಡ್ಕೊಳಕ್ ಸಾಧ್ಯ ಇಲ್ಲ, ಅಷ್ಟು ಉನ್ನತವಾಗಿದೆ ಅಂತ ಹೇಳ್ತಾರೆ. ಹೆವೆನ್ಸ್ ಅಂದ್ರೆ ಫಸ್ಟ್ ಅರ್ಥ ಬೈಬಲ್ ಏನಂತಂದ್ರೆ ಔಟರ್ ಯೂನಿವರ್ಸ್. ಓಕೆನ್ರ? ಔಟರ್ ಯೂನಿವರ್ಸ್ ಅಂದ್ರೆ ಎಲ್ಲಾ ನಕ್ಷತ್ರ ಗ್ರಹಗಳಿದೆ ಅಂತ. ಇದು ಎರಡನೇ ಅರ್ಥ ಏನಂದ್ರೆ ಲಿಟ್ರಲ್ ಮೀನಿಂಗ್ ಅಂದ್ರ ಅವರ್ ಫಾದರ್ ವಿಚ್ ಆರ್ ಇನ್ ಹೆವೆನ್, ಪರಲೋಕದಲ್ಲಿರುವ ನಮ್ಮ ತಂದೆ. ಇದು ಎರಡನೇ ಅರ್ಥ. ಮೂರನೇ ಅರ್ಥ ಯಾವ್ದು ಇದೆ? ಕಣ್ಣು ಕಾಣಿಸ್ತಾರಂತ ಸ್ಥಳ ಅಲ್ರ. ಇವಾಗ ಗೊತ್ತಾಯ್ತರ ಅದಕ್ಕೆ ದೇವ್ರ ಎರಡೇ ದಿನ ಏನಕ್ಕೆ ಚೆನ್ನಾಗಿದೆ ಅಂತ ಹೇಳಕ್ ಹೋಗಿಲ್ಲ. ಗೊತ್ತಾಯ್ತರ ನೋಡಿ ಅಂತೀನಿ. ದೇವ್ರು ಯಾಕಂದ್ರೆ ಎರಡೇ ದಿನ ಸೃಷ್ಟಿ ಮಾಡಿದ್ರೆ ಭೂಮಿಗಿನಂತ ಏನ್ ಮಾಡಿರೋದು? ಕವಿತ ವಾತಾವರಣ ಸೃಷ್ಟಿ ಮಾಡಿದ್ರು. ಇಲ್ಲಿ ದೂತ್ರಗಳು ಮತ್ತೆ ಸೇತಾನ ಎಲ್ಲ ಸರಿ ಆಳ್ವಿಕೆ ಮಾಡಿದ್ರೆ ದೇವರು ಚೆನ್ನಾಗಿ ಗೊತ್ತಿರೋ ಕಾಣಿದ್ದ ದೇವರು ಅದು ಚೆನ್ನಾಗಿದೆ ಅಂತ ಹೇಳಕ್ ಹೋಗಿಲ್ಲ ಹೇಳಿದ್ರು. ನನಗೆ ಅರ್ಥ ಆಯ್ತಾ, ಮೊದಲೇ ಲೋಕದಲ್ಲಿ ದೇವರು ನಾಶ ಮಾಡಿದ ಅಂತಂದ್ರೆ ಜಳಪ್ರಳಯದಲ್ಲಿ ನನಗೆ ಏನ್ ಮೀನಿಂಗ್ ಅಂದ್ರೆ ಇಡೀ ಲಿಟ್ರಲ್ ಆಗಿರೋಂತ ಭೂಮಿನ ನಾಶ ಮಾಡಕ್ ಹೋಗಿಲ್ಲ. ಅದನ್ನ ನೀವು ದಯವಿಟ್ಟು ಯಾವತ್ತು ಮನಸ್ಸು ಗಮನ ಇಟ್ಕೊಬೇಕು ಅಂದ್ರ ದೇವ್ರು ಲಿಟ್ರಲ್ ಆಗಿರೋ ಭೂಮಿನ ಯಾವತ್ತು ನಾಶ ಮಾಡಕ್ ಹೋಗಲ್ಲ. ಆ ಕಾಲದ ಸೆಟಪ್ ಮಾತ್ರ ಮಾಡಿದ್ರು ನಾಶ ಮಾಡಿದ್ರು. ಭೂಲೋಕದ ರಾಕ್ಷಸರು ಇದ್ರು, ಆಕಾಶದಲ್ಲಿ ದೂತ್ರಗಳಿದ್ರು, ಈ ಸೆಟಪ್ ಕಂಪ್ಲೀಟ್ ಆಗಿ ಮಾಡಿಬಿಟ್ರು, ನಾಶ ಮಾಡಾಕ್ಬಿಟ್ರು. ಆವಾಗಿಂದ ಏನಾಯ್ತು ಅಂದ್ರೆ ಎರಡನೇ ಲೋಕ ಏನ್ ಮಾಡ್ತಾರೆ ಭೂಲೋಕದಲ್ಲಿ ಅಲ್ಲಿ ಬರ ಶುರು ಆಯ್ತು. ಅದ್ರ ಅದೇ ಹೊಡಬೇಕ್ರೆ ಈ ಎರಡನೇ ಲೋಕದ ಬಗ್ಗೆ ನಾವು ಇನ್ನ ಓದ್ಬೇಕು ಅಂತಂದ್ರೆ ಇನ್ನ ಒಂದು ಒನ್ ಆಫ್ ಅವರ್ ಬೇಕು. ಇವಾಗ ಏಳುವರೆ, 9 ಗಂಟೆವರೆಗೆ ಇರ್ತೀರ ಅಂತಂದ್ರೆ ನೋಡಿ ಅವ್ರಿಗೆಲ್ಲ ಸ್ವಲ್ಪ ದೂರ ಆಗ್ತಾರೆ. ಸರಿ ಓಕೆನಾ, ಅದಕ್ಕೆ ನಾವೇನ್ ಮಾಡೋಣ ಇಲ್ಲಿ ಸ್ಟಾಪ್ ಮಾಡೋಣ. ಅಲ್ಲ ನಾ ಬಸ್ಗಳು ನಿಮ್ ಸಿಕ್ಕಲ್ಲೇನ ಓಕೆನಾ. ದಯವಿಟ್ಟು ಎಲ್ಲರೂ 5:30 ಮ್ಯಾಕ್ಸಿಮಮ್ ದಯವಿಟ್ಟು ಬಂದ್ಬಿಡಿ. ಯಾಕಂದ್ರೆ 5:30 ಬಂದ್ಬಿಟ್ರೆ ನಾವು ಕರೆಕ್ಟ್ ಆಗಿ ಶುರು ಮಾಡಿದ್ರೆ 7:00 7:30 ಮ್ಯಾಕ್ಸಿಮಮ್ ಕಟ್ಟ ಮುಗಿಸ್ಬಿಡೋದು. ಫುಲ್ ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಬಹುದು ಅಂದ್ರೆ ಅವಾಗ ನಾವು ನಿಧಾನಕ್ಕೆ ತಗೊಂಬೋದು. ಅದ್ರ ನೀವು ಕೊಂಚ ಕೋಪರೇಟ್ ಮಾಡಿ ದಯಸರಿ ತಮಿಳ್ ಬೈಬಲ್ ಹೇಳ್ಕೊಂಡ್ರೆ ರೊಂಬ ಯೂಸ್ಫುಲ್ ಆಗಿರ್ಕೋ. ಏನತ್ತಂಗಿಲ್ಲ ನೀವು ಕೊಂಚ ಸೀಕ್ರಮವಾಗಿ ಬಂದ ಎಲ್ಲ ಸೀಕ್ರಮವಾಗಿ ನೆನಪಡ್ತಾರಿಲ್ಲ, ರೆಂಡು ಭಾಷೆ ಕೂಡ ಇರಲಿಲ್ಲ ಅದು ಪ್ರಾಬ್ಲಮ್ ಕಡಿಯೋದು. ನಿಂಗ ಏನ್ರ ನೀವು ಪರಂಗು ನೀವು ತಮಿಳ್ನ ವಸನಗಳು ಪಡ್ಚ ಅದು ರೊಂಬ ಬ್ಯೂಟಿಫುಲ್ ಆಗಿರ್ಕೋ. ಏನ್ರ ತಮಿಳ್ ಇಟ್ಟು ಅಂದ ಅವ್ರ ಉಣ್ಮೆಯಾನ ಅವ್ರ ಮೀನಿಂಗ್ ಅಪ್ಡೇ ಮೇಂಟೈನ್ ಮಾಡಿರ್ತಾರ. ಆನಾ ಕಾಣಲ್ಲ ಅಪ್ಡಿ ಕಡಿಯೋದು ಕಾಣ ಎಲ್ಲ ಪಡ್ತಿರ್ಲಿಲ್ಲ ಎದೆಯೋ ಟ್ರಾನ್ಸ್ಲೇಷನ್ ಮಾಡಿ ಕರ್ತವ್ಯ ಪಾಡಿಕೊಂಡಿರ್ಕೋ ಕಾಣಲೆ. ಅದ್ರಲ್ಲಿ ನಿಂಗೆ ಬೈಬಲ್ ಎಟ್ಟು ಬಂದ ನೀನ್ ಕೂಡ ಪಡಿಕ್ಲಾ ಪಡಿಕ್ರೋ ಕೂಡ ನಿಮಗೆ ನೆರೆ ಕೇಳ್ತಾ ಕೂಡ ಅದಕ್ಕೆ ಡಿಫ್ರೆನ್ಸ್ ಪುರಿಯೋ ನಿಂಗೆ. ಅದ್ರಲ್ಲೇ ನಿಂಗೆ ಎಟ್ಕೊಂಡು ದಯಸಲ್ಲಿ ನಿಮ್ಗೆ ಖಂಡಿತ ನೆಕ್ಸ್ಟ್ ಬಾಟಿ ಏನಪ್ಪಣ್ಣ ನಿಮ್ಗೆ ಸೀಕ್ರಮ ಬಂದ ರೆಂಡು ಇದ್ಲೇ ನಂಗೆ ಪೇಸ್ಲಾ ನೋ ಇಶ್ಯೂಸ್ ಓಕೆ. ಅದೆಲ್ಲ ಎಂದೋ ಒಂದು ಪಿರಿಯೋ ಇದು ಕಡಿಯೋದು ಅದ್ರಲ್ಲೇ ಪಾಕೊಂಬೋದು. ಅದ ನೋಡ್ಬೇಕ್ರೆ ಅವಾಗಿನ ಏನಾಯ್ತು ಎರಡನೇ ಲೋಕ ಅಲ್ಲಿ ಆರಂಭ ಆಯ್ತು ಅಂದ್ರ ಎರಡನೇ ಲೋಕದಲ್ಲಿ ಏನಾಯ್ತು ಅಂದ್ರ ಮುಂದೆ ಬರುವಂತಹ ಒಂದು ಕೆಲಸಗಳನ್ನೇ ಮಾಡೋಣ ನಾವು ಮುಂದೆ ಬರುವಂತ ವಾರಗಳಲ್ಲಿ ನಾವು ಹೋದ್ರ. ಸರಿ, ಇವಾಗ ತೋಳಿರೋ ಕ್ಲಾಸ್ ಅಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ಡೌಟ್ಸ್ ಇದೆಯಾ? ಇವತ್ತಿನ ಕ್ಲಾಸ್ ಅಲ್ಲಿ
ಹೇಳ್ತಾರೆ